అయగ్రీవముచిదానంద విగ్రహం సదనుగ్రహం దశగ్రీవక్షిలం శ్యామానాగ్రీవవిమోచనం స్వనామగ్రహణాదేవానిరస్తగ్రహరూపం వృందావన వ్రతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణస
ಆಚಾರ್ಯ ಮುಂದೆ ಬರ್ರಿ. ಅಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಹರಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಂಭೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣಯುತಾಧಿವಾಸ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ಪ್ರವಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾ ಹಸನ್ಮುಖಗಳಾಗಿ ಎಲ್ಲ ಶಿಷ್ಯವರ್ಗದ ಮನಸ್ಸನ್ನು ಹರಣ ಮಾಡುವಂಥವ್ರು, ಅದಕ್ಕೆ ಭಗವಂತನಿಗೆ ಹೆಸರು ಮನೋಹರ ಅಂತ. ಅಂಥವನ ಪ್ರತಿಬಿಂಬರಾಗಿ ನಿಂತ ನಮ್ಮ ಶ್ರೀಪಾದಂಗಳವರು ಮನೋಹರದೇ ಆಗುತ್ತೆ. ಹಸನ್ಮುಖಿಗಳು, ಸದಾ ಹಸನ್ಮುಖಿಗಳು. ಇಡೀ ಉಡುಪಿಯಲ್ಲಿ ಹಸನ್ಮುಖಿಗಳು ಅಂತ ಪ್ರಸಿದ್ಧರಾದವರು ಪರಿವಾರ ಸ್ವಾಮಿಗಳು. ಅವರ ನಂತರ ನಮ್ಮ ಗುರುಗಳು ನೋಡ್ತಾ ಇದ್ದಾರೆ. ಅವರು ಅಂದ್ರೆ ನಮ್ಮ ನೋಡಿ ಅವ್ರು ನಗು ಬರುತ್ತೇನೋ ಗೊತ್ತಿಲ್ಲ. ಶ್ರೀಪಾದಂಗಳವರ ಚರಣ ಸನ್ನಿಧಾನಕ್ಕೆ ಅಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಎರಡು ತೊದರು ನುಡಿಗಳನ್ನು ನುಡಿಯಲಿಕ್ಕೆ ಪ್ರಯತ್ನ ಪಡ್ತೇನೆ. ಭಗವಂತ ನರಕಾಸುರನ ಸಂಹಾರ ಮಾಡಿದ. ಜಘಾನ ಸ್ವಯಮೇವಾದವು ಕೃಷ್ಣೋ ವೈ ರುಕ್ಮಿಣೀಪತಿ. ತಾನೇ ಕೃಷ್ಣನಾಗಿ ಬಂದು ಆ ನರಕಾಸುರನ ಸಂಹಾರ ಮಾಡಿದ. ವರಾಹನಾಗಿದ್ದು ಒಳಗಿದ್ದು ಪ್ರೇರಣೆ ಮಾಡಿ ಅವನ ಕರ್ಮಾನುಸಾರ ಅವನಿಂದ ಪಾಪಗಳು ಮಾಡಿಸಿದ. ಕೃಷ್ಣನಾಗಿ ಸಂಹಾರ ಮಾಡಿದ. ಇದನ್ನೇ ಹೇಳ್ತಾರೆ ಬಾಧ್ಯ ಬಾಧಕತಾಂಗತಃ. ಬಾಧಕನು ಅವನೇ, ಬಾಧ್ಯನೊಳಗಿದ್ದು ಬಾಧ್ಯ ಅಂತ ಕರೆಸಿಕೊಳ್ಳುವ ಅವನೇ ಅಲ್ಲ. ಅವನನ್ನ ಬಾಧ್ಯ ಅಂತ ಕರೀತಾರೆ, ಯಾಕೆ ಅವನಿಗೆ ಬಾಧೆ ಇಲ್ಲಲ್ಲ ಅಂದ್ರೆ ಜೀವನಿಗಾಗುವ ಬಾಧೆ ಅವನ ಅಧೀನ. ಯಾವುದು ಯಾರ ಅಧೀನವೋ ಅವರನ್ನ ಆ ಹೆಸರಿಂದ ಕರೀತಾರೆ. ಮನೆಗೆ ದಿನಾಗೂ ಹಾಲಿನವ ಬರ್ತಾನೆ, ಹಾಲಿನ ಪ್ಯಾಕೆಟ್ ಹಾಕಿ ಹೋಗ್ತಾ ಇರ್ತಾನೆ. ಹಾಕಿ ನಾವು ಸ್ವಲ್ಪ ಅವತ್ತು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಬೇಕು, ನಾವು ಹೋಗಿ ಕರೆಯೋದ್ರೊಳಗೆ ಅವ್ನು ನಾಲ್ಕನೇ ಮನೆಗೆ ಇರ್ತಾನೆ. ನಾವು ಓಡ್ತಾ ಕರೀಬೇಕು. ಅವನ ಹೆಸರು ನಮ್ಗೆ ಗೊತ್ತಿರಲ್ಲ, ಹಾಲು ಅಂತ ಕರಿತೀವಿ. ಅವನು ಬಂದು ಬೈಯಲ್ಲ ನನ್ನ ಹೆಸರು ಹಾಲಲ್ಲ ಅಂತೇಳಿ, ಅವನು ನಗ್ತಾ ಬರ್ತಾನೆ. ಯಾಕೆ ಹಾಲು ಅವನ ಅಧೀನ, ಅದಕ್ಕೆ ಅವನ ಹೆಸರು ಹಾಲು ಅಂತ ಕರೆದು. ತರಕಾರಿ ಒಂದು ಬರ್ತಾನೆ, ಅವನು ತರಕಾರಿ ಅಂತ ಕರಿತೀವಿ. ಹಾಗೆ ಭಗವಂತ ಎಲ್ಲರ ಸುಖ ದುಃಖಗಳು ಅವನ ಅಧೀನ, ಅದಕ್ಕೆ ಬಾಧ್ಯ ಬಾಧಕ ಈ ಹೆಸರು ಭಗವಂತನಿಗೆ ಬಂದಿದೆ. ಈ ರೀತಿಯಲ್ಲಿ ಭಗವಂತ ಅವನ ಸಂಹಾರ ಮಾಡಿದ. ಪಾಪಯಾಮಾಸ ಕೋಪೇನ ತತ್ ತಮೋಂಧಂ ಧರಾಸುತಂ. ಧರಾದೇವಿಯ ಮಗನಾಗಿರತಕ್ಕಂಥ ಆ ನರಕಾಸುರನನ್ನ ಪಾತಯಾಮಾಸ ಬೀಳುವಂತೆ ಮಾಡಿದ, ಕೆಳಗೆ ಹಾಕಿದ, ಅವನು ಸಂಹಾರ ಮಾಡುತ್ತಾ ಇದ್ದಾರೆ. ಈ ರೀತಿಯಲ್ಲಿ ಲಕ್ಷ್ಮೀದೇವಿ, ಆಕೆಗೂ ಧರ ಭೂ ಅಂತ ಹೆಸರು, ಈಕೆಗೂ ಭೂ ಅಂತ ಹೆಸರು, ಇಬ್ಬರ ಮಕ್ಕಳಲ್ಲಿ ವ್ಯತ್ಯಾಸ ಮಾಡಿದ. ಏವಂ ತತ್ಪುತ್ರಯೋಹೋ ನೀಚತ್ವ ಅಧಿಕತ್ವತೆಯ ಮುನೆ ತಾರತಮ್ಯಂ ಚಕಾರಾತ್ರ ಶುಣು ಪುತ್ರ ನ ಸಂಶಯ. ಇಲ್ಲಿ ಹೇಳ್ತಾರೆ, ಆ ಇಬ್ಬರ ಮಕ್ಕಳ ವ್ಯತ್ಯಾಸದಿಂದಲೇನೆ ಲಕ್ಷ್ಮೀದೇವಿ ಮಗ ಬ್ರಹ್ಮ, ಈ ಆ ಭೂದೇವಿಯ ಮಗ ಬ್ರಹ್ಮ, ಈ ಭೂದೇವಿಯ ಮಗ ನರಕಾಸುರ. ಆ ಇಬ್ಬರನ್ನು ನೋಡಿಯೇ ಆ ತಾಯಿಯಂದ್ರ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ತಿಳ್ಕೊಳ್ಳಿ. ಇಲ್ಲಿ ಭಗವಂತ ನರಕಾಸುರನ ಸಂಹಾರ ಮಾಡಿ ಏನು ಮಾಡಿದ ಅಂದರೆ, ಸಜ್ಜೀವಿಯಾಗಿರತಕ್ಕಂಥ ಧರಾದೇವಿಗೆ ಬಂದಿರತಕ್ಕಂಥ ಅಹಂಕಾರವನ್ನ ಖಂಡನ ಮಾಡಿದ. ಇದು ದೇವರು ಮಾಡುವ ಮೊದಲ ಕೆಲಸ ಅಂತೆ. ದುಷ್ಟರಿಗೆ ಅಹಂಕಾರ ಬಂದರೆ ಅವರ ತಂಟೆಗೆ ಬರಲ್ಲ ಭಗವಂತ, ಹಾಗೆ ಬೆಳಿಲಿಕ್ಕೆ ಬಿಡ್ತಾನೆ. ಶಿಷ್ಟರಾದವರಿಗೆ, ತನ್ನ ಶರಣಾಗತರಾದವರಿಗೆ ಚೂರ ಅಹಂಕಾರ ಬಂದರೂ ಕತ್ತರಿಸಿ ಹಾಕ್ತಾನೆ. ಶೇಷದಾಸರದ ಹೇಳ್ತಾರೆ, ಕಿಂಚಿತ್ತು ಅಹಂಕಾರ ಬಂದೊದಗೆ ಇಂದ್ರದಾದರೂ ಶಿಕ್ಷೆ ಮಾಡದೆ ಬಿಡನಯ್ಯ ಅಪ್ಪಳಿಸಿ ಹಾಕ್ಬಿಡ್ತಾನಂತೆ. ಆ ರೀತಿಯಲ್ಲಿ ಇತ್ತಂ ಇಲ್ಲಿ ಹೇಳುತ್ತಾರೆ. ಏವಂ ಮಧುಹನನಾದಿ ಸ್ಮರಣೇನ ಭಕ್ತಾನ ಅಂತರಾಯಾದಿ ಅನಿಷ್ಟ ನಿವೃತ್ತಿಶ್ಚ ಭವತಿ ಸೂಚಿತಂ. ಸಾಧನೆಗೆ ಏನೇನು ಅಂತರಾಯಗಳು ಬರುತ್ತೆ ಆ ಅಂತರಾಯಗಳನ್ನೆಲ್ಲ ತೆಗೆದು ಹಾಕುತ್ತೆ ಆ ಪುರಾಣ ಶ್ರವಣದಿಂದ. ಪ್ರಾಯಶಃ ನೋಡಿ, ನಾನು ಈ ವಿಷಯ ಯಾಕಂದ್ರೆ ಆಖ್ಯಾನ ಬಹಳ ಸುಂದರವಾದ್ದು. ಪುರಾಣದಲ್ಲಿ ಹೇಳಿದ್ದೇ ಇಲ್ಲಿ ಹೇಳುತ್ತಾ ಇದ್ದಾರೆ. ಬೇರೆ ಏನು ಹೇಳಿದ್ರ? ನನಕಾಸರನವದೆ ಗೊತ್ತಿದ್ದೆ ಹೌದಾ? ಇನ್ನು ಏನು ಮಧುನಾನು ಕದಕ್ಕೆನವದೆ ಗೊತ್ತಿದ್ದೆ. ಅಲ್ಲೇ ಕೇಳ್ಬೋದಲ್ಲ, ಇಲ್ಲೇ ಯಾಕೆ ಕೇಳಬೇಕು ಅಂದ್ರೆ, ಅಲ್ಲಿ ಕೇಳಿದ್ದಕ್ಕೂ ಇಲ್ಲಿ ಕೇಳಿದ್ದಕ್ಕೂ ಚೂರು ವ್ಯತ್ಯಾಸ. ವಾದಿರಾಜರು ಚೂರು ಸೇರಿಸಿ ಹೇಳ್ತಾ ಇದ್ದಾರೆ, ಇದ್ದದ್ದನ್ನೇ ಮೇಲಕ್ಕೆ ತೋರತಾ ಇದ್ದಾರೆ. ಏನದು, ಇಷ್ಟು ಕಾಲ ಪುರಾಣ ಕೇಳಿದ್ದೀರಾ? ಕೇಳಿದ್ಯಾಕೆ? ಇಷ್ಟು ಗಂಟು ಪುಣ್ಯ ಬರುತ್ತೆ ಅಂತ ಕೇಳಿದ್ವಿ ಅಷ್ಟೇ ತಾನೇ. ನರಕಾಸುರ ಸಂಹಾರ ಕೇಳಿದ್ದೀರಾ? ಅದರಿಂದ ಏನು ಪ್ರಯೋಜನ ಗೊತ್ತಿಲ್ಲ. ಇಷ್ಟು ಕಾಲ ಕೇಳಿದ್ವಲ್ಲ, ಗೊತ್ತಿತ್ತಾ ಏನು ಪ್ರಯೋಜನ? ಇದು ಕೇಳಿದ್ರೆ ದೇವರ ಕಥಾ, ಅದರಿಂದ ಪುಣ್ಯ ಬರುತ್ತೆ, ಒಳ್ಳೇದಾಗುತ್ತೆ, ಇಷ್ಟೇ ಚೌಕಟ್ಟು ಗೊತ್ತಿತ್ತು. ಹೌದಾ ಅಲ್ವಾ ಹೇಳಿ? ನಾನು ಹೇಳಿದ್ದಕ್ಕಲ್ಲ, ತಲೆಲಾಡಿಸೋದಲ್ಲ, ಹೌದಾ ಅಲ್ವಾ? ಈಗ ಹೇಳ್ತಾ ಇದ್ದಾರೆ, ನಿಮ್ಮೊಳಗೆ ನರಕಾಸುರ ಬದುಕಿದ್ದಾನೆ, ಅವ ಮಾಡುವುದೇ ಸಂಶಯ ಹುಟ್ಟಿಸೋದು. ಆಚಾರ್ಯರ ಶಾಸ್ತ್ರದಲ್ಲಿ ಸಂಶಯ ಹುಟ್ಟಿಸ್ತಾನೆ ಯಾವಾಗ? ಸುಮ್ಮನೆ ಸುಧಾಮಂಗಳ ಮಾಡಿದರೆ ಏನು ಸಂಶಯ ಬರಲ್ಲ, ಸಾಧನೆ ಶುರು ಮಾಡಿದಾಗ ಎಲ್ಲಾ ಸಂಶಯಗಳು ಹುಟ್ಟಾಕ್ತಾನೆ, ಒಳಗೊಳಗೆ ಕೊಡ್ತಾನೆ. ಸಂಶಯದಿಂದಲೇ ಸಾಧನೆ ಆಗ್ತಾ ಇರುತ್ತೆ. ಅಂತ ಸಂಶಯವನ್ನ ಕತ್ತರಿಸಿ ಹಾಕೋದು ಯಾವುದು ಅಂದ್ರೆ, ಒಳಗಿರುವ ನರಕಾಸುರನನ್ನ ಕೊಲ್ಲುವ ವಜ್ರಾಯುಧ, ಅದು ಪುರಾಣ ಶ್ರವಣ. ಅದಕ್ಕೆ ರಾಜರು ಹೇಳುತ್ತಾರೆ, ಆ ಶ್ರವಣ ಮಾಡುವಾಗ ಯಾರು ಪುರಾಣ ಹೇಳುತ್ತಾರೆ, ಹೇಳುವಾಗ ಅವರ ಬಾಯಿಯಿಂದ ಏನೇನು ಅಕ್ಷರಗಳು ಹೊರಬರುತ್ತೆ, ಶಬ್ದಗಳ ರೂಪದಲ್ಲಿ ಬರುತ್ತೆ, ವಾಕ್ಯಗಳ ರೂಪದಲ್ಲಿ ಬರುತ್ತೆ, ಅರ್ಥ ಒಳಗಿರುತ್ತೆ, ಅಲ್ಲೆಲ್ಲ ಭಗವತ್ ರೂಪಗಳು ಬರ್ತಾ ಇರುತ್ತೆ. ಹೃದಯ ಕಮಲದಲ್ಲಿ 51 ಕೇಸರ, ಆ 51 ಕೇಸರಕ್ಕೂ ಅಜಾದಿ ರೂಪಗಳು ನಿಂತಿವೆ. ಆ ರೂಪಗಳೇ ನಾವು ಸ್ತೋತ್ರ ಹೇಳಿದ್ರು, ಮಂತ್ರ ಹೇಳಿದ್ರು, ಜಗಳಾಡಿದ್ರು, ಶಬ್ದಗಳು ಬರ್ತಾ ಇದ್ರೆ ಆ ಅಕ್ಷರಗಳ ರೂಪದಲ್ಲಿ ಭಗವದ್ ರೂಪಗಳೇ ಹೊರಗೆ ಬರ್ತಾ ಇರುತ್ತೆ. ಇದನ್ನ ಷೋಡಶಿಕಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ರೂಪಗಳೆಲ್ಲ ಇಲ್ಲಿಗೆ ಹೋಗುತ್ತೆ ಅಂದರೆ, ಸೀದಾ ಸೂರ್ಯಮಂಡಲಕ್ಕೆ ಹೋಗಿ ಆ ಭಗವಂತನ ಜೊತೆಗೆ ಐಕ್ಯ ಆಗಿ ತಿರುಗಿ ನಮ್ಮ ಹೃದಯಕ್ಕೆ ಬಂದು ಸೇರುತ್ತೆ. ಅದಕ್ಕೆ ಈ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು ನಮ್ಮ ಬಾಯಿಯಿಂದ ಹೊರಗೆ ಬರುತ್ತಲ್ಲ, ಇವಕ್ಕೆ ಏನು ಹೆಸರು ಅಂದ್ರೆ ಅರ್ಕಲಿ ಅಂತ ಹೆಸರು. ಅರ್ಕೆ ಲೀನತ್ವ, ಆ ಸೂರ್ಯನಲ್ಲಿ ಹೋಗಿ ಸೇರಿ ಪ್ರಸಾದ ರೂಪೇಣ ಬಂದು ನಮ್ಮಲ್ಲಿ ತಿರಗ ಸೇರಿ ಬುದ್ಧಿಯಲ್ಲಿ ಪರಿಣಾಮ ತರುವುದು ಈ ರೂಪಗಳ ವಿನ್ಯಾಸ. ಅದನ್ನ ರಾಜರು ಹೇಳುತ್ತಾ ಇದ್ದಾರೆ. ನಾವು ಆ ಪ್ರವಚನವನ್ನ ಕೇಳಿದಾಗ ಯಾವ ನರಕಾಸುರ ಇದ್ದಾನೆ ನಮ್ಮೊಳಗೆ, ಅವನನ್ನ ಸಂಹಾರ ಮಾಡುವ ಭಗವಂತನ ಕಥಾ ಅಂದರೆ, ಇಲ್ಲಿ ಒಳಗೆ ಆಳವಾಗಿ ನೋಡಬೇಕು. ಕಥಾ ಕೇಳಿದರೆ ಅವಾಗ ದೇವರನ್ನ ಸಂಹಾರ ಮಾಡಿದ, ಮಧುನಾಮಕ ದೈತ್ಯನನ್ನ, ನನ್ನ ನರಕಾಸುರನನ್ನ. ಈಗ ಸಂಹಾರ ಮಾಡಲಿಕ್ಕೆ ಬರೀ ಕಥಾ ಕೇಳುತ್ತಾ ಇದ್ದೀವಿ, ಕಥಾ ನಮ್ಮ ಕಿವಿಯಲ್ಲಿ ಹೋಗಿ ತಲೆಗೆ ತೋರುತ್ತೆ, ಅದರಿಂದ ದೈತ್ಯ ಸಾಯಿತಾನ ಅಂದ್ರೆ ಹೀಗಲ್ಲ. ವೇದವ್ಯಾಸ ದೇವರು ಏನು ಮಾಡಿದ್ದಾರೆ, ಯಾವ ರೂಪ ಆದರೆ ಆ ದೈತ್ಯನ ಸಂಹಾರ ಮಾಡಿದ್ದೋ ಅದೇ ರೂಪವನ್ನ ಆ ಕಥಾದಲ್ಲಿ ಪ್ರತಿಷ್ಠಾ ಮಾಡಿದ್ದಾರೆ. ಯಾರು ಉಚ್ಚಾರ ಮಾಡಿ ಹೇಳುತ್ತಾರೆ, ಆ ಉಚ್ಚಾರ ಮಾಡುವ ಶಬ್ದಗಳಲ್ಲಿ ಅರ್ಥ ಏನು ಬರುತ್ತಲ್ಲ, ಅಲ್ಲಿ ಆ ನರಕಾಸುರನ ಸಂಹಾರ ಮಾಡಿದ ಕೃಷ್ಣ ರೂಪವೇ ಹೊರಡುತ್ತೆ ಆ ಕಥಾದಲ್ಲಿ. ಅದು ಹೊರಟು ಸೂರ್ಯಮಂಡಲಕ್ಕೆ ಸೇರಿ ಪುನಃ ನಮ್ಮ ಹೃದಯಕ್ಕೆ ಸೇರಿ ಒಳಗಿರತಕ್ಕಂಥ ನರಕಾಸುರನನ್ನ ಕಥಾರೂಪದಲ್ಲಿ ಬಂದಿರತಕ್ಕಂಥ ಭಗವದ್ ರೂಪ ಸಂಹಾರ ಮಾಡುತ್ತೆ. ಇಷ್ಟು ಒಳಗಿನ ರಹಸ್ಯ ಇದು, ರಾಜರು ಆಖ್ಯಾನದಲ್ಲಿ ತಿಳಿಸಿಕೊಡುವ ರಹಸ್ಯ. ಇದು ಗೊತ್ತಾಗಿತ್ತ ನಮಗೆ? ಗೊತ್ತಿಲ್ಲ. ಅದಕ್ಕೆ ಆಖ್ಯಾನ ಓದ್ತಾ ಇದ್ರೆ ನಮಗೆ ಗೊತ್ತಿದ್ದು ಅಂತ ತಿಳ್ಕೊಂಡದ್ದರಲ್ಲೇ ಗೊತ್ತಿಲ್ಲದ ಭಾಗ ತುಂಬಾ ಕೂತಿದೆ ಅನುಷ್ಠಾನದ ಭಾಗ. ಆ ಭಾಗವನ್ನ ಅಪರೂಪವಾಗಿ ವಾದಿರಾದರೂ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಇತ್ತಂ ಮಧುಹರೇಣೈವ ನಿರ್ಮಿತಾಂ ಧರಣೀಂ ಪುರಾಂ ಪೌರಾಣಿಕೋ ವದತ್ಯೇವಂ ಕರುಣಾಂ ಕುರು ಬ್ರಾಹ್ಮಣೇ. ಇಲ್ಲಿ ಪೌರಾಣಿಕ ವದತಿ ಅಂತ ಹೇಳ್ತಾರೆ, ಪುರಾಣ ಹೇಳುವಂತಹ ವ್ಯಕ್ತಿ ಹೇಳುತ್ತಾ ಇದ್ದಾನೆ. ಯಾರು ಈ ಪೌರಾಣಿಕ ಅಂದ್ರೆ? ವ್ಯಾಖ್ಯಾನಕಾರರು ಹೇಳ್ತಾರೆ, ಸೂತ ಪೌರಾಣಿಕರು ಹೇಳಿದ ಈ ಕಥೆಯನ್ನ ವದತಿ, ಯಾರು ಈ ಬ್ರಾಹ್ಮಣ ಹೇಳುತ್ತಾನೆ. ಅದಕ್ಕೆ ಈ ಬ್ರಾಹ್ಮಣನಲ್ಲಿ ಕರುಣೆ ಮಾಡು ಮತ್ತು ಬಂತು ನೋಡು, ಬ್ರಾಹ್ಮಣನ ಮೇಲೆ ಕರುಣೆ ಮಾಡುವಂತ ರಾಜರು ಹೇಳುವ ಪ್ರಸಂಗ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣ ಅಂದ್ರೆ ತತ್ವಾಭಿಮಾನಿ ದೇವತ. ಈಗಲೇ ನಮ್ಮ ಮನೋಭಿಮಾನಿಗಳಾಗಿ ನಿಂತ ಇಂದ್ರದೇವರು ಏನಿದ್ದಾರೆ ಅವರ ಜೊತೆಗೇನೆ ಪದದಲ್ಲಿ ಟ್ರೈನಿಂಗ್ ತಗೊಳ್ಳುವಂತಹ ಮಹಾನುಭಾವರು ನಮ್ಮೊಳಗೆ ಕೂತಿದ್ದಾರೆ. ಇವರು ಯಾರೋ ಎಲ್ಲೋ ಇರುವವರಲ್ಲ, ನಮ್ಮೊಳಗೆ ನಿಂತು ನಿತ್ಯ ಪ್ರೇರಣೆ ಮಾಡತಕ್ಕಂತಹ ಮಹಾನುಭಾವರು, ಅವರೇ ವೃಂದಾವನಾಚಾರ್ಯರು ಅಂತ ಕರೆಸಿಕೊಂಡು ಬಂದರು. ಅಂಥವರ ಕುರಿತು ವಾದ್ಯರಾದರೂ ಸ್ವಪ್ನದಲ್ಲಿ ಹೇಳಿದಂಥ ಶಬ್ದ ಇದು. ಈ ಎಚ್ಚರ ಪದೇ ಪದೇ ಬರ್ತಾ ಇರಬೇಕು, ಇಲ್ಲದಿದ್ರೆ ಏನಾಗುತ್ತೆ? ವೃಂದಾವನ ಆಖ್ಯಾನ ಅಂದರೆ ಕೇವಲ ಒಬ್ಬ ಬ್ರಾಹ್ಮಣ ಅವನ ಅನ್ನಕ್ಕಾಗಿ ವಾದಿರಾಜರು ಮಾಡಿದ ಪ್ರಯತ್ನ ಎಂಬ ತಪ್ಪು ಕಲ್ಪನೆ ನನಗೆ ಬಂದಿತ್ತು, ಅದನ್ನ ಚೆನ್ನಾಗಿ ಬಿಡಿಸಿಕೊಡ್ತಾ ಇದ್ದಾರೆ. ಇಮಾನ್ ಭೂಮ್ಯಾಶ್ಚ ಮಹಿಮಾನ್ ಮಾನವೋಪಿ ಶೃಣೋತಿಯ. ಈ ಭೂಮಿಯ ಮಹಿಮೆಯನ್ನ ಯಾರು ಕೇಳುತ್ತಾರೆ, ಯಾರು ಕೇಳಬೇಕು ಅಂತ ಮತ್ತು ಪ್ರಶ್ನೆ ಕೇಳುತ್ತಾರೆ. ಮಾನವೋಪಿ ಅಪಿ ಶಬ್ದವನ್ನು ಹಾಕ್ತಾರೆ ಅಲ್ಲಿ, ಅಂದ್ರೆ ಮನುಷ್ಯರು ಕೂಡ ಕೇಳಿದರೆ, ಅಂದ್ರೆ ಇವರೂ ಕೇಳಬೇಕು ಅಂದ್ರೆ ಅರ್ಥ ಏನು? ಯಾರೋ ಬಂದ್ರು ನಿಮ್ಮ ಮನೆಗೆ ಮದುವೆ ಕರೀಲಿಕ್ಕೆ, ನಿಮ್ಮವ್ರು ಯಾರೋ ಬಂದಿದ್ದು ಬಳಗ, ಅವ್ರನ್ನ ಕರ್ಲಿಕ್ಕೆ ಬಂದಿದ್ದು, ನಿಮ್ಮನ್ನ ಕರ್ಲಿಕ್ಕೆ ಬಂದಿಲ್ಲ, ಅವ್ರನ್ನೇ ಕರೆದದ್ದು, ತಲೆ ತಿರುಗಿಸಿದ್ರೆ ನೀವಿದ್ದೀರಾ, ನೀವು ಬನ್ನಿ ಅಲ್ವಾ, ಹಾಗೆ ಕರೀತಾ ಇದ್ದಾರೆ. ಮಾನವೋಪಿ ಅಂದ್ರೆ ಆಖ್ಯಾನ ಹೊರಟದ್ದು ನಮಗಾಗಿ ಅಲ್ಲ, ದೇವತೆಗಳಿಗೆ ಹಾಗೆ ಹೊರಟದ್ದು. ನಾವು ಕೂತಕ್ಕೆ ನೀವು ಕೇಳಿ ಅಂದ್ರು, ರಾಜರಿಗೆ ಮೊದಲೇ ಗೊತ್ತಿತ್ತು ಇವರು ಸರಿಯಾಗಿ ಕೇಳಲ್ಲ ಅಂತ, ಅದಕ್ಕೆ ನೀವು ಕೇಳಿ ಅಂತ. ಅದಕ್ಕೆ ಮಾನವೋಪಿ ಶೃಣೋತಿಯ ಅಂದರೆ ಅರ್ಥ, ಯಾವ ಮಾನವನಾದರೆ ದೇವತೆಗಳ ಅಧಿಕಾರ ಇದರಲ್ಲಿ ಪ್ರಧಾನವಾಗಿ ದೇವತೆಗಳಿಗೆ ಅರ್ಥ ಆಗುವಂತಹ ಅಪರೂಪದ ಅರ್ಥಗಳನ್ನ ವಾದಿರಾದರೂ ತುಂಬಿದ್ದಾರೆ. ಈ ಚಿಂತನೆ ಮಾಡಿದರೆ ನನಗೂ ಚೂರು ಅರ್ಥ ಆದೀತು ಎಂಬ ಕಟ್ಟೆಚ್ಚರದಿಂದ ಅಪರೂಪದ ಗ್ರಂಥ ಕೈಗೆ ಸಿಕ್ಕಿದೆ ಎಂಬ ಭಾವನೆಯಿಂದ ಯಾರು ಕೇಳುತ್ತಾರೋ ಅವನಿಗೇನಾಗುತ್ತೆ, ವರಾಹೇಣ ಹಯಗ್ರೀವ ಸ್ವರೂಪೇಣ ಮಹಾತ್ಮನ ದತ್ತಾಂತ ಪದವೀಂ ಯಾತಿ ಎಂಬದಂತೀಹ ಭೂಪತಿಂ. ಇಲ್ಲಿ ಹೇಳುತ್ತಾರೆ ತುಂಬಾ ಹಿಂದಿನ ಕೆಲವೆಲ್ಲ ವಿಷಯಗಳನ್ನು ಹೇಳುತ್ತಾರೆ. ಭೂಪತಿಂ, ಭೂಪತಿ ಅಂದ್ರೆ ವೃಂದಾವನಾಚಾರ್ಯರ ಕಾಲದಲ್ಲಿ ಬಂದಿರತಕ್ಕಂಥ ರಾಜ, ಕೊಚ್ಚಿ ದೇಶದ ರಾಜ. ಆ ರಾಜನ ಹತ್ರ ಹೋಗಿ ಯಾರು ನಮ್ಮ ಶೇಷ ಸೀತಾಪತಿಗಳು ಇಬ್ಬರು ಹೋಗಿ ಆ ರಾಜ ತೊಂದರೆಯಲ್ಲಿರುವಾಗ ನಿನ್ನ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಇವರು ತಮ್ಮ ಪ್ರಭಾವವನ್ನ ತೋರಿ ಆ ರಾಜನಿಗೆ ತಮ್ಮ ಗುರುಗಳಾದ ವೃಂದಾವನಾಚಾರ್ಯರ ಪರಿಚಯ ಮಾಡಿಕೊಟ್ಟು ಅದರ ಮೂಲಕ ರಾಜನಿಗೆ ಅವರ ಮೇಲೆ ಒಳ್ಳೆ ಗುರುತ್ವ ಬರುವಂತೆ ಮಾಡಿ ಗುರುಗಳಲ್ಲಿಗೆ ಹೋಗುವಂತೆ ಮಾಡಿ ಆ ರಾಜನಿಗೆ ಗುರುಗಳ ಮೇಲೆ ಗುರುತ್ವ ಬಂದ ಕೂಡಲೇ ರಾಜ ಸುಮ್ಮನೆ ಇರಲಿಲ್ಲ. ಅವರು ದೊಡ್ಡವರು ಎಂಬ ಎಚ್ಚರ ಬಂದ ಕೂಡಲೇ ತನ್ನ ದೊಡ್ಡತನ ಹೊರಗೆ ಬಿತ್ತಲ್ಲ. ಆವಾಗ ದೊಡ್ಡವರನ್ನ ಸ್ಥಾನದಲ್ಲಿ ಕೂಡಿಸಿದ, ಸಿಂಹಾಸನದ ಮೇಲೆ ಕೂಡಿಸಿದ, ಶಿಬಿಕಾ ಅಂತ ಹೇಳ್ತಾರೆ, ಕೂಡಿಸಿ ಚಾಮರಗಳನ್ನ ಹಾಕಿದ. ರಾಜರ ಮುಂದೆ ಹೇಳಿದ್ರು, ಒಂದು ಕಥಾ ಬಂದಿತ್ತು. ಏನು ಅಂದರೆ, ಗಂಧರ್ವರೆಲ್ಲ ಸ್ವರ್ಗಲೋಕದಲ್ಲಿ ಸಂಶಯ ಬಂತು. ಅಷ್ಟೇ ಅಲ್ಲ, ಎಲ್ಲರೂ ತಮ್ಮ ಗುರುಗಳು ಬೇಕು ಅಂತ ಕೇಳಲಿಕ್ಕೆ ಹೋದರು. ಅವರದೆಲ್ಲ ಸ್ವರ್ಗಲೋಕವೇ ತಾನೆ, ಅಲ್ಲಿರತಕ್ಕಂಥ ಭಗವಂತ ಉಪೇಂದ್ರನ ಹತ್ರ ಹೋದರು. ಹೋಗುವಾಗ ದೇವತೆಗಳನ್ನೂ ಕರ್ಕೊಂಡು ಹೋದರು, ನಮಗೆ ಒಳ್ಳೆ ಗುರುಗಳು ಬೇಕು ಅಂತ. ಅಲ್ಲೇ ಕೂತಿದ್ರು ವಾದಿರಾಜರು. ಅಲ್ಲೇ ಕೂತಿದ್ದ ವಾದಿರಾಜರ ಕಡೆಗೆ ಭಗವಂತ, ಇವರು ನಮಗೆ ಗುರುಗಳು ಬೇಕು ಅಂತ ಕೇಳಿದ ಕೂಡಲೇ ಆ ಗಂಧರ್ವರಿಗೆ ಭಗವಂತ ಕಣ್ಣಿಂದ ಸಂಜ್ಞೆ ಮಾಡಿದ. ಏನು, ವಾದಿರಾಜರ ಕಡೆ ತೋರಿಸಿ ಇವರು ಗುರುಗಳು. ಆದರೆ ಇವರು ದೊಡ್ಡವರು ಎಂಬ ಎಚ್ಚರ ಅವರಿಗೆ ಬರಲಿಲ್ಲ. ಯಾರಿಗೆ? ಗಂಧರ್ವರಿಗೆ. ಯಾಕೆ? ಮಹಾನುಭಾವರಾಗಿರ್ತಕ್ಕಂಥ ರುಜುಗಳು ಯಾವಾಗಲೂ ಕೂಡ ತಮ್ಮ 32 ಲಕ್ಷಣಗಳನ್ನು ಹೊರಗೆ ಹಾಕಿ ಇರಲ್ಲ, ಬಚ್ಚಿಟ್ಟುಕೊಂಡೇ ಇರ್ತಾರೆ. ಯಾರಿಗೆ ಪ್ರಕಟ ಮಾಡಬೇಕೋ ಅದನ್ನ ಪ್ರಕಟ ಮಾಡುತ್ತಾರೆ, ಇಲ್ಲದಿದ್ದರೆ ಸಾಮಾನ್ಯರಿಗಿಂತ ಸಾಮಾನ್ಯರಾಗಿ ಕಾಣತಾ ಇರ್ತಾರೆ. ಗಂಧರ್ವರಿಗೆ ಆಗ ಅವರು ಸಾಮಾನ್ಯರಂತೆ, ಸಾಮಾನ್ಯ ಯತಿಗಳಂತೆ ಕಂಡ್ರು. ಅದಕ್ಕೆ ಅವರು ಅಯ್ಯೋ ಅಂತ ಚೂರು ಅನಾದರ ಮನಸ್ಸಲ್ಲಿ ಬಂದು, ಬಾಯಿಂದಿನ ಹೇಳಿಲ್ಲ, ಮನಸ್ಸಲ್ಲೇ ಬಂತು ವಾದಿರಾಜರ ಬಗ್ಗೆ ಅನಾದರ. ಅನಾದರ ಬಂದಾಗ ದೇವತೆಗಳು ಎಚ್ಚೆತ್ತುಕೊಂಡ್ರು ಮೊದಲು. ಯಾಕೆ? ದೇವತೆಗಳಿಗೆ ಯಾವಾಗಲೂ ಒಳ್ಳೆ ಭಗವಂತನ ಜ್ಞಾನ, ಗುರುಗಳ ಜ್ಞಾನ ಇರುತ್ತೆ. ಚೂರು ಹಿಂದಿನ ಪಾರಬ್ಧ ಕರ್ಮದಿಂದಾಗಿ ತಿರೋಧಾನ ಆದರೂ, ಅಂದರೆ ಕೆಲಸ ಮಾಡದೆ ಹೋದರೂ, ಮಾರನೇ ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಶರಣಾಗತರಾಗ್ತಾರೆ. ಅದಕ್ಕೆ ಅವರ ದೇವತೆಗಳು ಅಂತಾರೆ. ನಮಗೆ ಯಾವಾಗಲೂ ಗೊತ್ತಾಗಲ್ಲ, ದ್ರೋಹ ಮಾಡ್ತಾನೆ ಇರ್ತೀವಿ. ಹರಿದ್ರೋಹ, ಸುರದ್ರೋಹ, ಗುರುದ್ರೋಹ, ಎಲ್ಲಾ ದ್ರೋಹಗಳು ಘಟನೆ ಆಗ್ತಾ ಇರುತ್ತೆ, ಎಚ್ಚರವೇ ಬರಲ್ಲ. ಯಾರಿಗೆ ಕೂಡಲೇ ಎಚ್ಚರ ಬರುತ್ತೋ ಅವರನ್ನು ದೇವತೆಗಳು ಅಂತ ಕರೀತಾರೆ. ದೇವತೆಗಳಿಗೆ ಎಚ್ಚರ ಬಂತು. ಗಂಧರ್ವರಿಗೆ ತಿಳಿಸಿದರು, ನಿಮ್ಮ ಮನಸ್ಸಿನಲ್ಲಿ ನೋಡಿ, ಬಾಯಿಯಿಂದ ಹೇಳಿಲ್ಲ, ಬೈದಿಲ್ಲ, ಏನೂ ಮಾಡಲಿಲ್ಲ, ಗುರುಗಳ ಬಗ್ಗೆ ಮನಸ್ಸಿನ ಒಳಗೆ ಅನಾದರ ಬಂದದ್ದಕ್ಕೆ ಎಂಥ ಅನರ್ಥ ಬಂತು ಅಂದ್ರೆ ನರಜನ್ಮ ಪ್ರಾಪ್ತಿ. ಮೊದಲು ನರಕ ದರ್ಶನ, ನಂತರ ನರಜನ್ಮ ಪ್ರಾಪ್ತಿ. ಎಂಥ ವ್ಯಾಖ್ಯಾನಕಾರರು ತುಂಬಾ ಹೇಳ್ತಾ ಬರ್ತಾರೆ, ಏನು ಅನಿಷ್ಟಗಳ ಸಂಕೋಲೆ ಬಂತವಳಿಗೆ ಎಂದರೆ ನರಕ ದರ್ಶನ, ನಂತರ ನರಜನ್ಮ ಪ್ರಾಪ್ತಿ, ಈ ನರಜನ್ಮದಲ್ಲಿ ಮಿಥ್ಯಾ ಉಪಾಸನೆ ಮಾಡುವಂತಹ ಗುರುಗಳ ಪ್ರಾಪ್ತಿ, ನಾನೇ ದೇವರು ಅಂತ ಹೇಳುವ ಗುರುಗಳ ಪ್ರಾಪ್ತಿ, ಮಿಥ್ಯೋಪಾಸನ, ಸಜ್ಜನರ ವೈಷ್ಣವರ ದ್ರೋಹ, ಇಷ್ಟೆಲ್ಲ ಸರಪಳಿಯಂತೆ ಬಂದು ಕೊಚ್ಚಿಕೊಂಡು ಹೋಗಬೇಕು. ಇದು ಗುರುಗಳ ಬಗ್ಗೆ ಮನಸ್ಸಿನಲ್ಲಿ ತೋರಿದ ಅನಾದರಕ್ಕೆ ಬರುವ ಫಲ ಅಂದರು. ಇದು ಕೂಡಲೇ ಗೊತ್ತಾಯಿತು, ಚೆಕ್ ಇಮ್ಮಿಡಿಯೇಟ್ ಬಂತವರಿಗೆ. ವಾದಿರಾಜರ ಬಗ್ಗೆ ಚೂರು ಅನಾದರ ತೋರಿದ ಕೂಡಲೇ ಕಣ್ಣಿಗೆ ಕಾಣಿಸ್ತಾ ಇದೆ ಚೆಕ್ ಅವರಿಗೆ, ಕೂಡಲೇ ಕಾಲಿಗೆ ಬಿದ್ದರು. ವಾದಿರಾಜರ ಅಂತರ್ಗತ ಭಗವಂತನ ಶರಣಾಗತರಾದರು. ಅದಕ್ಕೆ ಹೇಳ್ತಾರೆ ವಾದಿರಾಜರು, ಕರುಣಾ ಅಬ್ಧಿ, ಅದು ಕರುಣಾಬ್ಧಿ, ಕರುಣಾಲವಹ ಅಂತ ಹೇಳ್ತಾರೆ, ಕರುಣೆಯ ಸಮುದ್ರ. ಅವರು ಅನಾದರ ಮಾಡಿದರು ಕೂಡ ಅವರ ಅನಾದರವನ್ನ ಮನಸ್ಸಲ್ಲಿ ಗಣನ ಮಾಡದೆ ಕ್ಷಮಾ ಮಾಡಿದರಂತೆ. ಅವರನ್ನ ಕ್ಷಮಾ ಮಾಡಿ ಎಲ್ಲ ತಪ್ಪಿಸಿಬಿಟ್ರಂತೆ. ಏನೇನ್ ತಪ್ಪಿಸಿದರು? ನರಕ ದರ್ಶನ, ನರಕದಲ್ಲಿ ಹೋಗಿ ಬಾಧೆ ಪಡುವುದು ಗಂಧರ್ವರಿಗಿಲ್ಲ, ದೇವತೆಗಳಿಗಿಲ್ಲ. ಅವರಿಗೆ ತಪ್ಪು ಮಾಡಿದರೆ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ, ದರ್ಶನ ಮಾಡಿಸ್ತಾರೆ. ಭಗವಂತನ ಮಾತು, ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳು ಅಂದ್ರು ಧರ್ಮರಾಜನಿಗೆ. ಧರ್ಮರಾಜನಿಗೆ ಧರ್ಮದ ಮೇಲೆ ಸಂಶಯ ಬಂತು. ಅಂದ್ರೆ ದೇವರ ಮಾತು ಕೇಳಬೇಕಾ, ಧರ್ಮ ಮಾಡಬೇಕಾ? ಧರ್ಮ ಅಂದ ದೇವರ ಮಾತಂಬೋದೇ ಧರ್ಮ ಹೋಯಿತಲ್ಲಿ. ಅದಕ್ಕೆ ದೇವರ ಮೇಲೆ ಸಂಶಯ ಬಂತು, ನಾನು ದೇವರ ಮಾತು ಕೇಳಿದ್ರೆ ಧರ್ಮ ತಪ್ಪುತ್ತೆ ಅಂತ. ಅಶ್ವತ್ಥಾಮ ಹತಃ, ಹೌದು ಕುಂಜರ ಅಂತ ಹೇಳಿದ. ಮೆಲ್ಲಕ್ಕೆ ಒಳಗೆ ಸಂಶಯ ಇತ್ತು, ಅದರಿಂದ ಏನಾಯಿತು? ನರಕ ದರ್ಶನ ಆಯಿತು. ಯಾರಿಗೆ? ನರಕಾಧಿಪತಿಯಾಗಿರತಕ್ಕಂಥ ಯಮಧರ್ಮರಾಜರಿಗೆ ನರಕ ದರ್ಶನ ಆಯಿತು. ಬರೀ ನರಕ ದರ್ಶನ ಟಿವಿಲಿ ನೋಡಿದಂಗಲ್ಲ, ಅಲ್ಲಿಗೆ ಹೋದರೆ ಮಾನಸಿಕ ದುಃಖ ಬರುತ್ತೆ, ಅದು ದೇವತೆಗಳಿಗೂ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಜನಕ ಮಹಾರಾಜ. ಎಂಥ ಜನಕ ಮಹಾರಾಜ? ಉಪನಿಷತ್ತಲ್ಲೇ ಬರುತ್ತೆ ಜನಕ ಮಹಾರಾಜನ ಕುರಿತು, ಬೃಹದಾರಣ್ಯಕದಲ್ಲಿ ಬರುತ್ತೆ. ಜನಕ ಜನಕ ಇತಿ ಧಾವಂತಿ, ಜನರೆಲ್ಲ ಜನಕ ಜನಕ ಅಂತ ಓಡುತ್ತಾರೆ. ಅಂಥ ಜನಕ ಮಹಾರಾಜ ಶರೀರ ತ್ಯಾಗ ಮಾಡಿ ಹೊರಡುತ್ತಾ ಇದ್ದಾನೆ. ದೇವದೂತರೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಆತನನ್ನ. ಕರ್ಕೊಂಡು ಹೋಗುವಾಗ ಚೂರು ರೂಟ್ ಡೈವರ್ಟ್ ಆಯಿತು, ನರಕದ ಮೇಲೆ ಕರ್ಕೊಂಡು ಹೋದ್ರು. ಅವರು ಗೊತ್ತಿರದವರಲ್ಲ, ಏನು ನರಕದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೇಳಿದ್ರು. ನಾನು ಮಾಡಿದ ತಪ್ಪೇನು, ನನ್ನ ನರಕದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ, ಅವಾಗ ಹೇಳಿದ್ರಂತೆ, ಏನಿಲ್ಲ ಒಂದು ಚೂರು ತಪ್ಪಾಯ್ತು ನಿಮ್ಮಿಂದ, ಅದಕ್ಕೆ ನರಕ ದರ್ಶನ ಮಾಡಿಸ್ತಾ ಇದ್ದೇವೆ. ಅದು ಏನ್ ತಪ್ಪಾಯಿತು, ನಾನೇನು ಮಾಡಿದೆ ಎಂದು ಏನು ಮಾಡಿಲ್ಲಲ್ಲ. ಏನೂ ಇಲ್ಲ, ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಒಂದ್ ದಿವಸ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆಗಾಗಿ ನದಿ ತೀರಕ್ಕೆ ಏನಿನ್ನ ಸೂರ್ಯ ಮುಳುಗಿ ಹೋಗ್ತಾನೆ ಹೇಳ್ತಾರಲ್ಲ, ಪ್ರಾತಃ ಸಂಧ್ಯಾ ಸನಕ್ಷತ್ರ ಸಾಯಂ ಸಂಧ್ಯಾ ಸದಿವಾಕರ, ನಾವು ಚೂರು ವ್ಯತ್ಯಾಸ. ಸಾಯಂ ಸಂಧ್ಯಾ ಸನಕ್ಷತ್ರ ಪ್ರಾತಃ ಸಂಧ್ಯಾ ಸದಿವಾಕರ ಅಂತ ನಾವು ಹಾಡೋದು ಹೋಗ್ತಾನೆ. ಸರಿ, ಸೂರ್ಯ ಮುಳುಗ್ತಾನೆ, ಅರ್ಘ್ಯ ಕೊಡಬೇಕು, ಓಡಿ ಬರ್ತಾ ಇದ್ದಾನೆ. ಧಾವಿಸಿ ಬರುವಾಗ ಸರಿಯಾದ ಹೊತ್ತಿಗೆ ಒಂದು ಆಕಳು ತುಂಬಾ ಬಾಯಾರಿಕೆಯಿಂದ ಬಾಯಿ ನೀರಿಗೆ ಹಾಕಿತ್ತು. ಈತ ಓಡತಾ ಬರೋದು ನೋಡಿ ಪಕ್ಕಕ್ಕೆ ಸರಿದೋಯ್ತು. ಆಕಳು ನೀರು ಕುಡಿಯದೇ ಮಾಡಿದ ಪಾಪ ಬಂತವರಿಗೆ ನೋಡಿ, ಅವ್ರು ಬೇಕಂತೆ ಮಾಡಲಿಲ್ಲ. ಬಂದದ್ದಕ್ಕೆ ಆಕಳು ಹೋಯಿತು, ಹೋದದ್ದಕ್ಕೆ ನರಕ ದರ್ಶನ ಆಯಿತು. ಇನ್ನು ನಮ್ಮ ಪರಿಸ್ಥಿತಿ ಏನಿದೆ, ಹೆಚ್ಚೆ ಹೆಚ್ಚಿಗೂ ನರಕದಲ್ಲೇ ಪರ್ಮನೆಂಟ್ ಪೋಸ್ಟಿಂಗ್ ಮಾಡಿಬಿಡ್ತಾರೆ ಅಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂಥ ಏನು ನಾನಾ ರೀತಿಯಾಗಿರತಕ್ಕಂಥ ನರಕ ದರ್ಶನ, ಆದ ಮೇಲೆ ನೀಚ ಜನ್ಮ ಪ್ರಾಪ್ತಿ. ನೀಚ ಜನ್ಮ ಅಂದ್ರೆ ಭಗವಂತನೇ ನಾನು ಅಂತ ಹೇಳುವ ಜನ್ಮ ನೀಚ ಜನ್ಮ. ಅಂಥ ಜನ್ಮ ಪ್ರಾಪ್ತಿ, ಅಂಥ ಗುರುಗಳು, ಗುರು ದ್ರೋಹ, ದೈವ ದ್ರೋಹ, ಎಲ್ಲ ದ್ರೋಹ ರಾಜರು ತಪ್ಪಿಸಿಬಿಟ್ರಂತೆ. ಆದ್ರೆ ಒಂದು ಹೇಳಿದರು, ಮಾಡಿದ್ದಕ್ಕೆ ಚೂರಾಗಲು ಕೊಡಲೇಬೇಕಪ್ಪ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ದಾಸನಾದರೇನು ಉಣಲಿಬೇಕು ಕರ್ಮ. ಆದ ಕಾರಣ ವಾದಿರಾಜರವರಿಗೆ ನರರಾಗಿ ಹುಟ್ಟುವುದು ತಪ್ಪಿಸಲಿಲ್ಲ. ಹುಟ್ಟಿಸಿದರು, ಹುಟ್ಟಿಸಿದರೂ ಕೂಡ ಮಿಕ್ಕದು ತಪ್ಪಿಸಿ ಏನು ಮಾಡಿದ್ರು ಗೊತ್ತಾ, ಅವರನ್ನ ರಾಜರಾಗಿ ಹುಟ್ಟಿಸಿದರು. ಯಾರು ವೃಂದಾವನಾಚಾರ್ಯರ ಕಾಲದಲ್ಲಿ ಹುಟ್ಟಿದ ರಾಜ ಯಾರೋ ಅಲ್ಲ, ಗಂಧರ್ವ. ಆ ಗಂಧರ್ವನೇ ರಾಜನಾಗಿ ಬಂದಿದ್ದ. ಅವನ ಜವಾಬ್ದಾರಿ ರಾಜರ ಮೇಲಿತ್ತು. ಅವನಿಗೆ ನರಜನ್ಮ ಕೊಡೋದಲ್ಲ, ಈ ನರಜನ್ಮದಲ್ಲಿ ವೈಷ್ಣವರ ಸಂಘ ಕೊಡಬೇಕು. ಅವನಿಗೆ ಪರಮಾನುಗ್ರಹ ಮಾಡುತ್ತಾ ಇದ್ದಾರೆ. ಅವನ ಮೇಲೆ ಪರಮಾನುಗ್ರಹದಿಂದ ನರಜನ್ಮ, ನರಜನ್ಮದಲ್ಲಿ ವೈಷ್ಣವ ತತ್ವದ ಉಪದೇಶ, ಅಂಥ ಗುರುಗಳ ಸಂಪರ್ಕ. ವಿಷ್ಣು ವೈಷ್ಣವ ದ್ರೋಹ ಘಟನೆ ಆಗಬೇಕಾಗಿದ್ದು ವಿಷ್ಣು ವೈಷ್ಣವರ ಸೇವಾ ಭಾಗ್ಯ ಕೊಡತಾ ಇದ್ದಾರೆ ಆ ಜೀವಿಗೆ. ನಾವು ನೋಡೋದು ಒಬ್ಬರನ್ನೇ ನಮ್ಮ ದೃಷ್ಟಿ ಇರುತ್ತೆ, ನಾವು ನಮ್ಮವರು ಅಂತಿಷ್ಟೇ. ವಾದರಾದರಿಗೆ ಇಡೀ ಬ್ರಹ್ಮಾಂಡ ನಮ್ಮವರು. ಅವರು ಪ್ರತಿಯೊಬ್ಬ ಜೀವಿಯೇ ರೆಸ್ಪಾನ್ಸಿಬಿಲಿಟಿ ಹೊತ್ತಿರ್ತಾರೆ. ಒಂದು ಕಡೆ ಬ್ರಾಹ್ಮಣ ವೃಂದಾವನಾಚಾರ್ಯರಾಗಿ ಹುಟ್ಟಿದರೆ ಅವರ ಜವಾಬ್ದಾರಿ ಹೊತ್ತರು, ಅವರ ಮೂಲಕ ಪರಮ ವೈಷ್ಣವರವರು, ತತ್ವಾಭಿಮಾನಿಗಳವರು. ಅವರು ಗಂಧರ್ವರಿಗೆ ನಾಯಕರವರು. ಯಾರು ಗಂಧರ್ವರು ರಾಜರಾಗಿ ಬಂದಿದ್ರೋ ಅವರ ನಾಯಕನನ್ನೇ ಅವರತ್ತ ಕಳಿಸಿಕೊಡಬೇಕಲ್ಲ. ಅದಕ್ಕೇನು ಮಾಡಿದರು, ಈ ನಾಯಕರ ಶಿಷ್ಯರು ಅಂದ್ರೆ ತತ್ವಾಭಿಮಾನಿಗಳಲ್ಲಿ ಎರಡನೇ ಪಂಗಡ ಸೇರಿದ ಅಹಂಕಾರಿಕ ಪ್ರಾಣ ಅಗ್ನಿ, ಭಾವಿ ಅಗ್ನಿ ಇಬ್ಬರನ್ನ ಮೊದಲೇ ಕಳಿಸಿ ಆ ಗಂಧರ್ವ ರಾಜನಾಗಿ ಬಂದಿದ್ರೆ ಅವನಿಗೆ ಅನುಗ್ರಹ ಮಾಡಿಸಿ, ಅವರ ಮೂಲಕ ಇವರ ಅನುಗ್ರಹ ಮಾಡಿಸಿ, ಅವರ ಮೂಲಕ ತಾವ ಅನುಗ್ರಹ ಮಾಡಿದ್ರು. ಇಷ್ಟಿದೆ ಏನು ವಾದಿರಾದರೂ ಬ್ರಾಹ್ಮಣನಿಗೆ ಹೇಳಿದ ಕಥಾ ಅಂಬುದರಲ್ಲಿ ಒಳಗೆ ಕೂತಿದೆ. ಅಷ್ಟೇ ಅಲ್ಲ, ಅವಾಗ ನಾವಂದ್ವಿ ನಮ್ಮ ನಮ್ಮ ಋತುರಲ್ಲ ವಾದಿರಾದರು ಅಂದ್ರೆ, ನಾವು ಕೂಡ ಹರಿದ್ರೋಹ, ಸುರದ್ರೋಹ, ಗುರುದ್ರೋಹ ಕಟ್ಟಿಕೊಂಡು ಬಂದವರೇ. ಹಾಗಾದ್ರೆ ಒಳ್ಳೆ ಬ್ರಾಹ್ಮಣ ಜನ್ಮ ಅದರಲ್ಲೂ ಮುದ್ರೆ ನಾಮ ಹಚ್ಕೊಂಡು ತಿರುಗಾಡ್ತಾ ಇದೀವಲ್ಲ ಅಂದ್ರೆ ವಾದಿರಾದರ ಪೂರ್ಣಾನುಗ್ರಹ. ಹೇಗೆ ಗಂಧರ್ವರಿಗೆ ನೀಚ ಜನ್ಮಗಳು, ನಾನು ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ, ಸತ್ಯವಾಗಿ ಅನುಭವಿಸಿ ಹೇಳ್ತಾ ಇದ್ದೇನೆ. ನಾವು ಮಾಡಿದ ಕರ್ಮಗಳಿಗೆ ನಾವು ಸತ್ರು ಒಳ್ಳೆ ಜನ್ಮ ಕೊಡಲ್ಲ, ಅವರು ಕರ್ಮಕ್ಕೆ ಕೊಟ್ಟಿದ್ದಾರೆ. ಇವಾಗ ನಾವು ಬಂದು ಇಲ್ಲಿ ಕೂತು ದೊಡ್ಡ ವೈಷ್ಣವರಂತೆ ನಾವು ಇದ್ದು ಕೂತಿವಲ್ಲ, ಅದು ವಾದಿರಾದರ ಕರುಣೆಯಿಂದ ಬಂದದ್ದು. ಎಲ್ಲೋ ಬಿದ್ದಿರಬೇಕಾದವರನ್ನ ಇಲ್ಲಿ ಕೂಡಿಸಿದ್ದಾರೆ ಅಂದ್ರೆ ಅವರು ಕರುಣ. ಬರೇ ಕೂಡಿಸೋದು ಮಾತ್ರ ಅಲ್ಲ, ನಮಗೆ ಒಳ್ಳೆ ವೈಷ್ಣವರ ಸಂಪರ್ಕ ಕೊಡಿಸ್ತಾನೆ, ಆಖ್ಯಾನದ ಉಪದೇಶ ಕೊಡಿಸ್ತಾ ಇದ್ದಾರೆ, ನಮ್ಮನ್ನು ಉದ್ಧಾರ ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ಆಖ್ಯಾನ ಯಾರ ಕಥೆ? ಬ್ರಾಹ್ಮಣನ ತತ್ವಾಭಿಮಾನಿ ದೇವತೆಗಳ ಕಥಾ ಮೂಲಕ ನಮ್ಮ ಕಥೆಯನ್ನೇ ಹೇಳುತ್ತಾ ಇದ್ದಾರೆ. ಪ್ರಾಕ್ಟಿಕಲ್ ನಡೆಯುವುದು ಆ ರೀತಿಯಲ್ಲಿ ಪೌರಾಣಿಕೋ ವದತ್ಯೇವಂ ಕರುಣಾ ಗುರು ಬ್ರಾಹ್ಮಣೆ. ಈ ಮಹಿಮೆಯನ್ನ ಯಾರಾದರೆ ಮನುಷ್ಯ ಕೇಳುತ್ತಾನೋ, ಮಾನವೋಪಿ ಮನುಷ್ಯನೂ ಕೇಳುತ್ತಾನೋ, ಅಂದರೆ ರಾಜರ ಪೂರ್ಣ ಅನುಗ್ರಹ ಪಡೆಕೊಂಡು ಬಂದ ಮನುಷ್ಯರಿಗೆ ಮಾತ್ರ ಆಖ್ಯಾನ ಕೇಳುವ ಭಾಗ್ಯ ಬರುತ್ತೆ. ಆ ಲಿಸ್ಟಲ್ಲಿ ನಾವು ಸೇರಿರ್ಬೇಕು, ಇಲ್ಲದಿದ್ರೆ ಕಿವಿಗೂ ಬೀಳಲ್ಲ, ಬಿದ್ದರೂ ತಲೆಗೆ ಹೋಗಲ್ಲ, ಹೋದ್ರೂ ಕೂಡ ಏನೋ ಇದು ಒಣ ಅಂತ ಹೋಗ್ಬಿಡ್ತಾ ಇರ್ತೀವಿ. ಅದನ್ನೇ ರಹಸ್ಯ ಅಂತ ಕರೀತಾರೆ. ಆಖ್ಯಾನ ರಹಸ್ಯ, ಮೈಕ್ ಬಂದು ಕೂತು ಹೇಳ್ತಾ ಇದ್ದೀರಾ, ರಹಸ್ಯ ಅಂದ್ರೆ ಕಿವಿಯಲ್ಲಿ ಮಾತ್ರ ಹೇಳಬೇಕು, ಮೈಕಲ್ಲಿ ಕೂತು ಹೇಳ ರಹಸ್ಯ ಹೇಗಾಗುತ್ತೆ ಅದಕ್ಕೆ ಹೇಳ್ತಾರೆ. ರಹಸ್ಯ ಶಬ್ದ ಕಥೆ ಏನು ಗೊತ್ತಾ, ಮೈಕಲ್ಲಿ ಕೂತು ಹೇಳಿದ್ರು ಕೂಡ, ಮೈಕ್ ಮುಂದೆ ಕೂತು ಹೇಳಿದ್ರು, ಯಾರ ತಲೆಗೆ ಹೋಗ್ಬೇಕು ಅವರಿಗೆ ಮಾತ್ರ ಸ್ವಾಮಿ ಸೇರಿಸ್ತಾನೆ, ಮಿಕ್ಕವರು ಕೂತ ಕಡೆ ನಿದ್ದೆ ಮಾಡುವಂತೆ ಮಾಡುತ್ತಾನೆ, ಕೇಳಿದವರಿಗೂ ಚೂರು ಚೂರು ಕೇಳುವಂತೆ ಮಾಡುತ್ತಾನೆ, ಕೇಳಿ ತಿಳ್ಕೊಂಡವರು ಕೂಡ ಮನೆ ಹೋಗೋಟ್ಟೊತ್ತಿಗೆ ಸಾಕು ಬಿಡಪ್ಪ ಅಂತ ಬಿಡಿಸ್ತಾನೆ, ಅವರಿಗೆ ಬಿಡುವಂತೆ ಮಾಡುತ್ತಾನೆ ಸ್ವಾಮಿ. ಇದು ಸ್ವಾಮಿ ವ್ಯವಸ್ಥೆ. ಅದರಿಂದ ಯಾರು ಸಜ್ಜನರಿರ್ತಾರೋ, ರಾಜರ ದೃಷ್ಟಿ ಯಾರಿಗೆ ಈ ಆಖ್ಯಾನ ತಲೆಯಲ್ಲಿ ಸೇರಲೇಬೇಕು ಅಂತಿರುತ್ತೋ ಖಚಿತವಾಗಿ ಮನಮುಟ್ಟುವ ರೀತಿಯಲ್ಲಿ ತಿಳಿಸಿಕೊಡುತ್ತಾರೆ. ಅದಕ್ಕೆ ಹೇಳುತ್ತಾರೆ, ವರಾಹೇಣ ಹಯಗ್ರೀವೆ ಹಯಗ್ರೀವ ಸ್ವರೂಪೇಣ ಮಹಾತ್ಮನ. ಇಲ್ಲಿ ವರಾಹೇಣ ಮಹಾತ್ಮನ ಅಂತ ಹೇಳಬಹುದಾಗಿತ್ತು. ವರಾಹ ಇಷ್ಟು ಹೊತ್ತು ಕೇಳಿದ್ದೇನು, ವರಾಹನ ಕಥ. ವರಾಹ ಅನುಗ್ರಹ ಮಾಡುತ್ತಾನೆ, ದತ್ತಾಂ ತತ್ ಪದವೀಂ ಯಾತಿ, ಈ ಪದವಿಯನ್ನು ಪಡೆಯುತ್ತಾನೆ. ಇಲ್ಲಿ ಹೇಳಿದ್ರು, ಇಲ್ಲಿ ವರಾಹೇಣ ಹಯಗ್ರೀವ ಸ್ವರೂಪೇಣ ಅಂತ ಏನೋ ಗೊಂದಲ ಪ್ರತಿಯೊಂದು ಕಡೆ ಹೇಳುತ್ತಾರೆ. ಹಯಗ್ರೀವಾತ್ಮಕ ವೇದವ್ಯಾಸ, ವೇದವ್ಯಾಸಾತ್ಮಕ ಹಯಗ್ರೀವ, ವರಾಹಾತ್ಮಕ ಹಯಗ್ರೀವ, ಈ ಆತ್ಮಕ ಆತ್ಮಕ ನಮಗೆ ಅರ್ಥವೇ ಆಗಲ್ಲ. ಏನೋ ಒಣ ಅಂತ ಹೇಳಿದ್ರೆ ಇಷ್ಟು ಹೇಳುತ್ತಾರೆ. ವ್ಯೂಹ ರೂಪಗಳ ಚಿಂತನೆ ಇದು ಯಾರಿಗೆ ಚೆನ್ನಾಗಿ ಪರಿಚಯ ಆಗುತ್ತೆ ಅಂದರೆ, ಬೃಹತಿ ಸಹಸ್ರದ ವ್ಯಾಖ್ಯಾನಗಳು ಓದಿದವರಿಗೆ ಮಾತ್ರ ಚೆನ್ನಾಗಿ ಪರಿಚಯ ಆಗುತ್ತೆ. ಒಂದೊಂದು ರೂಪ ವ್ಯೂಹ ರೂಪಗಳಿಂದ ಬರ್ತಾ ಇರುತ್ತೆ, ಬೇಡ ಶಬ್ದಗಳು ಅರ್ಥ ಆಗಲ್ಲ. ಈಗ ವರಾಹೇಣ ಹಯಗ್ರೀವ ಸ್ವರೂಪೇಣ ಅಂದರೆ ಇದು ಬೃಹತಿ ಸಹಸ್ರದ ಪ್ರಕಾರ ನೋಡಿದರೆ ನಿಮಗೆ ಚಿಕ್ಕ ಚಿಕ್ಕ ಹಯಗ್ರೀವ ರೂಪಗಳು, ಸಕ್ಕರೆ ಗೊಂಬೆಗಳು ಕೊಟ್ಟೆ, ಅದೆಲ್ಲ ಅಂಟನ್ನು ಕೊಟ್ಟೆ, ಆ ಎಲ್ಲ ಹಯಗ್ರೀವ ಗೊಂಬೆಗಳನ್ನ ಒಟ್ಟು ಮಾಡಿ ವರಾಹನ ಗೊಂಬೆ ತಯಾರು ಮಾಡಿ ಅಂದೆ. ಮೇಲ್ನೋಟಕ್ಕೆ ವರಾಹ, ಒಳಗೆಲ್ಲ ಹಯಗ್ರೀವ ರೂಪಗಳೇ. ಇದು ಹಯಗ್ರೀವ ಸ್ವರೂಪೇಣ ವರಾಹೇಣ ಅಂದು. ಇನ್ನೊಂದು ತಗೊಂಡ್ರೆ ವರಾಹ ಸ್ವರೂಪೇಣ ಹಯಗ್ರೀವೇಣ ಅಂದ್ರೆ ಒಳಗೆಲ್ಲ ವರಾಹ ರೂಪಗಳು, ಮೇಲೆ ಹಯಗ್ರೀವ ರೂಪ. ಇದು ಮೇಲೆ ವರಾಹ ರೂಪ, ಒಳಗೆ ಹಯಗ್ರೀವ. ಯಾವುದಾದ್ರೆ ಏನ್ರಿ, ಅನ್ನಕ್ಕೆ ಹುಳಿ ಹಾಕಿದ್ರೇನು, ಹುಳಿಗೆ ಅನ್ನ ಹಾಕಿದ್ರೇನು ಅಂತ ಅಲ್ವಾ. ಅದಕ್ಕೆ ಏನಿಲ್ಲ, ಬೇಕಾದ ಇವತ್ತು ಹಾಕ್ತಾರೆ ನೋಡಿ, ಏನಿಲ್ಲ ಬೇಕಾದ್ರೆ ಹಾಕಿಸ್ಕೊಳ್ಳಿ, ಎರಡು ಸಲ ತಿನ್ನಿ, ಏನೂ ಇರಲ್ಲ ಅಲ್ಲಿದೆ. ಏನದು ಅಂದರೆ, ಯಾವ ರೂಪ ಪ್ರಧಾನವಾಗಿ ನಿಂತಿರುತ್ತೋ ಆ ರೂಪ ಪ್ರಕಟ ಮಾಡುವ ಗುಣ ಬೇರೆ, ಯಾವ ರೂಪ ಒಳಗಿರುತ್ತೋ ಆ ರೂಪ ಪ್ರಕಟ ಮಾಡುವ ಗುಣ ಬೇರೆ. ಇದನ್ನ ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ ತುಂಬಾ ಸುಂದರವಾಗಿ ಪ್ರಕಟ ಮಾಡ್ತಾ ಬರುತ್ತಾರೆ. ಭಗವಂತ ಎಲ್ಲ ಕಡೆ ನಮ್ಮ ಶರೀರದಲ್ಲೇ ಅನೇಕ ರೂಪಗಳಿಂದ ನಿಂತಿದ್ದಾನೆ. ಅವುಗಳನ್ನ ವಿಂಗಡ ಮಾಡುತ್ತಾರೆ, ಧಾರಕ ರೂಪಗಳು, ಪೋಷಕ ರೂಪಗಳು, ಚೇಷ್ಟಕ ರೂಪಗಳು, ಪ್ರೇರಕ ರೂಪಗಳು ಅಂತ ಹೇಳ್ತಾ ಬರುತ್ತಾರೆ. ಒಂದೊಂದು ಕಡೆ ಒಂದೇ ರೂಪದಿಂದ ಒಂದು ಕೆಲಸ ಮಾಡುತ್ತಾನೆ, ಇನ್ನೊಂದು ಕಡೆ ಎರಡು ರೂಪದಿಂದ ಎರಡು ಕೆಲಸ ಒಂದಾಗಿ ಮಾಡುತ್ತಾನೆ. ಇದೇನ್ರಿ ಒಂದು ಅಂತ ಹೇಳ್ತಾರೆ. ನಾರಾಯಣನಾಗಿ ಒಂದು ಕೆಲಸ ಮಾಡಬೇಕು, ಸರಿ ನಾರಾಯಣ ಬೇಡ. ಇವಾಗ ನಮ್ಗೆ ಗೊತ್ತಿದ್ದು ಗೋಪಾಲ ಕೃಷ್ಣ, ಏನು ಕೊಡ್ತಾನೆ ಸಂತಾನ ಗೋಪಾಲ ಕೃಷ್ಣ, ನರಸಿಂಹ ದುರಿತ ನಿವಾರಕ, ಎರಡು ಇಬ್ಬರೂ ಎರಡು ಕೊಡ್ತಾರೆ. ಆದರೆ ನಾನು ಈ ರೂಪದಿಂದ ಇದೇ ಹೆಚ್ಚಾಗಿ ಕೊಡ್ತೀನಿ ಅಂತ ಹೇಳಿದ ಮಧ್ವಾಚಾರ್ಯ ಹೇಳಿದ್ರಲ್ಲ, ನರಸಿಂಹಾದಿಗಳೆಲ್ಲ ದುರಿತಾದಿ ನಿವೃತ್ತಯೇ ಅಂದ್ರು. ಅವನೇ ಇಟ್ಟ ಏನು ಸಂಕಲ್ಪ ಅವನದ್ದೇ. ಆದರೆ ನರಸಿಂಹಾತ್ಮಕ ಗೋಪಾಲಕೃಷ್ಣ ಕೊಡೋದು ಬೇರೆ, ಗೋಪಾಲಕೃಷ್ಣಾತ್ಮಕ ನರಸಿಂಹ ಕೊಡುವ ಫಲ ಬೇರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯದ್ಯಪಿ ನರಸಿಂಹ ಕೊಡೋದು ಬರೀ ದುರಿತ ನಿವೃತ್ತಿ ಅಂತ ಇಟ್ಟುಕೊಂಡಾಗ ಅಷ್ಟು ಮಾತ್ರ ಫಲ ಬರ್ತಾ ಇರುತ್ತೆ. ಆದರೆ ಗೋಪಾಲಕೃಷ್ಣಾತ್ಮಕ ನರಸಿಂಹನ ಚಿಂತನೆ ಮಾಡಿದಾಗ
ಫಲದಲ್ಲಿ ಬಹಳ ವ್ಯತ್ಯಾಸ ಬರುತ್ತೆ. ಆ ನರಸಿಂಹ ಕೊಡುವ ಫಲದಲ್ಲೇ ವ್ಯತ್ಯಾಸ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಎರಡು ರೂಪಗಳಿಂದ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯ ಮಾಡುವಾಗ ನಮಗೆ ಒಂದೇ ರೂಪದಿಂದ ಎರಡೂ ಕಾರ್ಯಗಳು ಬರಬೇಕಾ? ಅವಾಗ ಒಂದರಲ್ಲಿ ಒಂದು ತೋರಿಸಿ ನಿಂತು ಮಾಡುತ್ತಾನೆ. ಅದು ಈ ವ್ಯೂಹ ರೂಪಗಳ ಚಿಂತನೆ. ಒಂದು ರೂಪದಿಂದಲೇನೆ ಎಂಟು ಕೆಲಸ ಆಗಬೇಕಾ? ಎಂಟು ರೂಪಗಳು ಅದರಲ್ಲಿ ಸೇರಿಬಿಡುತ್ತೆ. ಅದನ್ನೇ ರಾಜರು ಹೇಳುತ್ತಾರೆ, ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ಐದು ವೃಂದಾವನದಲ್ಲಿ ದೇವರು ನಿಂತಿದ್ದಾರೆ, ಸ್ವಲ್ಪ ಕಣ್ಣು ಅರಳಿಸಿ ನೋಡಿ ಅಂತ ಹೇಳ್ತಾರೆ. ಐದು ವೃಂದಾವನದಲ್ಲಿ ನಾರಾಯಣ, ಮಧ್ಯ ವೃಂದಾವನದಲ್ಲಿ ನಾರಾಯಣ, ಮುಂಭಾಗದ ಬಲಭಾಗದ ವೃಂದಾವನದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ರೂಪಗಳು ಬರೇ ಅಷ್ಟು ನಿಂತಿಲ್ಲ, ಒಂದೊಂದರಿಂದ ಐದೈದು ರೂಪಗಳು ಬಂದಿದೆ. ಪಂಚೀಕರಣ, ನಾರಾಯಣ ರೂಪ ಮಧ್ಯ ವೃಂದಾವನದಲ್ಲಿದ್ದರೆ ಆ ರೂಪದಿಂದ ಐದು ರೂಪಗಳು ಹೊರಬಂದಿವೆ. ಹೇಗಿವೆ? ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ ಅಲ್ವಾ. ಹಾಗೆ ಪ್ರತಿಯೊಂದು ವೃಂದಾವನದಲ್ಲಿ ಕೊನೆ ವೃಂದಾವನ ಅನಿರುದ್ಧ, ಅಲ್ಲಿ ಅನಿರುದ್ಧ ನಾರಾಯಣ, ಅನಿರುದ್ಧ ವಾಸುದೇವ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಅನಿರುದ್ಧ. ಈ ತರ ಎಲ್ಲಾ ವ್ಯೂಹ ರೂಪಗಳಿಂದ ಭಗವಂತ ನಿಂತಿದ್ದಾನೆ. ಅದರಲ್ಲಿ ಒಂದು ತಗೊಂಡರೆ ನಾರಾಯಣನಿಂದ ಹೊರಬಂದ ವಾಸುದೇವ, ಆತನ ರೂಪ ಹೇಗಿರುತ್ತೆ ಹೇಳುತ್ತ? ನಾರಾಯಣ ವಾಸುದೇವ ಅಂದರೆ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರಾದ ವಾಸುದೇವ. ಅಲ್ಲಿ ವಾಸುದೇವನಿಂದ ಬಂದ ನಾರಾಯಣ ಅಂತ ಹೇಳುತ್ತಾರೆ. ವಾಸುದೇವ ರೂಪ ಮುಂಭಾಗದ ವೃಂದಾವನದಲ್ಲಿದೆಯಲ್ಲ, ಆ ವಾಸುದೇವನಿಂದ ಹೊರಬಂದ ನಾರಾಯಣ ಅಂದರೆ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ತಯಾರಾದ ನಾರಾಯಣ. ಇಲ್ಲಿ ನಾರಾಯಣ ರೂಪಗಳಿಂದ ತಯಾರಾದ ವಾಸುದೇವ. ಹುಳಿ ಅನ್ನ ಏನು, ಅನ್ನ ಹುಳಿ ಏನು, ಇಲ್ಲಿ ಬೇರೆ ವ್ಯತ್ಯಾಸ ಅಂದ್ರು ಸ್ವಾಮಿ ಹತ್ರ ಬೇರೇನೆ ಆಗುತ್ತೆ. ಯಾವುದು ಪ್ರಧಾನ ರೂಪ ನಿಲ್ಲುತ್ತೋ ಅದರ ಕಾರ್ಯ ಬರ್ತಾ ಇರುತ್ತೆ, ಒಳಗೊಳಗೆ ಈ ಗುಣವು ಪ್ರಕಟ ಆಗುತ್ತೆ. ಇಷ್ಟಿಟ್ಟು ಹೇಳ್ತಾ ಇದ್ದಾರೆ ವಾದಿರಾಜರು. ಅಂದ್ರೆ ಆಖ್ಯಾನ ಒಂದೊಂದು ಒಂದೊಂದು ಶಬ್ದ ಬಿಡಿಸ್ತಾ ಹೋದರೆ ಇಡೀ ನಾವು ಓದಿದ ಶಾಸ್ತ್ರವೆಲ್ಲ ಅದರಲ್ಲಿ ಬಿಚ್ಚುತ್ತಾ ಬರುತ್ತೆ. ನನಗಂತೂ ನಾನು ಹೇಳುವ ಷೋಡಶಿ ಚತುರ್ದಶಿ ಇಲ್ಲೇ ಕಾಣಿಸ್ತಾ ಇದೆ. ನಾನು ಸೇರಿಸಿ ಹೇಳತಃ ಇಲ್ಲ, ಬಹಳ ಜನ ಅನ್ಕೊಂಡಿರ್ಬಹುದು ಇವರಾಗ ಷೋಡಶಿ ಚತುರ್ದಶಿ ಹೇಳಿ 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 ಅದೇ ಇದು ಹೇಳುತ್ತಾರೆ, ಆಖ್ಯಾನ ಹೇಳತಾ ಇಲ್ಲ ಅಂತಲ್ಲ. ನಮಗೆ ರಾಜರ ಮಾತು, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅದು ಕುರುಹು ಕೊಡತಾ ಇದ್ದಾರೆ. ಪ್ರತಿಯೊಂದು ವರಾಹೇಣ ಹಯಗ್ರೀವ ಸ್ವರೂಪೇಣ ಅಂದ ಕೂಡಲೇ ವ್ಯೂಹ ರೂಪ ಚಿಂತನೆ ಮಾಡಲೇಬೇಕು. ಚಿಂತನೆ ಮಾಡಿದ್ದು ಹೇಳಬೇಕು, ಹೇಳಬೇಕಾದ್ರೆ ಇಷ್ಟು ಹೇಳಬೇಕಾಗುತ್ತೆ. ಈ ತರ ಹೇಳ್ತಾ ಹೋದ್ರೆ ಆಖ್ಯಾನ ಯಾವಾಗ ಕಂಪ್ಲೀಟ್ ಆಗಬೇಕು? ಆದರೆ ಆಖ್ಯಾನ ಒಂದೊಂದು ಶಬ್ದ ಈ ತರ ನೋಡ್ತಾ ಹೋದರೆ 37 ಗ್ರಂಥಗಳಲ್ಲಿರುವ ರಹಸ್ಯಗಳೆಲ್ಲ ಇಲ್ಲಿ ಬಿಚ್ಚುವುದು ಖಚಿತ. 37 ಗ್ರಂಥಗಳು ಚೆನ್ನಾಗಿ ಅಧ್ಯಯನ ಮಾಡಿದವನಾಗಿರಬೇಕು, ಅದು ತಲೆಯಲ್ಲಿ ರಾಕೆಟ್ ತರ ಓಡ್ತಾ ಇರಬೇಕು. ಇಲ್ಲಿ ಒಂದೊಂದು ಶಬ್ದ ಓದ್ತಾ ಇರಬೇಕು, ರಾಜರ ಕರುಣೆ ಆಗಿರಬೇಕು. ಬರೀ ತಿಳ್ಕೊಂಡಿದ್ರೆ ಸಾಲದು, ಈ ಗ್ರಂಥ ಓದಲಿಕ್ಕೆ ಸ್ವಾತ್ಮ ಗ್ರಂಥ ಒಳಗಿದ್ದವರ ಕರುಣೆ ಆಗಬೇಕು. ಆಗಾಗ ಚೂರು ಭಿಕ್ಷೆ ಹಾಕಿದರೆ ತೆರೆಯುತ್ತೆ ತಲೆ, ಅವಾಗ ಹಾ ಹೌದಲ್ಲ ಈಗ ಅಲ್ಲಿ ಬಂದಿರ್ತಲ್ಲ ಅಂತ ಬರುತ್ತೆ, ಅವಾಗ ಹೇಳಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಆ ವರಾಹ ರೂಪಿಯಾಗಿರತಕ್ಕಂತ ಹಯಗ್ರೀವ ಅಂದರೆ ಹಯಗ್ರೀವ ಸ್ವರೂಪದಿಂದ ಕೂಡಿದ ವರಾಹ, ಆ ಎಂ ವದಂತೀಹ ಭೂಪತಿ, ಈ ಯಾರು ಗಂಧರ್ವ ರಾಜನಾಗಿದ್ದ ಆ ರಾಜನ ಹತ್ರ ಹೋಗಿ ಈ ವಿಶೇಷವಾಗಿರತಕ್ಕಂಥ ಏನು ಕಥಾನಕವನ್ನ ಈ ಇಬ್ಬರು ಶೇಷ ಸೀತಾಪತಿ ಹೇಳುತ್ತಾರೆ. ರಾಜನಿಗೆ ನರಕಾಸುರನ ವಧಾ ಚರಿತ್ರ, ಮಧುನಾಮಕ ದೈತ್ಯನ ಸಂಹಾರದ ಚರಿತ್ರ ಇವರು ವಿಶೇಷವಾಗಿ ಹೋಗಿ ರಾಜನಿಗೆ ಹೇಳುತ್ತಾರೆ. ರಾಜನಿಗೆ ಹೇಳಿದ ಕೂಡಲೇ ರಾಜನಿಗೆ ಈ ಗುರುಗಳ ಕುರಿತು ಒಂದು ಮಾತು ಹೇಳಿದುಕೊಳ್ಳೇ ಹೆಗ್ಗಣ ಶುರುವಾಗುತ್ತೆ. ಏನೋ ಯಾರೋ ಎಂತೋ ಎಲ್ಲ ಶುರುವಾಗುತ್ತೆ. ಆವಾಗ ಇದೆಲ್ಲ ಹೇಳಿದ ಕೂಡಲೇ ಆ ರಾಜನ ಮನಸ್ಸಿನಲ್ಲಿ ಬಂದ ಸಂಶಯವೆಲ್ಲ ಪರಿಹಾರ ಆಗಿ ವರಾಹನದಿಂದಾಗಿ ಅನುಗ್ರಹ ಆಗುತ್ತೆ ಭೂಪತಿಗೆ. ಏನ್ ಅನುಗ್ರಹ ಆಯಿತು? ರಾಜ್ಯ ಕಳ್ಕೊಂಡಿದ್ದ, ರಾಜ್ಯ ಕಳ್ಕೊಂಡಿದ್ದ ಹಿರಿಯ ರಾಜ, ಪೂರ್ವರಾಜ ಅಂತ ಹೇಳ್ತಾರೆ. ಆ ಪೂರ್ವರಾಜ ಉಪದ್ರ ಕೊಡತಾ ಇದ್ದ, ಇವೆಲ್ಲ ಪರಿಹಾರ ಆಯಿತು ಆತನಿಗೆ. ಅಂದರೆ ರಾಜರು ಹೇಳಿದ ಶ್ಲೋಕದ ಅರ್ಥ 200 ವರ್ಷಗಳ ಮೇಲೆ ನಿದರ್ಶನವಾಗಿ ನಡೆಯುತ್ತಾ ಬಂತು. ಆಗ ಹೇಳಿದ್ದು ಈಗ ಸರಿ 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 ಅನ್ನುವಂತೆ ನಡೆಯಿತು. ಇನ್ನ ಮುಂದೆ ಹೇಳುತ್ತಾರೆ, ಶ್ರೀಮದ್ ವಾದಿ ಭರಾಜೋಹಂ ವಾದಿರಾಜೋ ಅವದಂ ಭುಜೆ ಬುಧ ಶೃಣ್ವಂತು ಮೇ ದಾಸಾಹ ಸದಾ ಮಮ ಹಿತೇ ರತಾಹ ಹೇಳುತ್ತಾರೆ. ಇದು ಹೇಳಿದ್ಯಾರು ವಾದೀಹ ರಾಜೋಹ ಅಂದರೆ ವಾದಿಗಳೆಂಬ ಆನೆಗಳಿಗೆ ಸಿಂಹದಂತಿರುವಂತಹ ವಾದಿರಾಜ ನಾನು ಹೇಳ್ತಾ ಇದ್ದೇನೆ. ಯಾರಿಗೆ ಹೇಳಿದ್ದು? ದ್ವಿಜೆ ಎರಡು ಜನ್ಮ ಪಡೆದಂಥವ. ದ್ವಿಜ ಎರಡು ಜನ್ಮ ಅಂದ್ರೆ ಎರಡು ಸಲ ಹುಟ್ಟಿದವ. ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ ದ್ವಿಜರು ಅಂತ, ಒಮ್ಮೆ ಹುಟ್ಟು ಆದ ಮೇಲೆ ಉಪನಯನದಿಂದ ಎರಡನೇ ಹುಟ್ಟು ಬಂದ್ರೆ, ಇಲ್ಲದಿದ್ರೆ ಒಂದೇ ಹುಟ್ಟೆ. ಉಪನಯನದಿಂದ ಜ್ಞಾನ ಬಂದ್ರೆ ದ್ವಿಜ ಆಗ್ತಾನೆ, ಇಲ್ಲದಿದ್ರೆ ಒಂದೇ. ಅಂಥ ದ್ವಿಜ ಅಂದರೆ ಬ್ರಾಹ್ಮಣರಿಗೆ ಅದ್ಭುತವಾದಂತಹ ಎರಡನೇ ಜನ್ಮ ಬಂದಿತ್ತು. ಆ ಜನ್ಮದಲ್ಲೇ ಎರಡನೇ ಜನ್ಮ ಅಂದ್ರೆ ವಾದಿರಾಜರ ಅನುಗ್ರಹದಿಂದ ಎಂಥದ್ದು ಹೇಳ್ತಾ ಇದ್ದಾರೆ, ವಾದಿರಾಜರ ವೃಂದಾವನದಿಂದ ಮಂತ್ರಾಕ್ಷರವಿದ್ದ ಕೂಡಲೇ ಹಿಂದಿನದ್ದೆಲ್ಲ ನೆನಪಾಯಿತು. ಈ ನೆನಪಂಥದ್ದು ನೋಡಿ ಹೇಳುತ್ತಾರೆ, ಸ್ವಪ್ನ ಗ್ರಹಣ ಶಕ್ತಿ ಎಂಥದ್ದು ಈ ಬ್ರಾಹ್ಮಣನಿಗೆ. ನಾವೊಂದು ಶ್ಲೋಕ ಓದಿದ್ರೆ ಅವಾಗ ಓದಿದ್ದೇವ ನೆನಪಿರಲ್ಲ, ಅಂಥ ಗ್ರಹಣ ಶಕ್ತಿ ನಮಗೆ. ಅವ್ರಿಗೆಂಥದ್ದು ಹಿಂದಿನ ಜನ್ಮದಲ್ಲಿ, ಹಿಂದಿನ 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 ಅನೇಕ ಜನ್ಮಗಳು ಬಂತು. ಆ ಹಿಂದಿನ ಜನ್ಮ ವಾದಿರಾಜರ ಹತ್ರ ಸೇವಾ ಮಾಡಿದ ಜನ್ಮದಲ್ಲಿ ಎಷ್ಟು ವರ್ಷಗಳ ಕಾಲ ದಿನಾಗೂ ಸಾವಿರಾರು ಶ್ಲೋಕಗಳು ಹೇಳಿದ್ದು. ಅದು ಯಾವ ಯಾವ ದಿನ ಸ್ವಪ್ನದಲ್ಲಿ ಯಾರ್ಯಾರಿಗೆ ಹೇಳಿದ್ದು? ಇವತ್ತಿನ ಸ್ವಪ್ನದಲ್ಲಿ ಇಷ್ಟು ಜನ ಬಂದರು, ಅವರಿಗೆ ರಾಜರು ಹೇಳಿದ್ರು. ಮಾರನೇ ದಿನ ಬೇರೆಯವರೇ ಬಂದ್ರು ಸೆಟ್ಟು, ಇನ್ನೊಬ್ಬರು ಬಂದ್ರು, ಇನ್ನೊಬ್ಬರು ಬಂದ್ರು. ಆ ತರ ದಿನೇ 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 ಯಾರ್ಯಾರಿಗೆ ಎಷ್ಟೆಷ್ಟು ಶ್ಲೋಕ ಹೇಳಿದ್ರು ಆ ಜನ್ಮದಲ್ಲಿ ವೃಂದಾವನಾಚಾರ್ಯರಿದ್ದಾಗ ನೆನಪಾಗಿ ಎಲ್ಲ ಬಿಡಿಸಿದ್ರು. ಈ ಶ್ಲೋಕಗಳು ಇವರಿಗೆ ಹೇಳಿದ್ದು, ಇವರಿಗೆ ಹೇಳಿದ್ದು, ಇವರಿಗೆ ಹೇಳಿದ್ದು ಅಂತ ಬಿಡಿಸಬೇಕಾದರೆ ವಾದಿರಾಜರ ಕರುಣೆ ಅವರ ಮೇಲೆ ಎಂಥದ್ದಾಗಿರಬೇಕು, ಎಂಥ ಶಕ್ತಿ ಬಂದಿರಬೇಕು ಅವರಿಗೆ. ಅದರಲ್ಲಿ ಸಾಸಿವೆ ಕಾಳಷ್ಟು ಬಂದ್ರೆ ಸಾಕು, ನಮಗೆ ಅಪರೋಕ್ಷ ಇವಾಗ ಆಗಿರುತ್ತೆ. ಅಂತ ಶಕ್ತಿ ಕೊಟ್ಟಿದ್ದಾರೆ. ಅದಕ್ಕೆ ಹೇಳುತ್ತಾರೆ, ಆ ಬ್ರಾಹ್ಮಣನಿಗೆ ನಾನು ಹೇಳಿದೆ, ಯಾರು ಕೇಳಬೇಕು? ಬುಧಾಹ ಶೃಣ್ವಂತು ಮೇ ದಾಸಾಹ, ನನ್ನ ಶರಣಾಗತರಾದವರೆಲ್ಲ ಇದನ್ನು ಚೆನ್ನಾಗಿ ಕೇಳಿ. ಅಂದ್ರೆ ಶರಣಾಗತರಾದವರ ಲಕ್ಷಣ ಏನು? ಸದಾ ಮಮ ಹಿತೇ ರತಾಹ, ನನಗೆ ಹಿತ ಮಾಡುವುದರಲ್ಲೇ ರತರಾದವರು ಇದನ್ನ ಕೇಳಿ ಎಂದರು. ಅಂದ್ರೆ ನಮ್ಮಿಂದ ಕೂಡ ವಾದಿರಾದರಿಗೆ ಹಿತ ಆಗುತ್ತಾ ಅಂದ್ರೆ ಆ ಭ್ರಾಂತಿ ಬೇಡ ಅಂದ್ರು. ಹಿತ ಅಂದರೆ ದೊಡ್ಡವರಿಗೆ ಯಾವುದು ಸಂತೋಷಕರವಾಗಿರುತ್ತೋ ಅದನ್ನು ಮಾಡುವುದು ಹಿತ. ವಾದಿರಾದರಿಗೆ ಯಾವುದು ಹಿತ ಅಂದ್ರೆ ನಾವು ಉದ್ಧಾರ ಆಗೋದೇ ಅವರಿಗೆ ಹಿತ. ಮಕ್ಕಳಿರ್ತಾರೆ, ಬಿದ್ದು ಬಿದ್ದು ಹಲ್ಲು ಮುರುಕೊಳ್ತಾ ಇರ್ತಾರೆ, ತಾಯಿ ಇರ್ತಾಳೆ. ಈಗ ನೋಡಿ ಚಿಕ್ಕ ಮಕ್ಕಳು ಇರ್ತಾರಲ್ಲ,
ಸಮಯ ಇದೆ
ಸ್ವಲ್ಪ. ಮಗು ಇರುತ್ತೆ, ಅದು ತಾನಾಗಿ ನಡೀಲಿಕ್ಕಾಗಲ್ಲ, ತಾಯಿ ಕೈ ಹಿಡ್ಕೊಂಡು ಹೋಗ್ತಾ ಇರುತ್ತೆ. ಸ್ವಲ್ಪ ಸೊಕ್ಕು ಬರುತ್ತೆ ಮಕ್ಕಳಿಗೆಲ್ಲ, ಸೊಕ್ಕು ಸಹಜವಾಗಿ ಬರ್ತಾ ಇರುತ್ತೆ. ಎಷ್ಟು ಕಾಲ ಈ ಅಮ್ಮನ ಕೈ ಹಿಡ್ಕೊಂಡು ಹೋಗೋದು ಅಂತ ಕೈ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಊಟ ಮಾಡುವಾಗ್ಲೂ ಅಷ್ಟೆ, ನೀನ್ ಬೇಡ ನಾನೇ ತಿಂತೀನಿ, ತಿನ್ಲಿಕ್ಕೆ ಬರಲ್ಲ, ಮುಖದ ಮೇಲೆಲ್ಲ ಹಾಕೊಂಡು ಕೊಡ್ತಾರೆ, ಹೊಟ್ಟೆಯಲ್ಲಿ ಏನು ಹೋಗಲ್ಲ. ಹೌದಾ? ಈ ಪರಿಸ್ಥಿತಿ ಇರುತ್ತೆ. ಕೈ ಬಿಟ್ಟು ನಡೀಲಿಕ್ಕೆ ಹೋದ್ರೆ ಬಿದ್ದು ಹಲ್ಲು ಮುರ್ಕೊಡ್ತಾ ಇರುತ್ತೆ, ಹಿಡಿಲಿಕ್ಕೆ ಹೋದ್ರೆ ಅಹಂಕಾರ ಬೇಡ. ಇಂಥ ಸ್ಥಿತಿಯಲ್ಲಿ ತಾಯಿ ಏನ್ ಮಾಡ್ತಾಳೆ? ಕೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಈ ಮಗುವಿಗೆ, ಹಲ್ಲು ಮುರ್ಕೊಳ್ತಾ ಇದೆ, ಒಂದೇ ಗತಿ ದೇವರನ್ನ ಕೇಳಿ ಬಂತಾ ಇರ್ತಾಳೆ. ಈ ಮಗುವಿಗೆ ತಲೆಗೆ ಬರಲಿ ಏನಂತ, ಅಮ್ಮ ಇಲ್ಲದಿದ್ರೆ ನಾನು ನಡೆಯಲಿಕ್ಕಾಗಲ್ಲ ಅಂಬುದು ತಲೆಗೆ ಬರಲಿ ಅಂತ ತಾಯಿ ಕೇಳ್ಕೊಳ್ತಾರಲ್ಲ. ಆ ಕೇಳ್ಕೊಂಡಾಗ ಆ ಮಗುವಿಗೆ ತಲೆಗೆ ಬಂತು, ಅಮ್ಮ ಇಲ್ಲಾಂಗಿದ್ರೆ ಆಗಲ್ಲ ಅಂತ ತಾಯಿಗೆ ಆ ಮಗುವಿಗೆ ಬಂತು, ಹಲ್ಲು ಮುರಿದು ಕೂಡಲೇ ಬಂತು. ಅವಾಗ ಅಮ್ಮನ ಕಡೆ ನೋಡಿ, ಅಮ್ಮ ನೀ ಕೈ ಕೊಡು, ನೀ ಇಲ್ಲಾಂಗಿದ್ರೆ ನಡೀಲಿಕ್ಕೆ ಆಗಲ್ಲ ಅಂತ ಹೇಳಿದ. ಹೇಳಿದ ಕೂಡಲೇ ತಾಯಿ ಖುಷಿ ಆಗುತ್ತೋ ಇಲ್ವೋ. ಅವಾಗ ಯಾರಾದ್ರೂ ಎಂಥ ಕರ್ಕೋಟಗಳ್ರಿ, ಈ ತಾಯಿ ಈ ಮಗು ತನ್ನ ಕೈ ಹಿಡ್ಕೊಂಡೇ ನಡೀಬೇಕು ಅಂತ ಹೇಳ್ತಾಳಲ್ಲ, ತನ್ನ ದಾಸನೇ ಮಾಡ್ಕೊಂಡ್ಬಿಡ್ತಾಳೆ ಈ ಮಗುವನ್ನ ಅಂತ ಯಾರಾದ್ರೂ ಹೇಳ್ತಾರ? ಚಪ್ಪಾಳೆ ತರ್ತಾರ ತಾಯಿಗೆ? ಹಾಗೆ ಭಗವಂತ, ನಾವು ಅವನ ಮೇಲೆ ಆಧಾರಪಟ್ಟವರು ಎಂಬ ಎಚ್ಚರ ಕಳ್ಕೊಂಡದ್ದಕ್ಕೆ ಹಲ್ಲು ಮುರಿಯುತ್ತಾ ಇದೆ. ದೇವ ನೋಡ್ತಾ ಇರ್ತಾನಂತೆ, ಇವರು ಬುದ್ಧಿ ಬಂದು ನನ್ನ ಹತ್ರ ಯಾವಾಗ ಬರ್ತಾರೆ ಅಂತ. ನಾವು ಎರಡು ಏಟು ಕೊಟ್ಟ ಮೇಲೆ ಬುದ್ಧಿ ಬರುತ್ತೆ ನಮಗೆ, ಸ್ವಾಮಿ ನೀನೇ ಗತಿಯೋ. ಅದು ಹೇಗೆ ಹೇಳ್ತೀವಿ? ಮಗು ಅದಕ್ಕೆ ಬುದ್ಧಿ ಬಂತು,
ಆದರೆ ಅದು ಬುದ್ಧಿ ಬಂತು ಅಂತ ಹೇಗೆ ಗೊತ್ತಾಗಬೇಕು? ಬಾಯಿಂದ ಹೇಳಿದ್ರೆ ತಾನೆ ನಮಗೆ ಬುದ್ಧಿ ಬಂದದ್ದು. ಸ್ತೋತ್ರ ರೂಪದಲ್ಲಿ ಹೇಳುತ್ತೇವೆ, ಸ್ವಾಮಿ ನೀನೇ ಗತಿ ಅಂತ ಸ್ತೋತ್ರ ಹೇಳಿದಾಗ ಭಕ್ತರು ಮಾಡುವ ಸಂಸ್ಕೃತಿಗೆ ಹಿಗ್ಗುವನು. ಯಾಕೆ ಹಿಗ್ತಾನೆ? ಇವನಿಗೆ ಬುದ್ಧಿ ಬಂತು, ಇನ್ನು ಬೀಳಲ್ಲ ಅಂತ ಸಂತೋಷ ಪಡ್ತಾನಂತೆ. ಆ ರೀತಿಯಲ್ಲಿ ವಾದಿರಾಜರಿಗೆ ಹಿತ ಅಂದ್ರೆ ಏನೂ ಅಲ್ಲ, ನಮ್ಮ ಹಲ್ಲು ಮುರಿಯದೇ ಇರಲಿಕ್ಕೆ ವಾದಿರಾಜರ ಪಾದ ಹಿಡಿದರೆ, ಶರಣಾಗತರಾದರೆ ನಮ್ಮಲ್ಲಿ ಬರುವಂತ ಆ ಭಾವನೆ ರಾಜರಿಗೆ ಹಿತವಂತೆ, ಸಂತೋಷ ಆಗುತ್ತಂತೆ. ಆ ರೀತಿಯಲ್ಲಿ ತಿಳಿಸಿಕೊಟ್ಟು ಮುಂದೆ ಹೇಳ್ತಾ ಇದ್ದಾರೆ. ಈ ಎಲ್ಲ ರೀತಿಯಾಗಿರತಕ್ಕಂಥ ಇಷ್ಟರವರೆಗೆ ಕೇಳಿದ ಮೊದಲನೇ ಅಧ್ಯಾಯದ ಪ್ರಯೋಜನ ಏನು ಅಂದ್ರೆ, ಹೇಳ್ತಾರೆ ರಾಮ ಕೃಷ್ಣ ವೇದವ್ಯಾಸಾತ್ಮಕವಾದ ಭೂವರಾಹಾತ್ಮಕನಾದ ಹಯಗ್ರೀವ ಇವನಿಂದಾಗಿ ಆಯಾ ಅಧಿಕಾರಿಗಳಿಗೆ ಅವರವರಿಗೆ ಬೇಕಾದಂಥ ಫಲಪ್ರಾಪ್ತಿ ಆಗಲಿ ಅಂತ ದೇವರನ್ನ ಸ್ತೋತ್ರ ಮಾಡಿದ್ದು. ಇನ್ನ ಕೊನೆಗೆ ಹೇಳುತ್ತಾರೆ, ಹರೇ ವಕ್ಷಸ್ಥಲೇ ದೃಷ್ಟ್ವಾ ಶ್ರಿಯಂ ವಿಸ್ಮಿತವಾನಹಂ ಪಾರ್ಶ್ವಯೋಃ ಉಭಯೋರ್ ದೇವೀಂ ಕರೇ ಚಾಮರಧಾರಿಣೀಂ ಅಂಕೇ ಚ ಪಂಕಜಾಕ್ಷೀಂ ತಾಂ ಶಂಖಪಾಣೇ ಮಹಾತ್ಮನಃ ಕುಂಕುಮಾಂಕಿತ ಗಂಧಾಢ್ಯಾಂ ಕಂಕಣಾದಿ ವಿಭೂಷಿತಾಂ ಅಗ್ರತಃ ಪೃಷ್ಠತಶ್ಚಾಪಿ ಅಗಸ್ತಾದು ಪರಿಸ್ಥಿತಾಂ ಸರ್ವತ್ರತಾಂ ಶ್ರಿಯಂ ದೃಷ್ಟ್ವಾ ಪರಮಾನಂದ ನಿರ್ಭರಃ ಹೇಳ್ತಾರೆ. ಆಖ್ಯಾನ ಓದಿದವರಿಗೆ ಏನ್ ಬರುತ್ತೆ? ಸಂಪತ್ತು ಬರುತ್ತೆ ಅಂತ ಕೊನೆಗೊಳಿಸ್ತಾರೆ ಮೊದಲನೇ ಅಧ್ಯಾಯವನ್ನ. ಯಾವಾಗಲೂ ಕೂಡ ಗ್ರಂಥದ ಇಡೀ ಅರ್ಥ ಮಂಗಳಾಚರಣ ಪದ್ಯದಲ್ಲೇ ಇಟ್ಬಿಡ್ತಾರೆ, ಶ್ಲೋಕದಲ್ಲೇ ಇಡ್ತಾರೆ. ನಮಗೆ ಇಡೀ ಆಖ್ಯಾನ ಓದ್ಲಿಕ್ಕಾಗಿಲ್ಲ ಅಂದ್ರೆ ಬಿಡಬೇಡಿ, ಆಗಿಲ್ಲ, ಬಹಳ ಅತ್ಯಂತರಿದ್ದೀರಾ, ಇಡೀ ಆಖ್ಯಾನ ಓದಬೇಕಾ? ಮೊದಲನೇ ಶ್ಲೋಕ ಕೊನೆಯದು ಹೌದಾ? ಹೇಳಿಬಿಟ್ರೆ ಇಡೀ ಪೂರ್ಣ ಓದ ಫಲ ಬರುತ್ತೆ, ಪ್ರೊವೈಡೆಡ್ ಅಂದ್ರೆ ಪೂರ್ತಿ ಅವಸರ ಇದ್ದಿರಬೇಕು. ಸಾಕಿಷ್ಟೇ ಓದಿದ್ರೆ ಇನ್ನು ಓದ್ಬೇಕಾಗಿಲ್ಲ ಅಂತಾಗಲ್ಲ. ಹಾಗಾದ್ರೆ ಇಡೀ 22 ಅಧ್ಯಾಯದ ಅರ್ಥ ಮೊದಲನೇ ಅಧ್ಯಾಯದಲ್ಲಿ ಇಟ್ಟಿರ್ತಾರೆ. ಯಾರಾದರೆ ಈ ಅಧ್ಯಾಯವನ್ನ ಚೆನ್ನಾಗಿ ಪಠನ ಮಾಡುತ್ತಾರೋ ಅವರಿಗೆ ಏನು ವಿಶೇಷವಾದ ಫಲ ಅಂದ್ರೆ ಲಕ್ಷ್ಮಿ. ಅದಕ್ಕೆ ಸುಧಾದಲ್ಲಿ ಕೊನೆಗೆ ಹೇಳ್ತಾರೆ, ಯಾರು ಈ ಸುಧಾ ಓದ್ತಾರೋ ಅವರಿಗೆ ಏನು ಭೂತಿ ಅಂದ್ರೆ ಲಕ್ಷ್ಮೀ ದೇವಿ ಬರ್ತಾಳೆ ಅಂದ್ರೆ ಅನುಗ್ರಹ ಆಗುತ್ತೆ. ಲಕ್ಷ್ಮಿ ಅಂದ್ರೆ ಕಾಂತಿ, ಲಕ್ಷ್ಮಿ ಅಂದ್ರೆ ಸಂಪತ್ತು, ಲಕ್ಷ್ಮಿ ಅಂದ್ರೆ ವಿದ್ಯಾ, ಲಕ್ಷ್ಮಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಏನ್ ಬೇಕೋ ಅಲ್ಲ, ಅಪರೋಕ್ಷ ಜ್ಞಾನ, ಶ್ರೀ ಅಂದ್ರೆ ಅಪರೋಕ್ಷ ಜ್ಞಾನ ಬರುತ್ತೆ ಎಂಬುದನ್ನ ಅಲ್ಲಿ ತಿಳಿಸಿಕೊಟ್ರು. ಹಾಗೆ ವಾದಿರಾದರೂ ಹೇಳ್ತಾ ಇದ್ದಾರೆ, ಈ ಗ್ರಂಥವನ್ನು ಓದಿದವರಿಗೆ ಅಪರೋಕ್ಷ ಜ್ಞಾನ ಫಲ, ಅದಕ್ಕೆ ಬೇಕಾಗಿರತಕ್ಕಂಥ ಶ್ರೀ ಅಂದರೆ ಉಪನಿಷತ್ತಲ್ಲಿ ಹೇಳುತ್ತೆ ಇಂದ್ರಿಯಗಳಿಗೆ ಶ್ರೀ ಅಂತ ಹೆಸರು. ಆ ಇಂದ್ರಿಯಗಳ ಜಯ, ಇಂದ್ರಿಯಗಳ ಜಯ ಮಾತ್ರ ಅಲ್ಲ, ಇಂದ್ರಿಯಗಳಲ್ಲಿ ನಿಂತ ಭಗವಂತನ ವ್ಯಾಪಾರವನ್ನ ಚಿಂತನೆ ಮಾಡುತ್ತಾ ಆ ಚಿಂತನಾ ಪೂರ್ವಕ ಭಗವಂತನಲ್ಲಿ ಸರ್ವ ಇಂದ್ರಿಯಗಳ ವ್ಯಾಪಾರವನ್ನೇ ಉಪಾಸನೆಯಾಗಿ ಅರ್ಪಣೆ ಮಾಡುವ ಭಾಗ್ಯ. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಪ್ರಿಯವ್ರತರಾಜ ಮಾಡಿದ್ದದೆ ನಾರದರ ಉಪದೇಶದಿಂದ, ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂತ ಹೇಳ್ತಾರೆ. ನಾವು ಮಾಡಬೇಕಾಗಿದ್ದು ಒಂದೇ ಮಾತಲ್ಲಿ ಹೇಳಿಬಿಡುತ್ತಾರೆ. ಕನ್ನಡದಲ್ಲಿ ಹೇಳಿ ಸ್ವಾಮಿ ನಮಗೆ ಸಂಸ್ಕೃತ ಅರ್ಥ ಆಗಲ್ಲ ಅಂತೀರಾ? ಅವಾಗ ಹೇಳುತ್ತಾರೆ ದಾಸರು ಬರುತ್ತಾರೆ, ಸಂಸ್ಕೃತದ್ದೇ ಕನ್ನಡದಲ್ಲಿ ಹೇಳಿಕೊಡುತ್ತಾರೆ. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತನೆನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸ್ವರೂಪಾಯ. ಅದು ಬರುತ್ತಂತೆ. ಅದು ಬರಬೇಕಾದ್ರೆ ಏನಾಗಬೇಕು? ಇಂದ್ರಿಯಗಳ ಜಯ ಬೇಕು. ಅದು ಬರುತ್ತೆ ಶ್ರೀ, ಇಂದ್ರಿಯಗಳ ಜಯ ಬರುತ್ತೆ. ಇಂದ್ರಿಯಗಳ ಜಯ ಬರಬೇಕಾದ್ರೆ ಏನು ಬರಬೇಕು ಅಂದರೆ ಜ್ಞಾನ ಬರಬೇಕು. ಜ್ಞಾನ ಇದ್ರೆ ಹೊರತು ಇಂದ್ರಿಯಗಳ ಜಯ ಬರಲ್ಲ. ಜ್ಞಾನ ಶ್ರೀ, ಈ ತರ ಸಂಪತ್ತು ಬರುತ್ತೆ ಎಂಬುದು ಹೇಳಿದ್ದಾರೆ. ಅಂದಾಗೆ ಸುಧಾ ಶ್ರೀಕರ ಗ್ರಂಥ, ಸುಧಾ ಶ್ರೀಕರ ಗ್ರಂಥ, ಅದನ್ನ ಯಾರು ಪಠನ ಮಾಡುತ್ತಾರೋ ಅವರಿಗೇನ್ ಬರುತ್ತೆ? ಸಂಪತ್ತು ಬರುತ್ತೆ. ರಾಜರು ಹೇಳಿದ್ರು ಸುಧಾ ಶ್ರೀಕರ ಅನ್ನುವುದಲ್ಲಿ ವಯಮೇವತು ಸಾಕ್ಷಿಣ ಅಂದ್ರು. ಈಗ ಅವರಿಗೆ ಸಂಪತ್ತು ಬಂತು, ಯಾರೋ ಕೇಳಿದರು. ಆ ಸಂಪತ್ತು ಬಂದದ್ದಕ್ಕೆ ಯಾರೀ ಪ್ರೂಫು? ನಾನು ಅಂದ್ರೆ ಸಂಪತ್ತು ಯಾರಿಗೆ ಬಂತು? ನಿಮಗ ಅವ್ರಿಗ ಸಂಪತ್ತು ಬಂದದ್ದು ಯಾರಿಗೆ? ಬೇರೆಯವರಿಗೆ. ಬೇರೆಯವರು ಬಂದ್ರೆ ಇನ್ನೊಬ್ಬರು ಸಾಕ್ಷಿ ಆಗ್ತಾರೆ. ಯಾರಿಗೆ ಸಂಪತ್ತು ಬರುತ್ತೋ ಅವರೇ ಸಾಕ್ಷಿ ಆಗ್ತಾರ? ಆಗಲ್ಲ, ನೀವೇ ಎಲ್ಲ ಮಾಡಿದ್ದೀರಿ.
ಹೌದು, ನೀವೇ ಹೇಳಿದ್ದೀರಾ, ನಾನೇ ಮಾಡಿದೆ. ಹೇಳಿದ ಕಾಲಕ್ಕಿಂತ ಹೌದು, ಇವ್ರು ಮಾಡಿದ್ದಾರೋ ಇನ್ನೊಬ್ರು ಮಾಡಿದ್ದಾರೋ, ಇವ್ರಿನ್ನೊಬ್ರು ಮಾಡಿ ಇವರೇ ಹೇಳ್ಕೊಂಡ್ರೋ ಏನು. ಅದಕ್ಕೆ ಇವರು ಮಾಡಿ ಸುಮ್ಮನೆ ಇದ್ದು ಇನ್ನೊಬ್ರು ಹೇಳಿದ್ರೆ ಇವ್ರು ಮಾಡಿದ್ದು ಅಂತ ನಾ ನೋಡಿದೆ. ನಿಮಗೆ ಒಳ್ಳೆ ಪ್ರೂಫ್ ಬರುತ್ತಲ್ಲ, ಅದು ಹೇಳಿದ್ರು. ಸುಧಾ, ಯಾರು ಅಧ್ಯಯನ ಮಾಡುತ್ತಾರೋ ಅವರಿಗೆ ಸಂಪತ್ತು ಬಂದದ್ದಕ್ಕೆ ನಾನು ಸಾಕ್ಷಿ. ಅಪ ಅರ್ಥ ಮಾಡಿಕೊಂಡ್ರು. ಮಧ್ವಾಚಾರ ಮಧ್ಯದಲ್ಲಿ ಶಂಕರಾಚಾರ್ಯ ತುಂಬಾ ಜನ ಬರ್ತಾ ಇರ್ತಾರೆ. ರಾಜನ ಮಾತಿಗೆ ಅಪವ್ಯಾಖ್ಯಾನ ಮಾಡಿದ್ರು. ರಾಜನಿಗೆ ಪರ್ಯಾಯ ಕಾಲದಲ್ಲಿ ದುಡ್ಡೇ ಇದ್ದಿಲ್ಲ. ಸುಧಾ ಪಾರಾಯಣ ಮಾಡಿದ್ರು, ದುಡ್ಡು ಸುರುಮಣಿಯಾಗಿ ಬಂತು. ಅದಕ್ಕೆ ಹೇಳಿದ್ರು, ಸುಧಾ ಪಾರಾಯಣ ಮಾಡಿ ದುಡ್ಡು ಪಡೆದೆ ಅಂತ. ದಡ್ಡತನ ಅಂದ್ರು. ಉಡುಪಿ ಹೋಗಿದ್ದೀರಾ, ಸುಬ್ರಹ್ಮಣ್ಯ ದೇವ್ ನೋಡ್ತಿರಲ್ಲ ಒಳಗೆ ಹೋಗುವಾಗ, ಅದೇನು ಸುಬ್ರಹ್ಮಣ್ಯ ಯಾಕೆ ಇಟ್ಟಿದ್ದು ಹತ್ರ ಬರಬೇಡಿ ಅಂತ, ಒಳಗೇನು ಕೂತಿದೆ ದುಡ್ಡು. ರಾಜರಿಗೆ ಬಂದ ಸಂಪತ್ತು, ಎಣಿಸಲಾರದ ಸಂಪತ್ತನ್ನ ಭೂಮಿಯಲ್ಲಿ ಹಾಕಿದ್ದಾರೆ, ನನಗೆ ಬೇಡ ಅಂತ ಹೇಳಿ. ಇನ್ನೊಂದು ಸಂಪತ್ತು, ಹಂಪಿಗೆ ಹೋದರೆ ವಾಲಿ ಗುಹ ಅಂತ ಬರುತ್ತೆ. ಆ ವಾಲಿ ಗುಹೆಯಲ್ಲಿ ಹೋಗಿ ಒಳಗಿಟ್ಟು ಸಂಪತ್ತು ಪ್ರೋಕ್ಷಣೆ ಮಾಡಿದ ಕೂಡಲೇ ಭೂಮಿ ಒಡಕೊಂಡು ಮೇಲಕ್ಕೆ ಬಂತು. ಆ ಇಡೀ ಸಂಪತ್ತನ್ನ ತಿಪ್ಪೆಗೆ ಹಾಕಿ, ತಿಪ್ಪೆಗೆ ಅಂದ್ರೆ ಭೂಮಿಯಲ್ಲಿ ಹಾಕಿಟ್ರು. ಆ ಸಂಪತ್ತಿನ ಮಧ್ಯೆ ಬಂದ ಮೂರ್ತಿಯನ್ನ ಪೀಠದಲ್ಲಿ ಇಟ್ರು. ಹೌದಾ ಸ್ವಾಮಿ? ರಾಮದೇವರು ವಿಠಲ ದೇವರು, ವಾಲಿ ಕರಾರ್ಚಿತ, ವಾಲಿ ಪೂಜೆ ಮಾಡಿದ ವಿಠಲ ರಾಮ ಈ ಪ್ರತಿಮೆಗಳು ಇಟ್ಟುಕೊಂಡು ಸಂಪತ್ತನ್ನ ಭೂಮಿಯಲ್ಲೇ ಹಾಕಿ ಯಾರಿಗೆ ಮುಂದೆ ಬರುವವರಿಗೆ ಇರಲಿ ಅಂತ ಇಟ್ಟ ವಾದಿರಾಜರಿಗೆ ದಾರಿದ್ರದಂತೆ ಪರ್ಯಾಯ ಕೂತಾಗ ಅವರಿಗೆ ದುಡ್ಡಿಗಾಗಿ ಸುಧಾ ಪಾರಾಯಣ ಮಾಡಿದರಂತೆ. ಅದಕ್ಕೆ ದುಡ್ಡು ಬಂತು, ಅದಕ್ಕಾಗಿ ನಾನೇ ಸಾಕ್ಷಿ ಅಂತ ಹೇಳಿಕೊಂಡ್ರು. ಬೇಕಾಗಿಲ್ಲ ಆ ಥರ ಸುಧಾ ಗ್ರಂಥ ಮೇಲೆ ಇಡಬೇಕಾಗಿಲ್ಲ. ವಾದಿರಾದ್ರೆ ಹೇಳ್ತಾರೆ, ದೊಡ್ಡ ಗ್ರಂಥ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರನ್ನ ಕಡಿಮೆ ಮಾಡಿ ಸುಧಾ ಗ್ರಂಥ ಮೇಲಕ್ಕಿಡಬೇಕಾದ ಅವಶ್ಯಕತೆ ಎಲ್ಲೂ ಇಲ್ಲ. ಸರಿ, ಯಾಕೆ ಬಂತು ಅಂದ್ರೆ ಇವೆಲ್ಲ ನಮ್ಮಲ್ಲಿ ತುಂಬಾ ಚಾಲ್ತಿಯಲ್ಲಿವೆ, ಬಹಳ ಚಾಲ್ತಿಯಲ್ಲಿವೆ. ಇದೇ ಏನು ಪ್ರೂಫ್ ಆಗಿಬಿಡುತ್ತೆ ನಾವು ಖಂಡನೆ ಮಾಡದಿದ್ರೆ, ಇದೇ ಸತ್ಯ ಅಂತ ತಲೆಯಲ್ಲಿ ಹಾಗೆ 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 ಕೂತಿರುತ್ತೆ. ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡುವುದೇ ನಿಜವಾದ ವಾದಿರಾಜರ ಅರ್ಚನ. ಸರಿ ಅಂತ ಲಕ್ಷ್ಮಿಯನ್ನ ನೋಡ್ತಾ ಇದ್ದಾರೆ. ಎಲ್ಲಿ ತಮ್ಮ ಒಳಗಿರತಕ್ಕಂಥ ಹಯಗ್ರೀವ, ತಮ್ಮ ವೃಂದಾವನದಲ್ಲಿರುವಂತಹ ಹಯಗ್ರೀವ. ಅಷ್ಟೇ ಅಲ್ಲ, ಎಲ್ಲಾ ಕಡೆ ಹೇಳುತ್ತಾರೆ, ಅಗ್ರತಃ ಪೃಷ್ಠತಶ್ಚಾಪಿ ಅಧಸ್ತಾತ್ ಉಪರಿಸ್ಥಿತ. ಲಕ್ಷ್ಮೀದೇವಿ ಆ ವೃಂದಾವನದ ಸಕಲ ದಿಕ್ಕುಗಳಲ್ಲಿ ಇದ್ದಾಳಂತೆ. ಸರ್ವತ್ರ ತಾಂ ಸ್ವಯಂ ದೃಷ್ಟ್ವ, ಹೇಗಿದ್ದಾಳ ಲಕ್ಷ್ಮೀದೇವಿ ಎಲ್ಲಾ ಕಡೆ ಅಂದ್ರೆ, ಆ ಎಲ್ಲಾ ಕಡೆ ಅಂದ್ರೆ ವೃಂದಾವನದಲ್ಲಿರುವ ಲಕ್ಷ್ಮೀದೇವಿ. ವೃಂದಾವನ ಅಂದ್ರೆ ಯಾವುದು? ಸೋದೆ ಬರಬೇಕು, ಒಳಗೆ ಹೋದ್ರೆ ಕಾಣಿಸೋದು ವೃಂದಾವನ ಅಲ್ಲ. ಪ್ರಧಾನ ವೃಂದಾವನ 14 ಲೋಕದ ಬ್ರಹ್ಮಾಂಡ, ಅದು ಮೊದಲು ವೃಂದಾವನ. ವಾದಿರಾಜರ ವೃಂದಾವನ 14 ಲೋಕದ ಬ್ರಹ್ಮಾಂಡ, 14 ರೂಪಗಳಿಂದ ವಾದಿರಾಜರು ನಿಂತಿದ್ದಾರೆ. ಒಂದೊಂದು ಲೋಕವನ್ನ ಧಾರಣೆ ಮಾಡುವ ವಾಯುದೇವರ ರೂಪ ಇದೆ. 14 ಲೋಕಗಳನ್ನ ಆಯಾ ಲೋಕದ ಆಕಾರದಲ್ಲಿ ಧಾರಣೆ ಮಾಡಿದ ವಾಯುದೇವರ ರೂಪಗಳು ಹೇಗಿವೆಯೋ ಹಾಗೆ 14 ರೂಪಗಳಿಂದ ವಾದಿರಾಜರು ನಿಂತಿದ್ದಾರೆ. ಆ ವಾದಿರಾಜರು ನಿಂತ 14 ರೂಪಗಳ ಬೃಂದಾವನ ಬ್ರಹ್ಮಾಂಡ. ಆ ಬ್ರಹ್ಮಾಂಡದೊಳಗೆ ಕಣಕಣದಲ್ಲಿ ಭಗವಂತ ತುಂಬಿದ್ದಾನೆ. ಅಲ್ಲಿ ಕಣಕಣದಲ್ಲಿ ತುಂಬಿದ ಭಗವಂತನ ಸೇವಾ ಮಾಡಲಿಕ್ಕೆ ಲಕ್ಷ್ಮೀದೇವಿ 9 ರೂಪಗಳಿಂದ, ಒಂದೊಂದು ರೂಪದ ಸುತ್ತೂ 9 ರೂಪಗಳಿಂದ ತಾನು ಶುರು ಮಾಡಿದ್ದಾಳೆ. ಒಂದು ರೂಪದಿಂದ ಗಂಧ, ಇನ್ನೊಂದು ರೂಪದಿಂದ ಚಾಮರ, ಛತ್ರ, ಪಾದುಕ, ಎಲ್ಲಾ ಸೇವೆ ಒಂದೊಂದು ರೂಪಕ್ಕೂ. ಎಲ್ಲಾ ಕಾಮನ್ ಆಗಿ 9 ರೂಪ ಅಲ್ಲ, ಒಂದೊಂದು ದೇವರ ರೂಪಕ್ಕೂ 9 ರೂಪಗಳು ಧಾರಣೆ ಮಾಡಿ ಸೇವಾ ಮಾಡುವ ಲಕ್ಷ್ಮಿಯನ್ನ ನೋಡಿ ಹೇಳ್ತಾ ಇದ್ದಾರೆ, ವಿಸ್ಮಿತವಾನಹಂ. ವಾದಿರಾದರ ತಾಕತ್ತೆ ನಮಗೆ ವಿಸ್ಮಯ ಕೊಟ್ರೆ ಲಕ್ಷ್ಮೀದೇವಿ ನೋಡಿದಾಗ ಅವರು ಶಾಕ್ ಎಂದು ನಿಂತ್ಬಿಡ್ತಾ ಇದ್ದಾರಂತೆ. ಅಪ್ಪ, ಈಕೆ ತಾಕತ್ತೆ ಎಂಥದ್ದು, ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಾಮ. ಕೋಟಿ ಗುಣ ಅಂದ್ರೆ 8 ಅಂತರ್ಥ. ವಾದಿರಾದರಲ್ಲಿ ಏನು ತಾಕತ್ತಿದೆ, ಏನು ಜ್ಞಾನ ಇದೆ, ಏನು ವೈರಾಗ್ಯ ಇದೆ, ಅವೆಲ್ಲ ಆಕೆಯ ಮುಂದೆ ಕೋಟಿ ಗುಣ ಕಡಿಮೆ. ಆಕೆ ಕೋಟಿ ಪಟ್ಟು ಜಾಸ್ತಿ ಆಕೆ. ಅಂತ ಆಕೆ ತಾಕತ್ತನ್ನು ನೋಡಿ ಆಶ್ಚರ್ಯ ಪಡತಾ ಆಕೆ ನೋಡ್ತಾಳಂತೆ. ನೋಡುತ್ತಾರೆ, ಎಲ್ಲಾ ಕಡೆ ಇದ್ದಾಳೆ ಆಕೆ. ದೇವ್ರು ಹೇಳ್ತಾನಂತೆ, ನೀ ಸುತ್ತೇ ಇದ್ರೆ ಹಾಗೆ ನನ್ನ ಪಕ್ಕದಲ್ಲಿ ಇರ್ಬೇಕಲ್ಲ, ಆಕೆ ಸೇವಾ ನೋಡಿ ದೇವರಿಗೆ ಬಹಳ ಆಸಕ್ತಿ. ಆಕೆ ಸೇವೆಯನ್ನು ತಗೊಳ್ತಾನೆ, ಏನು ಬೇಡದವ ಹೇಳಿದಂತೆ, ನನ್ನ ಹತ್ತಲೇ ಕೂಡು, ನನ್ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರೆ ಸರಿಯಪ್ಪ ಅಂತ ತೊಡೆಯ ಮೇಲೂ ಕೂತ್ಲಂತೆ. ತೊಡೆಯ ಮೇಲೂ ಕೂಡೋದು ಅವಳೆ, ಸುತ್ತಿರೋದು ಅವಳೆ. ಆತನಿಗೆ ಅಡಿಗೆ ಬಡಿಸೋದು ಯಾರು ಹೇಳಿ? ಲಕ್ಷ್ಮೀದೇವಿಗೆ ಆಕೆನೆ. ಮತ್ತೆ ದೇವರು ಆಕೆಯನ್ನು ಬಿಟ್ಟು ಊಟ ಮಾಡ್ತಾನ, ಪಕ್ಕದಲ್ಲೂ ಎಲೆ ಹಾಕೊಂಡು ಕೂಡೋದು ಆಕೆನೆ. ಒಂದು ರೂಪದಿಂದ ಮೂರು ರೂಪದಿಂದ ಎಲೆ ಹಾಕೊಂಡು ಪಕ್ಕದಲ್ಲೇ ಊಟ ಮಾಡುತ್ತಾಳೆ. ಮತ್ತೆ ಬಡಿಸೋದು ಯಾರ್ರಿ ಅಂದ್ರೆ ಆಕೆನೆ ಬಡಿಸ್ತಾಳೆ. ಇನ್ನೊಂದು ರೂಪದಿಂದ ಬಡಿಸ್ತಾ ಇರ್ತಾಳೆ, ಇನ್ನೊಂದು ರೂಪದಿಂದ ಎಲ್ಲರಿಗೂ ಸೇರಿ ಬಿಸಡಿಕೆ ಹಾಕ್ತಾ ಇರ್ತಾಳೆ. ಇಂಥ ಅದ್ಭುತವಾದ ಸೇವಾ ಮಾಡುವ ಆ ಲಕ್ಷ್ಮಿಯನ್ನು ನೋಡಿ, ಲಕ್ಷ್ಮೀದೇವಿಯನ್ನು ನೋಡಿ ಸಂತೋಷ ಪಡ್ತಾ ಇದ್ದೇನೆ, ಆಶ್ಚರ್ಯ ಪಡ್ತಾ ಇದ್ದೇನೆ ಅಂತ ಹೇಳಿದ್ರು. ಅಂದರೆ ನನ್ನ ವೃಂದಾವನದಲ್ಲಿರುವ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡುವ ಸಂಪತ್ತನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದೇನೆ. ಏನದು ಅಂದ್ರೆ ಇವರು ಮಾಡಿದ ಪಾಪಗಳಿಗೆ ಬೇರೆದೇ ಸೆಕ್ಷನ್ ಕೊಡಬೇಕಾಗಿತ್ತು, ಅವೆಲ್ಲ ಕ್ಷಮ ಮಾಡಿ ತನ್ನ ಹತ್ರ ಕರೆದು ತನ್ನ ಹತ್ರ ಇಟ್ಟುಕೊಂಡು ಅವರಿಗೆ ಬೇಕಾದಿದ್ದೆಲ್ಲ ಕೊಟ್ಟು ನೋಡುತ್ತಾ ಇದ್ದಾನಲ್ಲ, ಎಂಥ ಕರುಣಾವಂತ. ಆ ಒಳಗಿರತಕ್ಕಂಥ ಲಕ್ಷ್ಮೀ ಸಹಿತನಾದ ಅಶ್ವಿನಿ ಹಯಗ್ರೀವನ್ನ ಸ್ತೋತ್ರ ಮಾಡುತ್ತಾ ಕೊನೆಗಳಿಸ್ತಾ ಇದ್ದಾರೆ. ಏತತ್ ಸರ್ವಂ ಸ್ವಾತ್ಮ ಪದ್ಯೇನ ಗರ್ವಂ ಹಿತ್ವಾ ಸರ್ವೇ ವಿಪ್ರವರ್ಯಾಸ್ಸಜೇನ ಶುತ್ವಾ ಚೌರ್ವ್ಯಾಂ ಸರ್ವ ಗುರುವಾದಿ ದೇವಾನ್ ದೃಷ್ಟ್ವಾ ಊರ್ವಶ್ರೀಂ ಯಾಂತು ಮಾನ್ ಮಾನವೇಂದ್ರಾ. ಮಾನವೇಂದ್ರ ಅಂದರೆ ಯಾರು ಶ್ರೇಷ್ಠರಾದ ಭಕ್ತರಿರ್ತಾರೋ, ದೇವತೆಗಳನ್ನು ಆಶ್ರಯ ಮಾಡಿರ್ತಾರೋ ಅಂಥ ಅವರು ಎಲ್ಲರೂ ಕೂಡ ಸ್ವಪ್ನಪದ್ಯೇನ ವಿಪ್ರವರ್ಯಾಸ್ಯಜೇನ ಶುತ್ವ ಬ್ರಾಹ್ಮಣನ ಮುಖದಿಂದ ಈ ವಿಶೇಷವಾದಂಥ ನನ್ನ ಚರಿತ್ರೆಯನ್ನು ಕೇಳಿ ಗರ್ವವನ್ನು ಬಿಟ್ಟು, ಅದಕ್ಕೆ ಹೇಳ್ತಾರೆ ವಾದ್ಯರ ನಮ್ಮ ವಿಜಯದಾಸರು, ಸಾಧನೆ ಅಂದರೆ ಏನು? ದೇವರ ಪಾದಕ್ಕೆರಬಹುದು. ಅಯ್ಯೋ ರಾಮ ದಿನಾಗೂ ಮಾಡ್ತಾ ಇದ್ದದನ್ನು ಅಂದ್ರೆ ಅಲ್ಲ, ಹಮ್ಮು ತೊರೆದು ವಿಜಯ ವಿಠಲನ ಪಾದವ ಶರಣಾಗತನಾಗು. ಹಮ್ಮು ಒಳಗೆ ಕೂತಿರುತ್ತೆ, ಯಾಕೋ ಮಾಡ್ಬೇಕು ಇವನ್ ಕಾಲಿಗೆ, ಯಾಕೆ ಬಿಡ್ಬೇಕು ಇವನು, ನನ್ನ ಬದುಕೆ ಹಿಂಗಾಗ್ಬಿಟ್ಟಿದೆ, ಇವನ್ ಕಾಲಿಗೆ ನಮಸ್ಕಾರ ಮಾಡಿ ಮಾಡಿಯೇ ಎಲ್ಲ ಪಡ್ಕೋಬೇಕು, ಸ್ವತಂತ್ರವೇ ಇಲ್ಲಪ್ಪ ಅಂತ ಹೊಟ್ಟೆಯಲ್ಲಿ ಉರ್ಕೊಳ್ತಾ ದೇವರ ಕಾಲ ನಮಸ್ಕಾರ ಮಾಡೋದಲ್ಲ, ಸಂತೋಷವಾಗಿ ಮಾಡಬೇಕಂತೆ. ಆ ರೀತಿಯಲ್ಲಿ ಗರ್ವಂ ಹಿತ್ವ, ಅದಕ್ಕೆ ಹೇಳುತ್ತಾರೆ ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ, ನಮಗೆ ಬಹಳ ಆಸೆ. ಯಾವುದರ ಮೇಲೆ? ಸ್ವಾತಂತ್ರ್ಯದ ಮೇಲೆ, ದೇವರಿಗಿರೋ ಸ್ವಾತಂತ್ರ್ಯದ ಮೇಲೆ ನಮಗೆ ಆಸೆ. ಎಂಥ ಆಸೆ ಅಂದ್ರೆ ಅಪರೂಪದ ಆಸೆ. ನಾವು ಮೇಲ್ ನೋಡಕ್ಕೆ ದ್ವೈತಿಗಳು, ಯಾರಿಲ್ಲ ಹೇಳೋದಲ್ಲ ದ್ವೈತ, ಮಾಡೋದು ಅದ್ವೈತ. ಅದೇನು ಹೀಗಂತೀರ? ಹೌದಲ್ಲ, ನೀವೇ ಹೇಳಿ. ಏನು ಕೆಲಸ ಮಾಡಿದ್ರು ಪಂಚಾಮೃತ ನಾ ಕೊಟ್ಟೆ, ಸರ್ವಸೇವಾ ನಾ ಕೊಟ್ಟೆ, ಪ್ರದಕ್ಷಿಣೆ ನಾ ಮಾಡಿದೆ. ಸರಿ, ನೀವೇ ಮಾಡಿದ್ದು. ಆ ಮಾಡೋ ಕಾಲಕ್ಕೆ ದೇವ ಮಾಡಿಸಿದ ನಾ ಮಾಡಿದೆ ಅಂತೀರಾ? ಇಲ್ಲ, ದೇವರು ವಾಮಿಟ್, ಪೂರ್ತಿ ಕ್ಲೀನ್ ಬೌಲ್ ತೆಗೆದ್ಬಿಟ್ಟಿರ್ತೀವಿ. ಆ ಹೇಳೋ ಕಾಲಕ್ಕೆ ನಾ 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 ಅಂತ ಹೇಳ್ತೀರಾ? ಅಂದ್ರೆ ಹೇಳಿ ತಪ್ಪೇನ್ರಿ, ನಾನು ಅಂತ ಹೇಳಿದ್ರು ಸ್ವಾತಂತ್ರ್ಯ ಇಲ್ವಾ ನಮಗೆ? ಹೇಳಿದ್ರೆ ಏನಾಗುತ್ತೆ ನೋಡಿ, ಎಷ್ಟು ಪಾಲಿಶ್ಡ್ ಆಗಿ ಹೇಳ್ತೀವಿ ನಾ 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 ಅಂತ ಹೇಳಿದ್ವಲ್ಲ, ಇಷ್ಟು ಅದರ ಅರ್ಥ. ವಿಜಯದಾಸರು ಬಿಡಿಸ್ತಾರೆ, ಅದು ಹೇಳಿ ಮುಗಿಸಿಬಿಡುತ್ತೆ, ಹೆಚ್ಚು ಹೇಳಲ್ಲ, ಸ್ವಲ್ಪ ಖಾರವಾಗಿರುತ್ತೆ ಇಷ್ಟೇ. ದೇವರು ಕೆಲಸ ಮಾಡುತ್ತಾನೆ, ಹೌದಾ? ಬ್ರಹ್ಮಾಂಡದಲ್ಲಿ ಎಲ್ಲ ಮಾಡೋದು ದೇವರೇ. ದೇವರು ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗಂತ ಏನಿರಬೇಕು? ಸ್ವಾತಂತ್ರ್ಯ, ಹೌದಾ? ಸ್ವಾತಂತ್ರ್ಯ ದೇವರ ಗುಣ. ಸ್ವಾತಂತ್ರ್ಯ ಅಂದ್ರೂ ದೇವರು ಅಂದ್ರೂ ಒಂದೇ, ದೇವರ ಗುಣ ದೇವರು ಒಂದೇ, ಗುಣ ಗುಣಿ ಒಂದೇ, ಹೌದಾ? ಇಷ್ಟು ಪಕ್ಕಕ್ಕಿಡೋಣ. ಈಗ ಮಧ್ವಾಚಾರ್ಯ ಕೇಳೋಣ, ಹೇಳುತ್ತಾರೆ ಸ್ವಾಮಿ ಸ್ವಾತಂತ್ರ್ಯ ಯಾರ್ಯಾರಿಗಿದೆ ಜಗತ್ತಿನಲ್ಲಿ? ದೇವರಿಗೊಬ್ಬರಿಗೆ ಇದೆ. ಅಲ್ಲ, ದೇವರಿಗಿದೆ ಅಂದ್ರೆ ನನಗೆ ಚೂರಿದೆ ಅಂತ ಬಂದಿತ್ತು. ದೇವರು ಸ್ವತಂತ್ರ ಅಂದ್ರೆ ನಾನೊಂದು ಚೂರು ಸ್ವತಂತ್ರ ಆದ್ರೂ ದೇವರು ಸ್ವತಂತ್ರ ಆಗ್ತಾನೆ. ಯಾರಿಲ್ಲ ಅಂದ್ರು? ಇಬ್ಬರು ತಂಬಿಗೆ ಹೇಳ್ಕೊಂಡು ಬಂದ್ರು, ಅವರಲ್ಲಿ ಒಬ್ಬ ತಂಬಿಗೆ ಹಿಡಿದಿದ್ದಾನೆ ಅಂದ್ರೆ ಇನ್ನೊಬ್ಬರು ಇಲ್ಲ ಅಂತ ಬರಲಿಲ್ಲ. ಅಲ್ಲಿ ಏನ್ ಹೇಳಬೇಕು? ಒಬ್ಬನೇ ತಂಬಿಗೆ ಹಿಡ್ಕೊಂಡ ಅಂದ್ರೆ ಇನ್ನೊಬ್ಬನಲ್ಲಿಲ್ಲ ಅಂತ ಬರುತ್ತೆ. ಅದಕ್ಕೆ ಗೀತಾ ವ್ಯಾಖ್ಯಾನ ಬರೀತಾ ನಮ್ಮ ಗೀತಾ ವಿರುದ್ಧದಲ್ಲಿ ರಾಯರು ಹೇಳುತ್ತಾರೆ ಬುದ್ಧಿಮಾನ್ ಅಂತ ಹೇಳುತ್ತಾರೆ. ಬುದ್ಧಿಮಾನ್ ಅಂದ್ರೆ ಯಾರು? ಅವಾಗ ಹೇಳ್ತಾರೆ ಬುದ್ಧಿವಂತ ಅಂದ್ರೆ ಬ್ರಹ್ಮವಿತ್, ದೇವರನ್ನ ತಿಳ್ಕೊಂಡವ ಅಂತಾರೆ. ದೇವರನ್ನು ತಿಳ್ಕೊಂಡೋದು ಅಂದ್ರೆ ಏನು ಅಂದ್ರೆ ರಾಯರು ಸುಂದರವಾಗಿ ಬರೀತಾರೆ, ಬ್ರಹ್ಮೈವ ಸ್ವತಂತ್ರಂ ಇತಿ ಜ್ಞಾನಿ. ಭಗವಂತ ಮಾತ್ರ ಸ್ವತಂತ್ರ, ಬ್ರಹ್ಮೈವ ಅಂದ್ರೆ ಜೀವ ಅಲ್ಲವೇ ಅಲ್ಲ, ಸುತರಾಮ್ ಅಲ್ಲ ಅಂತ ತಿಳ್ಕೊಂಡವ ಜ್ಞಾನಿ ಅಂದ್ರು.
ಹಾಗಾದ್ರೆ ಇಟ್ಟಂತೂ ನಿಶ್ಚಯ ಆಯಿತು. ದೇವರು ಎಲ್ಲ ಕೆಲಸ ಮಾಡಿಸ್ತಾನೆ, ಅವನಲ್ಲಿ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯ ದೇವರು ಬೇರೆ ಅಲ್ಲ, ದೇವರು ಸ್ವಾತಂತ್ರ್ಯ ಒಂದೇ. ಇಷ್ಟ ಅರ್ಥ ಆಯ್ತಾ? ನಿದ್ದೆ ಬರ್ತಾ ಇದ್ರೆ ಇನ್ನ ಅರ್ಥ ಆಗದೆ ಏನಿರುತ್ತೆ ಅಲ್ವಾ? ಆಚಾರ ಪುರಾಣ ಅಂದ್ರೆ ನಿದ್ದೆ ಬರೋದೇ ಖಚಿತ. ಸರಿ, ಇನ್ನೊಂದು ಕಡೆ ನೋಡೋಣ. ನಾನೇನ್ ಹೇಳಿದೆ? ನೀವು ನಾನೇ ಪಂಚಾಮೃತ ಮಾಡಿದೆ, ನಾನೇ ಪ್ರದರ್ಶನ ಮಾಡಿದೆ, ನಾನು ನಾನು ಅಂದ್ರಲ್ಲ, ಅದರ ಅರ್ಥ ಏನು ಅಂದ್ರೆ ನಾನೇ ಮಾಡಿದೆ ಅಂತ ದೇವರು ಬೇಕಾಗಿಲ್ಲ ಅಂತ ಅಲ್ವಾ? ನಾ ಮಾಡಿದೆ. ನಾನೊಂದು ಕೆಲಸ ಮಾಡಬೇಕಾದ್ರೆ ನನ್ನಲ್ಲಿ ಏನಿರಬೇಕು? ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯ ಇರಬೇಕಾದ್ರೆ ಹೇಗಿರಬೇಕು? ಗುಣವಾಗಿರಬೇಕು. ಸ್ವಾತಂತ್ರ್ಯ ನನ್ನ ಗುಣ ಆದರೆ ನನಗೂ ಸ್ವಾತಂತ್ರ್ಯಕ್ಕೂ ಭೇದವೋ ಅಭೇದವೋ? ಅಭೇದ. ಅಂದರೆ ಸ್ವಾತಂತ್ರ್ಯ ನಾನು ಒಂದೇ. ಹಾಗಾದರೆ ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಈಸ್ ಈಕ್ವಲ್ ಟು ನಾನು. ಏನಾಯ್ತು? ನಾನೇ ದೇವರು. ಇನ್ನೊಂದು ಚೆನ್ನಾಗಿದೆ, ಮುಗಿಸಿಲ್ಲ. ಇಷ್ಟು ಇಷ್ಟು ಸ್ವೀಟ್ ಆಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ನಮ್ ಚರ್ಮ ದಪ್ಪ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ನಾ ಮಾಡಿದೆ ಅಂತ ಹೇಳ್ತೀಯಲ್ಲ, ಅಂದ್ರೆ ನಾನೇ ದೇವರು ಅಂತ ಅರ್ಥ ಆಯ್ತಲ್ಲ. ಇಷ್ಟು ಹೇಳಿದ್ರೆ ಸಾಕು, ನಿನ್ನ ಏನು ಮಾಡ್ತಾರೆ ಗೊತ್ತಾ? ನೀನು ಹೇಳಿದ ಮಾತು ಲೋಕದಲ್ಲಿ ಬೇರೆ ಶಬ್ದ ಕೇಳುತ್ತೆ. ಆ ಶಬ್ದ ಕೇಳಿದ ಕೂಡಲೇ ಯಾರು ಏನ್ ಮಾಡ್ತಾರೆ ಗೊತ್ತಾ? ಜನಗಳು ಸಾಯ ಬಡಿದು ಮುಂದೋರದೆ ಮಾಡುವರಲ್ಲೋ ಅಂತ ಹೇಳ್ತಾರೆ. ನಾ ಮಾಡಿದೆ ಅಂತ ಹೇಳಿದೆ ಅಲ್ಲ, ಅದು ಲಾಸ್ಟ್ ಕಾನ್ಸಿಕ್ವೆನ್ಸ್ ಎಲ್ಲಿಗೆ ಬರುತ್ತೆ ಅಂದ್ರೆ ದೇವತೆಗಳಿಗೆ ಹಾಕಿ ಕೇಳಿಸ್ತಾ ಇದೆಯಂತೆ, ಬೇರೆ ಏನೋ ಕೇಳಿಸ್ತಾ ಇದೆಯಂತೆ. ಅವರು ನಮ್ಮನ್ನು ಹೊಡೆದು ಬಿಡಬೇಕು ಅಂತ ಸಿಟ್ಟು ಬರ್ತಾ ಇದೆ ಅಂತ. ಅವರಿಗೆ ಅರ್ಥ ಆಗಿಲ್ಲಲ್ಲ, ಹೇಳ್ತೇನೆ ಸ್ವಲ್ಪ. ನೀವೇ ಹಾಕೊಳ್ಳಿ, ನೀವೇ ಗಂಡ ಹೆಂಡತಿ ಗಂಡ ಹೆಂಡತಿ ದಂಪತಿ ಪೂಜಾ ಎಲ್ಲ ನಿಂತಿದ್ದೀರಾ? ಸ್ವಲ್ಪ ಕಾರಣ ನೋಡಿಬೇಡಿ, ಅರ್ಥ ಆಗಿ ಹೇಳ್ತಾ ಇದ್ದೇನೆ. ಯಾರೋ ಬಂದ ನಿಮ್ಮೆದುರಿಗೆ ಬಂದ, ಗಂಡ ಹೆಂಡತಿ ಇಬ್ಬರು ನಿಂತಿದ್ದೀರಾ, ಗಂಡನ ಎದುರಿಗೇನೆ ಹೆಂಡತಿಗೆ ಹೇಳಿದ, ನಿಮ್ ಗಂಡ ನಾನೇ ಅಂದ. ಏನ್ರಿ ಅನ್ಬಾರ್ದ ಅಂದ? ಏನ್ ಮಾಡ್ತೀರಾ? ಹೊಚ್ಚಿ ಹಾಕ್ಬಿಡಲ್ಲ, ಎಲ್ಲ ಸೇರಿ ಒಟ್ಟು ಹುಗ್ಗಿ ತುಪ್ಪ ಮಾಡಿಬಿಡ್ತೀರ. ಅದೇನಂದ್ರು ವಿಜಯದಾಸರು, ಸಾಯ ಬಡಿದು ಮುಂದೋರದೆ ಮಾಡುವರಲ್ಲೋ, ಅವನ ಕಣ್ಣಿನ ಮುಂದೆ ಕಾಣಿಸ್ಬಾರ್ದು, ಆ ತರ ಮಾಡಿಬಿಡುತ್ತಾರೆ. ಏನು? ಯಾರಾದರೆ ಗಂಡ ಇರುವಾಗ ಹೆಂಡತಿಯನ್ನ ನಿನ್ನ ಗಂಡ ನಾನೇ ಅಂತ ಹೇಳಿದ ಅವನ ಗತಿ. ಈಗ ಮತ್ತೆ ನಮ್ಮರಿಗೆ ಬರೋಣ. ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಈಸ್ ಈಕ್ವಲ್ ಟು ನಾನೇ ಅಂದ್ರೆ ನಾನೇ ದೇವರು ಅಂದ್ರೆ ಈ ಮಾತು ಎಲ್ಲೋ ಅಲ್ಲ, ಲಕ್ಷ್ಮೀ ದೇವಿ ದೇವರು ನಿಂತಿದ್ದಾರೆ. ಅವರೆಲ್ಲ ಕಡೆ ಇರ್ತಾರ? ನೀವಾಗ ಅಂದಿರಿ ಏನಂತ? ನಾನೇ ದೇವರು ಅಂದ್ರೆ ಲಕ್ಷ್ಮೀ ದೇವಿಗೆ ನೀವೇನಾದ್ರಿ ಅಂದ್ರೆ ನಿಮ್ಮ ಹೆಡ್ಡಿಂಗ್ ಏನ್ ಕೊಡಬೇಕು? ತಾಯಿ ಗಂಡ ಅಂತ ಹೇಳಿದ್ರು. ಅದೇ ದಾಸರ ಅಂದ್ರು, ನಾನೇ ದೇವರು ಅನ್ನೋರಿಗೆ ತಾಯಿ ಗಂಡ, ಹರ ನೀನ್ ಹೇಗಾದಿಯೋ, ಶಿವ ನೀನ್ ಹೇಗಾದಿಯೋ, ಪಾರ್ವತಿ ನಿಂಗೇನಾಗ್ತಾಳೋ, ನೀನೇ ದೇವರಾದರೆ ಹೌದಾ? ಅಂದ್ರೆ ಏನಂತಾಯಿತು? ಒಂದೊಂದು ಕೆಲಸ ಮಾಡುವಾಗ ನಾನೇ ನಾನೇ ಅಂದ್ರೆ ತಾಯಿ ಗಂಡ ನಾನೇ ನಾನೇ ಅಂತ ಹೇಳಿದಂಗಾಯ್ತು. ಈ ಅರ್ಥ ಬರುತ್ತಾ ತಲೆಯಲ್ಲಿ? ಬರ್ತಾ ಇದೆಯಾ? ಇನ್ಮೇಲೆ ಅಂತೀರಾ ನಾನೇ ನಾನೇ ಅಂತ ಎಚ್ಚರ ಬರುತ್ತಾ? ಮತ್ತೆ ಈ ತರ ದೇವರನ್ನ ನೋಡಿ ಲಕ್ಷ್ಮೀದೇವಿ ಎದುರಿದಿರುವಾಗ ನಾನೇ ದೇವರು ಅಂದ್ರೆ ಅರ್ಥ ಗೊತ್ತಾಯಿತ? ಈ ಅರ್ಥಕ್ಕೆ ಏನು ಶಿಕ್ಷೆ ಕೊಡಬೇಕು? ಅಂದಂತ ಮನಸ್ಸಿಗೆ ಫ್ಲೈಟ್ ಅಲ್ಲೇ ಕಳಿಸ್ಬಿಡ್ತಾರೆ, ಟ್ರೈನಲ್ಲೇ ಅಲ್ವಾ? ಅಂಥ ಶಿಕ್ಷೆ ನಮಗೆ ಬರಬಾರದು ಅಂದರೆ ವಾದಿರಾಜರು ಉಪದೇಶ ಕೊಡ್ತಾ ಇದ್ದಾರೆ. ಇಷ್ಟು ಹಣೆ ಬರ ನಿಮ್ಗೆ ಯಾವುದರಿಂದ ಬಂತು? ಗರ್ವಂ. ಈ ಒಳಗೆ ಕೂತಿದೆ ದೇವರೇ ಎಲ್ಲ ಮಾಡಿ ಮಾಡಿಸುವಾಗ ನಾನೊಂಚೂರು ಮಾಡ್ತೀನಿ ನಾನೇ ಮಾಡ್ತೀನಿ, ಈ ಗರ್ವ ಇದೆಯಲ್ಲ, ಇದು ಬಿಟ್ರೆ ಸಾಕು ದೊಡ್ಡ ಸಾಧನೆ. ದೊಡ್ಡ ಸಾಧನೆ ಗರ್ವ ಬಿಡುವುದೆ, ಅದು ಬಿಟ್ರೆ ಸಾಧನೆ ಪೂರ್ತಿ ಆಯಿತು. ಅದಿಟ್ಟುಕೊಂಡು ಎಲ್ಲ ಮಾಡಿದ್ರೆ ಏನಾಗುತ್ತೆ? ಒಂದ್ ಆಚಮನ ಮಾಡುವಾಗ ನಾ ಮಾಡಿದೆ ಆಚಮನ, ನಾ ಮಾಡಿದೆ ಪೂಜಾ, ಒಂದ್ ಆಚಮನ ಮಾಡಿದ್ರೆ ಸಾಕಂತೆ. ಅಸಂಖ್ಯಾತ ಅರಣ್ಯಕಾಚ ಹೇಳ್ತಾರೆ, ಒಂದ್ ಆಚಮನ ಮಾಡಿದ್ರು ಸಾಕು ನಾನು ಅಂತ. ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಆಪಾದಕ ಮೇವ ಭವತಿ. ಇನ್ನು ನೀವು ಮಾಡಿದ ದೇವರ ಪೂಜಾ ವೈಶ್ವರ್ಯ ಬಲಿಹರಣ ಬೋನಸ್ ಇನ್ನ ಎಷ್ಟು ಬರುತ್ತೋ ಗೊತ್ತಿಲ್ಲ. ಮಾಡಿದ್ದೇನೋ ಮೇಲ್ನೋಟಕ್ಕೆ ಸಾಧನೆ, ತಿಪ್ಪೆಲಿ ಬಿತ್ತು. ಅದಕ್ಕೆ ದಾಸರು ಹೇಳುತ್ತಾರೆ, ತುಪ್ಪದ ಬಿಂದಿಗೆ ತಪ್ಪನೆ ತಿಪ್ಪೆಲಿ ಬಿತ್ತಲ್ಲೋ ಅಂತ. ಮತ್ತೆ ನಾವು ಮಾಡಿದ ಸಾಧನೆ ಹಾಗಾಗಬಾರದು ಅಂದ್ರೆ ವಾದಿರಾದರೆ ಎಚ್ಚರ ಪಡ್ತಾ ಇದ್ದಾರೆ. ಗರ್ವಂ ಹಿತ್ವಾ, ಇದು ಪ್ರಧಾನಪ್ಪ, ತಡ್ಕೊಳ್ಳಿ ನೋಡಿ. ರಾಜರ ಮಾತಿನಲ್ಲಿ ಒಂದೊಂದು ಮಾತಿನಲ್ಲಿ ಶಾಸ್ತ್ರದ ಪುಟಗಳು ಹೇಗೆ ಆ ಗಾಳಿ ಎಲ್ಲ ಹರತ್ತಲ್ಲ ತಲೆಯಲ್ಲಿ ಹಾಗೆ ಹರ್ತಾ 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 ಬರುತ್ತೆ, ಅರ್ಥಗಳೆಲ್ಲ ಹೊಳಿತಾ ಬರುತ್ತೆ. ಈ ರೀತಿಯಲ್ಲಿ ಶರ್ವ ದುರ್ವಾದಿ ದೇವಾನ್ ದೃಷ್ಟ ನನ್ನ ಮಾತಿನಿಂದ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನೀವು ಆಖ್ಯಾನದಲ್ಲಿ ಹೇಳಿದ್ದೀರಿ, ಇದೇ ಯಾಕೆ ಕೇಳಬೇಕು ಅಂದ್ರೆ ಶ್ರುತ್ವ ನಾನು ಹೇಗೆ ಹೇಳ್ತಾ ಇದ್ದೇನೆ ಗೊತ್ತಾ? ಶಾಸ್ತ್ರದೃಷ್ಟಿಯ ಉಪದೇಶ, ಶಾಸ್ತ್ರದೃಷ್ಟಿಯಿಂದಲೇನೆ ಉಪದೇಶ. ಶಾಸ್ತ್ರ ಅಂದ್ರೆ ಏನು? ಆಚಾರ್ಯ ಬರೆದ್ರು ಅಂತರ್ಯಾಮಿ ಶಾಸ್ತ್ರದೃಷ್ಟಿ, ಅಂತರ್ಯಾಮಿ ದೃಷ್ಟಿಯ ಅಥವಾ ಉಪದೇಶ. ಉಪದೇಶ ಕೊಡುವಾಗ ಗೊಂಬೆಗಳು ನಾವು ನಮ್ಮ ನೋಡಿ ಉಪದೇಶ ಕೊಡಲ್ಲ, ನಮ್ಮೊಳಗೆ ಬಿಂಬ ನೋಡಿ ಕೊಡುತ್ತಾರೆ, ಇವನಿಗೆ ಅರ್ಥ ಮಾಡಿಸು ಅಂತ. ನಾನಿಲ್ಲಿ ಹೇಳಿದ್ದು ನಿಮ್ಮ ನಿಮ್ಮ ಬಿಂಬ ಮೂರ್ತಿಯಲ್ಲಿ ದೃಷ್ಟಿ ಇಟ್ಟು ಹೇಳ್ತಾ ಇದ್ದೇನೆ. ಈ ಮಾತು ನಿಮಗೆ ಕಿವಿಗೆ ಬಿದ್ದ ಕೂಡಲೇ ಸಾಕು, ನಿಮ್ಮ ಬಿಂಬ ಮೂರ್ತಿ ಆಕ್ಟಿವೇಷನ್ ಶುರು ಮಾಡಿಬಿಡ್ತಾನೆ. ಮತ್ತೆ ಇದು ಕೇಳ್ತೀರಾ ಅದು ಕೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಗುರುಗಳು ಅನುಗ್ರಹಪೂರ್ವಕವಾಗಿ ನಮ್ಮ ಹೃದಯದಲ್ಲಿರುವ ಬಿಂಬ ಮೂರ್ತಿಯಲ್ಲಿ ದೃಷ್ಟಿ ಇಟ್ಟು ಹೇಳಿದ ಮಾತು ಆಖ್ಯಾನ ಗ್ರಂಥ. ಇದನ್ನು ಕೇಳಿದ್ರಪ್ಪ ಅವಾಗೇನಾಗುತ್ತೆ? ಗರ್ವ ಬಿಟ್ಟು ಗುರುಗಳ ಮೂಲಕ ಶರ್ವ ಗುರುವಾದಿ ದೇವಾನ್ ದೃಷ್ಟ್ವ ದೇವತೆಗಳನ್ನ ಇಂದ್ರ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ನೋಡಿ ಊರ್ವಶೀಂ ಯಾಂತುಮಾನ್ ಮಾನವೇಂದ್ರ ಅಂದ್ರೆ ಹೇಳ್ತಾರೆ. ಭೂಲೋಕದಲ್ಲಿ ಮಾಡಿದ ಎಲ್ಲಾ ಪುಣ್ಯಗಳಿಗೆ ನೋಡ್ತಾ ಇರ್ತಾರೆ. ಸ್ವರ್ಗಲೋಕಕ್ಕೆ ಹೋಗಿ ಊರ್ವಶಿಯತ್ರೆ ಒಂದು ವಿಸಿಟ್ ಕೊಡಬೇಕು ಅಂತ ನೋಡ್ತಾ ಇರ್ತಾರಂತೆ. ಅಂದ್ರೆ ಸುಮ್ಮನೆ ಅಲ್ಲ, ಊರ್ವಶಿ ಅಂದ್ರೆ ಸ್ವರ್ಗಲೋಕಕ್ಕೆ ಹೋದರೆ ಬೇರೆ ದೃಷ್ಟಿಯಲ್ಲ, ಅಲ್ಲಿ ಹೋದವರೆಲ್ಲ ಅಮ್ಮನವ್ರ ಹತ್ರ ಒಂದ್ಸಲ ಹೋಗಿ ಬರಬೇಕು ಅಂತ. ಏನದು ಊರ್ವಶಿ ಹತ್ರ ಹೋಗಿ ಬರ್ತಾರಂತೆ ಬೇರೆ ದೃಷ್ಟಿಯಲ್ಲ. ಆಕೆ ನೋಡಿದರೆ ಸಾಕು, ಇವರು ಬೇಕಾಗಿದ್ದೆಲ್ಲ ಬಕೆಟ್ ಅಲ್ಲಿ ಬಂದ್ಬಿಡುತ್ತೆ, ಆಗೆಲ್ಲ ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಊರ್ವಶಿ ದೇವರ ಊರುಗಳಿಂದ ಬಂದವಳು, ಮಹಾ ತಪಶಕ್ತಿ ಸಂಪನ್ನ ಮೂರ್ತಿ ಹಾಕಿ ಸ್ವರ್ಗಲೋಕದ ವಿವರಣೆ ಕೊಡ್ತಾರೆ ಪುರಾಣದಲ್ಲಿ, ಅದ್ಭುತವಾಗಿ ಕೊಡುತ್ತಾರೆ. ವಾಯುಪುರಾಣದಲ್ಲಿ ಹೇಳುತ್ತಾರೆ ಆಕೆಯನ್ನು ನೋಡಿದ ಕೂಡಲೇ ಸ್ವರ್ಗವಾಸಿಗಳಾದ ಅಂದ್ರೆ ಮಾನವರು ಹೋಗ್ತಾರಲ್ಲ ಅವರಿಗೆ ಬೇಕಾದ ಸಕಲಾರ್ಥಗಳು ಬಂದ್ಬಿಡುತ್ತೆ, ಅದಕ್ಕೆ ಊರ್ವಶಿ ಅಂತ ಹೇಳುತ್ತಾರೆ. ಹೇಗೆ ಇಲ್ಲಿದ್ದವರು ಅಲ್ಲಿಗೆ ಹೋಗಿ ಸುಖ ಪಡಲಿಕ್ಕೆ ಬೇಕಾಗಿದ್ದು ಬೇಕಾದರೆ ಊರ್ವಶಿಯನ್ನು ನೋಡಿದ ಕೂಡಲೇ ಹೇಗೆ ಪಡೆಯುತ್ತಾರೋ ಹಾಗೆ ಮೋಕ್ಷ ಪುರುಷಾರ್ಥವನ್ನ ನನ್ನನ್ನ ನೋಡಿ ಪಡೆಯಲಿ ಯಥಾ ಊರ್ವಶಿ ಅಂತ ಹೇಳ್ತಾರೆ. ಹಾಗೆ ನನ್ನ ನೋಡಿ ಎಲ್ಲವನ್ನ ಪಡೆಯಲಿ ಅಂತ ಹೇಳ್ತಾ ಈ ವಿಶೇಷವಾದ ವೃಂದಾವನ ಅಖ್ಯಾನವನ್ನ ಯಾರು ಮನೀಷಿಣ ಬುದ್ಧಿವಂತರಾದವರು ಅರ್ಥ ಆಯಿತು ಯಾರು ಪಠನ ಮಾಡಲ್ವೋ ಅಂಥವರಿಗೆ ಮುಕುಂದಾವನಮೇ ವಾಸ್ತು ತೇಷಾಂ ಕಂದಾಶನ ಅಜ್ಞೇಯ. ಯಾರಾದರೆ ಚೆನ್ನಾಗಿ ಗುರುಗಳ ಅನುಗ್ರಹದಿಂದ ಪಠನೆ ಮಾಡುತ್ತಾರೋ ಅಂಥವರಿಗೆ ಶ್ರೀಹರಿಯ ಮುಕುಂದ ಅವನ ಭಗವಂತನ ಮೋಕ್ಷಪ್ರದನಾದ ಭಗವಂತನ ಶರಣಾಗತಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ಕಂದಾಶನ ಅಜ್ಞೆಯ ಕಂದಾಶನರು ಯಾರು? ವಾಯುದೇವರ ಪದಕ್ಕೆ ಬರತಕ್ಕಂಥ ವಾದ್ಯರಾದರು, ಅವರ ಆಜ್ಞೆಯಿಂದ ಬರಲಿ ಇನ್ನ ಹೇಳುತ್ತಾರೆ. ಇದನ್ನ ಹಯಶೀರ್ಷಸ್ಯ ಪಾರ್ಶ್ವದಾತ ಸಮಂ ಸಹಸ್ರ ಶೀರ್ಷಸ್ಯ ಸೂಕ್ತಸ್ಯ ಪುರುಷಾತ್ಕೃತ. ಇದನ್ನ ಏನ್ ಮಾಡಿದ್ದೀರಾ ಇಷ್ಟೊತ್ತು ಹೇಳಿದ್ದು? ಈ ಬ್ರಾಹ್ಮಣ ಅನ್ನ ಏನೇನೋ ಹೇಳಿದ್ರಲ್ಲ, ಇದರ ಅರ್ಥ ಏನು? ಪುರುಷ ಸೂಕ್ತದ ವ್ಯಾಖ್ಯಾನ ಅಂದ್ರು. ಈ ತರ ಮಾಡಿ ನೋಡಿ ಏನ್ ಹೇಳಬೇಕು ನಿಮಗೆ ಟೆಸ್ಟ್. ನೀನು ಬಾ, ನೀನು ಹೋಗು, ಹುಳಿಯನ್ನ ತಹಸ್ಕೊಂಡಿಯಾ, ಸಾರನ್ನ ತಿಂದಿಯಾ, ಹೀಗೆ ಇರಬೇಕು ಶಬ್ದಗಳು. ಬಿಚ್ಚಿ ನೋಡಿದರೆ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಆಗಿರ್ಬೇಕು. ನೀವು ಮಾಡಿ ನೋಡೋಣ, ಆಗುತ್ತಾ? ಅಪ್ಪನಾಣೆ ಆಗಲ್ಲ, ಬೈಗಳು ಬೈತೀವಿ ನಾವು. ಆದರೆ ಅದ್ಭುತವಾದ ರೀತಿಯಲ್ಲಿ ಬರೇ ಮಾತುಗಳಲ್ಲೇ ಅದ್ಭುತವಾದ ಪುರುಷ ಸೂಕ್ತ ವ್ಯಾಖ್ಯಾನ. ಅಷ್ಟೇ ಅಲ್ಲ, ಇಡೀ ನಾಲ್ಕು ವೇದಗಳ ವ್ಯಾಖ್ಯಾನ. ಅಷ್ಟೇ ಅಲ್ಲ, ಇಡೀ ಆಚಾರ್ಯರ 37 ಗ್ರಂಥಗಳ ಸಾರ ಭಟ್ಟಿ ಇಳಿಸಿದ್ದಾರೆ. ಇದನ್ನ ಕೇಳಿ, ಕೇಳಿದವರಿಗೆ ಭಕ್ತಿ ಉದಾರ ಸದ್ಗುಣೆ, ಪೂರ್ಣ ಗುಣನಾದ ಭಗವಂತನಲ್ಲಿ ಭಕ್ತಿ. ಇನ್ನ ಹರೇ ಲೋಕಗತೆ ಕಥಾನಯಿ, ನನ್ನಲ್ಲೂ ವಿಶೇಷವಾದ ಭಕ್ತಿ. ಅದಕ್ಕೆ ಭವತಿ ಚ ಭಗವನ್ ಊರ್ಜಿತಾನ್ ನಿರ್ನಯತ್ತಾನ್, ಅದಕ್ಕೆ ದೇವರಲ್ಲಿ ಬರಲಿ ನಿಮ್ಮಲ್ಲೂ ಬರಲಿ ಅಂತ ಕೇಳುತ್ತಾರಲ್ಲ, ಮೈ ಚ ಅಂತ ಹೇಳ್ತಾ ಇದ್ದ, ನನ್ನಲ್ಲೂ ಬರುತ್ತೆ ನಿಮಗೆ. ಏನು ಸರ್ವ ಶುಭಾಕ್ತಿ ಸನ್ಮತಿ ದದಾಕ್ತಿ ಜಸ್ವಂ ಸುಖ ಸತ್ಯಮೇವ ತದ್ದು ಹೇ ಸುತ, ಇದು ಸತ್ಯಮೇವ, ಸತ್ಯವೇ ಆಗಿದೆ. ಹೌದಾ?
ಇದು ಸತ್ಯ ಅನ್ನೋದಕ್ಕೆ ಪ್ರೂಫ್ ಏನು ಅಂತ ಮತ್ತೂ ಕೊನೆ ಕೇಳ್ತೀವಿ. ಕೆಲವರು ಇರ್ತಾರೆ, ಎಷ್ಟು ಸಲ ಹೇಳಿದ್ರು ಕೂಡ ಮತ್ತು ಬರ್ತಾ ಇರ್ತಾರೆ. ಅಲ್ಲ, ಸಂಶಯ ಪರಿಹಾರ ಮಾಡಿರ್ತೀವಿ, ಆ ಟೈಮ್ನಾಗ ತಲೆ ಜೋರಾಗಿ ಅಲ್ಲಾಡ್ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್ ಅಂತ ಹೇಳಿದ್ರು ಸ್ವಲ್ಪ ಮುಂದಕ್ಕೊಂದ ಆಚಾರ್ಯ ಮತ್ತು ಅದು ಹೇಳಿದ್ರೆ ಒಂದ್ಸಲ ಹೇಳಿ ಮತ್ತು ರಾತ್ರಿ ಫೋನ್ ಹನ್ನೊಂದು ಗಂಟೆಗೆ ಆಚಾರ್ಯ ಇನ್ನೊಂದ್ಸಲ ಹೇಳ್ತೀರ ಹೇಳಿ ಸಾಕಾಗ್ಬಿಡುತ್ತೆ. ಯಾಕೆ ಸಂಶಯ ನಾನು ಅವರ ಮೇಲೆ ಹೇಳ್ತಾ ಇಲ್ಲ, ಆ ಸಂಶಯ ಪುನಃ 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 ಬಂದಾಗ ಗುರುವಾದವನ ಲಕ್ಷಣ ಏನು ಅಂದರೆ ಶಿಷ್ಯನಿಗೆ ಬರುವಂತಹ ಪ್ರಾರಬ್ಧ ಕರ್ಮ ವಶಾತ್ ಬರುವ ಪುನಃ ಪುನಃ ಬರುವ ಸಂಶಯಗಳನ್ನ ಬೇಸರ ಪಡದೆ ತಿಕ್ಕಿ ತಿಕ್ಕಿ ತೆಗೆಯೋನೆ ಗುರು ಅಂತ ಹೇಳುತ್ತಾರೆ. ಅಂತಹ ಗುರುಗಳು ನಮ್ಮ ಗುರುರಾದರು. ಕೊನೆಗೆ ಕೊಟ್ಟರು, ನೀವು ಹೇಳಿದ್ದಕ್ಕೆ ಪ್ರೂಫ್ ಏನು ಅಂದ್ರೆ ತತ್. ಏನು ತತ್ ಅಂದ್ರೆ ತತ್ ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಮೊದಲನೇ ಅಕ್ಷರ ಯಾವುದು? ತಕಾರ. ಧಿಯೋ ಯೋ ನ ಪ್ರಚೋದಯಾತ್. ಎರಡು ಸೇರಿಸಿದ್ರೆ ತತ್ ಅಂದ್ರೆ ಕೋಡ್ ವರ್ಡ್. ಯಾವುದು ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರ. ಇಡೀ ಗಾಯತ್ರಿ ಮಂತ್ರವೇ ಇದಕ್ಕೆ ಸಾಕ್ಷಿ. ಹೇಳಿದ್ರಲ್ಲ ಪ್ರತಿಯೊಂದು ಕಡೆ ತಮೀಶ್ವರಂ ಭಾಸ್ವರ ಸೂರ್ಯ ಶೌರ್ಯದಂ. ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಕುರಿತು ಹೇಳುವ ಗಾಯತ್ರಿ ಮಂತ್ರದ ವಿಸ್ತಾರವೇ ಇದು. ಬೇಕಾದ್ರೆ ಬುದ್ಧಿ ಬಳಸಿ ನೋಡಿ ಅಂತ ವಾದಿರಾಜರು ಹೇಳಿದ್ದಾರೆ. ನಲ್ಲಿಗೆ ವಾಗೀಶತೀರ್ಥರ ಕನಕಮಲ ಸಂಜಾತರಾಗಿರತಕ್ಕಂತಹ ವಾದಿರಾಜ ಪೂಜ್ಯ ಚರಣದಿಂದ ಬ್ರಾಹ್ಮಣ ಸ್ವಾಪ್ನ ವೃಂದಾವನ ಆಖ್ಯಾನ ಬಂದಿದೆ. ಅದರಲ್ಲಿ ಭಜನ ಪರ್ವದಲ್ಲಿ ಅಲೌಕಿಕ ವಿಭಾಗದಲ್ಲಿ ಮೊದಲನೇ ಅಧ್ಯಾಯವನ್ನ ರಾಜರು ಪೂರ್ತಿಗೊಳಿಸಿದ್ರು. ನಾನು ಮಾಡಲಿಲ್ಲ, ನಾನು ಸುಮ್ಮನೆ ಹೇಳಿದಂತೆ ಮಾಡಿದೆ. ಯಾಕೆ? ನನಗೆ ಗೊತ್ತೇ ಇಲ್ಲ. ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಚೂರಾದ್ರೂ ಗೊತ್ತಾಗಿತ್ತು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ರಾಜರು ಅಂಥ ಅಪರೂಪದ ಅಪಾರ ಅರ್ಥಗಳನ್ನು ಇಟ್ಟಿದ್ದಾರೆ. ಇಡೀ ವೇದಗಳ ವ್ಯಾಖ್ಯಾನವಿದು. ಅಂಥ ವ್ಯಾಖ್ಯಾನ ಯಾರ್ಯಾರು ದೊಡ್ಡವರು ಬಂದಿದ್ದಾರೋ ಗೊತ್ತಿಲ್ಲ, ಯಾವಟ್ಟದಲ್ಲಿ ಸೇರಿದೆಯೋ ಗೊತ್ತಿಲ್ಲ. ವ್ಯಾಖ್ಯಾನಗಳು ಎಷ್ಟು ಹುಳಗಳು ತಿಂದಾಗ್ತಾ ಇದೆಯೋ ಗೊತ್ತಿಲ್ಲ. ವ್ಯಾಖ್ಯಾನಗಳನ್ನ ಅವೆಲ್ಲವೂ ಕೂಡ ನಮ್ಮ ಶ್ರೀಗಳವರ ಕೈಗೆ ಬೇಗ ಸೇರಿ ಎಲ್ಲಾ ವ್ಯಾಖ್ಯಾನಗಳು. ಅವರು ತುಂಬಾ ಆತುರರಾಗಿದ್ದಾರೆ. ಇಷ್ಟಂತೂ ನಾ ಹೇಳಬೇಕು, ನಾಮನ ಕಂಡಿದ್ದೆ ಲೋಕದಲ್ಲಿ ಎಲ್ಲಿ ಕೂಡ ಹುಲಿ ಹೊಟ್ಟಿಯಿಂದ ಇಳಿಯುವಂತ ಬಂತೆ ಅಂತ ನೀವು ನೋಡಿದ್ರೆ ಹೇಳಿ, ಹುಲಿ ಹೊಟ್ಟಿಯಿಂದ ಇಳಿ ಬರುತ್ತಾ. ಹಾಗೆ ವಾದಿರಾಜರ ಅಪರೂಪದ ಭಕ್ತರಾದ ವಿಶ್ವೋತ್ಸವರ ಕರಕಮಲ ಸಂಜಾತರಾದಂಥವರು ಹುಲಿಯಿಂದ ಹುಲಿಯ ಬರುತ್ತಾ ನೋಡಿದೆ ನಾನು. ಸತ್ಯವಾ ಸುಮ್ಮನೆ ನಾನು ಹೊಗಳಲ್ಲ, ಹೊಗಳಿದ್ರೇನಾಗುತ್ತೆ, ಬೈದಂತಾಗುತ್ತೆ. ಇಲ್ಲದ್ದು ಹೇಳಿದರೆ ಹೊಗಳಿದರೆ ನಿನ್ನಲ್ಲಿ ಇಲ್ಲ 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 ಅಂತ ತಿಳಿದಂತಾಗುತ್ತೆ. ಇದ್ದದ್ದು ಹೇಳಿದ್ರೆ ಸ್ತೋತ್ರ ಅಂತ ಹೇಳ್ತಾರೆ. ನೋಡಿದೆ, ಅವರು ನಮ್ಮನಿಗೂ ಬಂದಿದ್ರು. ಬಂದಾಗ ಆಖ್ಯಾನ ಕೈಯಿಂದ ಬರದದ್ದು ಒಂದು ಪ್ರತಿ ಇತ್ತು. ನೋಡಿದ ಕೂಡಲೇ ಹೌದಾ ಎಲ್ಲಿದು ನಮ್ಗೆ ಕಳಿಸ್ಕೊಡಿ ಹೊತ್ತೆ ನೋಡಿದೆ. ಪರ್ಯಾಯ ಸಂಚಾರಕ್ಕೆ ಬಂದಾಗ ದೊಡ್ಡವರು ಇಲ್ಲ, ಇವ್ರು ಹೇಗಿರ್ತಾರೋ ಏನೋ, ಎಲ್ಲರ ಸಂಶಯ ಇತ್ತು. ಯಾರು ಹೇಳ, ನಾ ಹೇಳ್ತಾ ಇದ್ದೀನಿ, ಈ ಸ್ವಾಮಿಗಳು ಹೇಗಿರ್ತಾರೋ ಏನೋ, ಆಖ್ಯಾನದಲ್ಲಿ ಇವರು ರೆಸ್ಪಾನ್ಸ್ ಅಂದ್ರೆ ರೆಸ್ಪಾನ್ಸ್ ಹೇಗಿರುತ್ತೋ ಏನೋ, ಹೇಗ್ ಮಾಡ್ತಾರೋ ಏನೋ, ಚೂರಲ್ಲಿ ತೋರಿಕೊಟ್ರು ನಾವು ಸಿದ್ಧರಾಗಿದ್ದೇವೆ ಎಂಬುದು. ಈಗಲೂ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಎಲ್ಲಾ ವ್ಯಾಖ್ಯಾನಗಳು ತರಬೇಕು ಅಂತ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ರಾಜರು ಬೆಂಬಲ ಇದ್ದೇ ಇದೆ. ಅವೆಲ್ಲ ಬೇಗ ಬಂದು ನಮ್ಮ ಕೈಗೆ ಸೇರಿ, ನಮ್ಮ ಕೈಗೆ ಬಂದ್ರೆ ಬಡಿಸೋರು ಸ್ವಾಮಿಗಳು ಅಡಿಗೆ ಮಾಡುತ್ತಾರೆ, ಬಡಿಸೋರು ಬೇಕಲ್ಲ, ನಾವು ಬೇಕು, ಊಟ ಮಾಡುವವರು ನೀವು. ಸತ್ಯವಾದ ಒಂದು ಮಾತು ಹೇಳಿ, ಸುಮ್ಮನೆ ಚಪ್ಪಾಳೆಗಾಗಿ ಹೇಳಬೇಡಿ. ಆಖ್ಯಾನ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪರಿಚಯ ಅಂದ್ರೆ, ಆಖ್ಯಾನ ಅರದು ಕೊಡದವರು ತುಂಬಾ ಜನ ಇದ್ದಾರೆ, ಅವ್ರ ಕುರಿತು ಹೇಳ್ತಾ ಇಲ್ಲ. ಬೆಂಗಳೂರಿಂದ ಮೊನ್ನೆ ಬಂದಿದ್ದೀರಲ್ಲ, ಷೋಡಶಿ ಚತುರ್ದಶಿ ಎಲ್ಲ ಕೇಳಿಕೊಂಡು ಎಲ್ಲ ಶ್ರೀನಿವಾಸ ಪ್ರವಚನ ಅಂತ ಬಂದವರು ತುಂಬಾ ಜನ ಇದ್ದಾರೆ, ಹೌದಲ್ಲ? ಅಂದ್ರೆ ಕಾಟ ಕೊಡಲ್ಲ ಸ್ವಲ್ಪ ಹೇಳ್ತಾರೆ ಅಂತ ಹೇಳಿ ಆ ರೀತಿ ಎಲ್ಲ ಬಂದಿದ್ದೀರಾ. ಆಖ್ಯಾನ ಪರಿಚಯ ಇತ್ತ? ಇಲ್ಲ, ಹೌದಲ್ವಾ? ಈಗ ಪರಿಚಯ ಆಯ್ತು. ಒಂದು ವಾರದಲ್ಲಿ ಒಂದೇ ಅಧ್ಯಾಯ ಹೇಳಿತು, ನನಗೆ ಗೊತ್ತಿದ್ದೆ ಚೂರು. ಆ ಚೂರು ನಿಮ್ ಮನ ಮುಟ್ಟಿತ್ತು, ಹೌದಾ? ಹುಟ್ಟಿದ ಕೂಡಲೇ ಕಣ್ಣಲ್ಲಿ ಬಂತ, ಆನಂದ ಪಟ್ಟಿದ್ದೀರಾ? ಹೋಗಿ ಹೋಗಿ ರಾಜರ ಸುತ್ತು ಚಿಂತನೆ ಮಾಡಿ ಮಾಡಿ ಆನಂದ ಪಟ್ಟಿದ್ದೀರಾ? ಹೌದಾ? ಮತ್ತೆ ಇದೇ ಎಲ್ಲಾ ವ್ಯಾಖ್ಯಾನಗಳು. ನಮಗೆ ಅಡಿಗೆ ಬರಲಿಲ್ಲ, ಇನ್ನ ಅಡಿಗೆ ಆಗ್ಲಿಲ್ಲ, ನಿಮಗೆ ಬಡಿಸಿದ್ದು ಅಡಿಗೆ ಇನ್ನ ಆಗ್ತಾ ಇದೆ. ಸ್ವಾಮಿಗಳು ಆ ವ್ಯಾಖ್ಯಾನಗಳು ಪಿಂಟ ಮಾಡಿದರೆ ಅಡಿಗೆ ಆಗುತ್ತೆ. ನಿಮಗೆ ಬಡಿಸಿದ್ ಬರೇ ಚೂರು ಫಲಾರ ಬಡಿಸಿದ್ದೀವಾಗ, ಅದು ಬರೇ ಅವಲಕ್ಕಿ ಮಜ್ಜಿಗೆ ಹಾಕಿದ್ದಷ್ಟೇ, ಅದಕ್ಕೆ ಇಷ್ಟು ಆನಂದ ಪಡ್ತಾ ಇದ್ದೀರಾ? ಅವೆಲ್ಲ ನಿಮ್ಮ ಕೈಗೆ ಸೇರಿದರೆ ಎಷ್ಟು ಆನಂದ ಆಗುತ್ತೆ. ಅದು ಬೇಗ ಭಗವಂತ ಶ್ರೀಗಳಿಂದ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಇಷ್ಟು ಕಾರ್ಯಕ್ರಮ ನೀವೆಲ್ಲ ಸೇರಿ ನಾನು ಹೇಳಿ ನಮ್ಮ ಇಂತೂ ರಾಜರು ಹೇಳಿಸಿ
ಇಷ್ಟೆಲ್ಲ ಸಂತೋಷಕ್ಕೆ ಕಾರಣ ಯಾರು? ಶ್ರೀಗಳೇ ಬರ್ತಾನೆ, ಅವರಿಗೆ ಮನಸ್ಸಿನ ಕಾರಣ ಆಗಿದೆ. ಬೆಳಿಗ್ಗೆ ಕಾಫಿ ಏನು ಕೊಡ್ತಿಲ್ವ? ಜೋರಾಗಿ ಹೊಡಿ. ಮತ್ತೆ ಯಾವ್ದನ್ನ ಇಷ್ಟು ನೀವು ಚಪ್ಪಾಳೆ ತಟ್ಟಿದ್ದು ಯಾರಿಗೆ? ಇಲ್ಲಿ ಕೂತ ಹಯಗ್ರೀವನಿಗೆ, ಇಲ್ಲಿ ಕೂತ ರಾಜರಾದರಿಗೆ. ಆ ಚಪ್ಪಾಳೆ ತಟ್ಟೋದನ್ನು ಚೂರು ತಟ್ಟಿದರೆ ನೀವು ಚಪ್ಪಾಳೆ ತಟ್ಟುವುದು ನೋಡಿ ಮೇಲೆ ಚಪ್ಪಾಳೆ ತಟ್ಟ. ಸರಿ, ಇಷ್ಟ ಆದ ಮೇಲೆ ಅಂತಹ ಗುರುಗಳ ಕರುಣೆಯಿಂದ ಇಲ್ಲಿ ಕಾರ್ಯಕ್ರಮ ಆಯಿತು. ಅದನ್ನ ಗುರುಗಳ ಹತ್ರ ಬಂದು ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೂ ಶ್ರೀರಂಗಕ್ಕೆ ಹೋಗಿದ್ದೆ. ಶ್ರೀರಂಗಕ್ಕೆ ಬಂದಿದ್ರು ಶ್ಯಾಮಲಮ್ಮ ಅಂತ. ಅವರು ಶ್ರೀರಂಗಕ್ಕೆ ನಮ್ಮ ಎಲ್ಲಿದ್ದಾರಪ್ಪ ಕೃಷ್ಣ ಕೃಷ್ಣ ಅಂತ ಶ್ರೀರಂಗದವರು ಅಲ್ಲಿ ಅವರ ಮನೆಗೆ ನಾನು ಆಖ್ಯಾನ ಹೇಳಲಿಕ್ಕೆ ಹೋಗಿದ್ದೆ. 9 ದಿವಸ ಗರ್ಭವಾಸ ದೋಷ ಪರಿಹಾರಕ್ಕೆ ಅಂತ ಕರೆದಿದ್ರು. ಅದು ಹೋಯ್ತೋ ಇಲ್ಲೋ ಗೊತ್ತಿಲ್ಲ, ಖಂಡಿತ ಹೋಗುತ್ತೆ. ಯಾಕಂದ್ರೆ ಆಖ್ಯಾನ ಹೇಳಿದ್ರಲ್ಲ, ರಂಗನ ದರ್ಶನ ಮಾಡಿಸಿದ್ರು. ಆ ಕಾಲದಲ್ಲಿ ಇವರೆಲ್ಲ ಬೆಂಗಳೂರಿಂದ ಬಂದಿದ್ರು ಕೇಳಬೇಕು ಅಂತ. ಆಖ್ಯಾನ ಮೊದಲನೇ ಬಾರಿ ಕೇಳಿದ್ದು. ಆ ವ್ಯಕ್ತಿಯಲ್ಲಿ ಅಷ್ಟು ರುಚಿ ಹುಟ್ಟಿತು, ಹಠ ಬಂತು. ಹೇಗಾದ್ರೂ ಸರಿ ಶುರು ಮಾಡಬೇಕು. ಶುರು ಮಾಡೋದು ಅಲ್ಲಿ ಮುಗಿಸೋದಲ್ಲ, ಇಲ್ಲಿ ಬರೇ ಶುರು ಮಾಡಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಾ ಅಧ್ಯಾಯಗಳು ಪೂರ್ತಿಯಾಗಬೇಕು ಎಂಬ ಹಠ ತೊಟ್ಟಿದ್ದಾರೆ. ಅಷ್ಟು ಹಠ ತೊಟ್ಟು ಸುಮ್ಮನೆ ಗೊತ್ತಿಲ್ಲ, ಶ್ರೀಗಳವರ ಹತ್ರ ಬಂದು ಅಪ್ಲಿಕೇಶನ್ ಹಾಕಿ ಅವರು ಸ್ಯಾಂಕ್ಷನ್ ಮಾಡಿದ್ರೆ ಖುಷಿಯಿಂದ ಬಂದು ಇಷ್ಟು ಜನ ಬರಲಿಕ್ಕೆ ಕಾರಣಕರ್ತರಾದ ಒಂದು ವ್ಯಕ್ತಿಯಲ್ಲಿ ಕೂತಿದೆ. ಅವರಿಗೆ ಶ್ರೀಗಳವರಿಂದ ಪೂರ್ಣಾನುಗ್ರಹ ಬರಲಿ ಅಂತ ಪ್ರಾರ್ಥನೆ. ಇನ್ನ ನಾನಿದ್ದೇನೆ, ಅವರು ಇದ್ದಾರೆ, ನಾವಿಬ್ಬರು ಕೂತ್ರೆ ಯಾರು ಕೇಳಬೇಕು ಅಲ್ಲ. ಇಷ್ಟು ಜನ ಬೆಂಗಳೂರಿಂದ ಬಂದು, ತಮಿಳುನಾಡಿಂದ ಬಂದು, ಎಲ್ಲೆಲ್ಲಿಂದ ಯಾರ್ಯಾರು ಬಂದಿರೋ ಏನೋ ಗೊತ್ತಿಲ್ಲ, ಎಲ್ಲಾ ಸೇರಿಕೊಂಡು ಚೂರು ನಿದ್ದೆ ಮಾಡಿದೆ, ಚೆನ್ನಾಗಿ ಕೇಳಿ. ಅದರಲ್ಲಿ ನನ್ನ ಪ್ರವಚನದಲ್ಲಿ ಒಂದು ಜೋಕ್ ಇರಲ್ಲ, ಏನೂ ಇರಲ್ಲ, ಒಣ ಪ್ರವಚನ ಅನ್ನೋದಕ್ಕೆ ನಾನು ಪ್ರಸಿದ್ಧಿ. ಅಂಥ ಪ್ರವಚನ ಕೇಳಿ ಕೂಡ ನಿದ್ದೆ ಮಾಡದೆ ಇಷ್ಟು ಚೆನ್ನಾಗಿ ಕೇಳಿ ಸಂತೋಷಪಟ್ಟು ಕೇಳಿ ಕೇಳಿ ಕೂಡಲೇ ಹೇಳ್ತಾ ಇದ್ರು, ಆಚಾರ್ಯ ನೀವು ಹೇಳಿದ್ದು ಕೇಳಿದ ಕೂಡಲೇ ರಾಜರ ವೃಂದಾವನದಲ್ಲಿ ಹೀಗಿದೆ ಹೀಗಿದೆ ಅಂತ ಕೂಡಲೇ ಹೋಗಿ ರಾಜರ ವೃಂದಾವನದಲ್ಲಿ ಹೀಗಿದೆ. ಸಾಯಂಕಾಲ ಗೊತ್ತಾಯ್ತು, ಬೆಳಿಗ್ಗೆ ಗೊತ್ತಾಗಲಿಲ್ಲ. ಗೊತ್ತಾದ ಕೂಡಲೇ ಈ ಜನ ಎಲ್ಲ ಕೂಡಲೇ ಹೋಗಿ ರಾಯಸುತ್ತ ತಿರುಗಿ ಹೀಗಿದ್ದಾರೆ ಅಂತ ಚಿಂತನೆ ಮಾಡಿ ಬಂದ್ರೆ ಗುರುಪು ಕೂತಿದೆ ಇಲ್ಲಿ. ಮತ್ತೆ ನಿಮಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕಲ್ಲ, ನಾನು ಥ್ಯಾಂಕ್ಸ್ ಹೇಳಲ್ಲ. ಯಾಕೆ ಅಂದ್ರೆ ನಿಮಗೆಲ್ಲ ಗುರುಗಳ ಅಂತರ್ಯಾಮಿ ಸ್ವಾಮಿ ಗುರುಗಳ ಮೂಲಕ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಪ್ರಾರ್ಥನೆ ಮಾತ್ರ ಗುರುಗಳಲ್ಲಿ ಮಾಡುತ್ತೇನೆ. ಇಂಥ ಗುಂಪು ವೈಷ್ಣವರ ಗುಂಪು ಎಲ್ಲೆಲ್ಲಿ ಅವರು ಮಾಡುತ್ತಾರೋ ಆಖ್ಯಾನ ಪ್ರವಚನ ಮಾಡಿಸ್ತಾರೋ ಅಲ್ಲೆಲ್ಲ ಕಡೆ ಬರಲಿ. ಬರಲಿ ಅಂದ್ರೆ ನಿಮ್ಗೆ ಲೀವುಗಳು ದುಡ್ಡು ಎಲ್ಲ ಸಿಗಲಿ, ಬರಲಿಕ್ಕೆ ಅನುಕೂಲವೂ ಆಗ್ಲಿ. ನೀವು ಬಂದ್ರೆ ತಾನೇ ಕಾರ್ಯಕ್ರಮ ಸಕ್ಸಸ್ ಆಗೋದು. ಆದ್ದರಿಂದ ನಿಮಗೆಲ್ಲವೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳಿದ್ದನ್ನು ಅನುಷ್ಠಾನ ಮಾಡುವಂತ ಭಾಗ್ಯ ಶ್ರೀಗಳ ಅನುಗ್ರಹದಿಂದ ನಿಮಗೆಲ್ಲ ಸಿಗಲಿ, ಕೊನೆಗೆ ನನಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎರಡು ವಾಕ್ಕುಸುಮಗಳನ್ನ ಗುರುಗಳ ಪದಾರವಿಂದ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಈಗ ಎಷ್ಟು ಅಡಿಗೆ ಮಾಡಿದ್ರು ಕೂಡ ಒಗ್ಗರಣೆ ಕೊಡದಿದ್ರೆ ರುಚಿಯೇ. ಅದಕ್ಕೆ ಎಷ್ಟು ಮಾತುಗಳು ಕೇಳಿದ್ರು ಕೂಡ ವಾದಿರಾಜರ ಮಾತು ಕೇಳಬೇಕಲ್ಲ, ವಾದಿರಾಜನ ಹೆಸರು ಮಾತಾಡೋದೇ ಇಲ್ಲ. ಅದಕ್ಕೆ ವಾದಿರಾಜರು ಹೇಳಿದ್ರು, ನಾನು ಮಾತಾಡಲ್ಲ, ನನ್ನ ಮಗು ಮಾತಾಡುತ್ತೆ, ಒಳಗೆ ನಾನಿರ್ತೇನೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಹೇಳ್ತಾರೆ ಅಧ್ಯಯನದಲ್ಲಿ, ಮನ್ನೇತ್ರ ಸನ್ನಿಕರ್ಷೇಣ ನಯನಂತೆ ಸುದರ್ಶನಂ. ಈ ಪೀಠದಲ್ಲಿ ಬರತಕ್ಕಂತಹ ಎಲ್ಲಾ ಯತಿಗಳಲ್ಲಿ ವಾದಿರಾಜರು ಒಂದು ರೂಪದಲ್ಲಿರ್ತಾರೆ. ಕಣ್ಣಲ್ಲಿ ಕಣ್ಣು, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇತ್ತು. ಅವರಿಂದ ಎಲ್ಲಾ ಮಾಡಿಸ್ತಾ ಇರ್ತಾರೆ, ಅವರಿಂದ ನುಡಿಸ್ತಾರೆ, ತಾವೇ ನುಡಿಯುತ್ತಾರೆ. ವಾದಿರಾಜರು ಅವರ ಮೂಲಕ ನುಡಿಸುವಂತ ಒಳ್ಳೆ ಮಾತನ್ನ ಕೇಳೋಣ, ಉದ್ದಾರ ಆಗೋಣ ಅಂತ ಪ್ರಾರ್ಥನೆ ಮಾಡುತ್ತಾ ಶ್ರೀಗಳವರನ್ನ ನಮ್ಮನ್ನು ಉದ್ದಾರ ಮಾಡುವಂತಹ ಎರಡು ವಾಕ್ಕುಸುಮಗಳನ್ನ ನಮಗೆ ತಲೆಯಲ್ಲಿ ಹಾಕಿ ಆಶೀರ್ವಾದ ಮಾಡಿ ಬುದ್ಧಿ ಬರುವಂತೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಚೂರು ಸರಿ ಸರಿ ನಮಸ್ತೆ.
ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ತೃತೀಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತಿಯಾದಿ ಗುಣಮುಖಾಕರಾನಂ ಆದಿರಾಜ ಗುರು ಮಂದಿರ ಶ್ರೀಮದೇ ಆಶ್ರಯ ಶ್ರೀ ಗುರು ನಮಃ. ಭಾಗವತ ಅಧಿಕಾರಿಗಳಲ್ಲಿ ಹೇಳ್ತಾರೆ, ನಾವು ಏನಾದರೂ ಇಷ್ಟಾರ್ಥವನ್ನು ಬಯಸಬೇಕಾದ್ರೆ ಒಂದು ದೇವರನ್ನು ಪ್ರಾರ್ಥನೆ ಮಾಡಬೇಕು. ಒಳ್ಳೆಯ ಆರೋಗ್ಯ ಬೇಕು ಅಂತಾದ್ರೆ ನಾವು ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು. ಆರೋಗ್ಯ ಭಾಸ್ಕರ ಇಚ್ಛೆ ಐಶ್ವರ್ಯ ಬೇಕು ಅಂತಾದ್ರೆ ಇಂದ್ರನನ್ನು ನಾವು ಉಪಾಸನೆ ಮಾಡಬೇಕು. ಒಳ್ಳೆಯ ವಿದ್ಯೆ ಬೇಕು ಅಂತಾದ್ರೆ ನಾವು ರುದ್ರದೇವರನ್ನು ಉಪಾಸನೆ ಮಾಡಬೇಕಂತೆ. ವಿದ್ಯಾನು ಮಹೇಶ್ವರಾತ್ ಇಚ್ಛೇ, ಒಂದೊಂದು ದೇವರನ್ನು ಉಪಾಸನೆ ಮಾಡಿದರೆ ಒಂದೊಂದು ಫಲ ಸಿಗ್ತದೆ, ಒಂದೊಂದು ಇಷ್ಟಾಕ್ ಸಿಗ್ತದೆ ಅಂತ ಹೇಳಿ ಭಾಗವತದಿಂದ ಹೇಳ್ತಾ ಇದೆ. ರಾಜ ಹೇಳ್ತಾರೆ ಆಖ್ಯಾನದಲ್ಲಿ, ದೇವವೃಂದ ಸಮಾಯುಕ್ತ ಮತ್ವೃಂದಾವನ ಸಂಸ್ಥಿತ ಸದ್ವೃಂದಾನಂ ಪ್ರಯತ್ಯಾಮಿ ಜ್ಯೇಷ್ಠ ವೃಂದಾನಿ ಸರ್ವದ. ಏನು ಬೇಕು ನಿಮಗೆ? ವಿದ್ಯೆ ಬೇಕಾ? ಸಂಪತ್ತು ಬೇಕಾ? ಒಳ್ಳೆಯ ಜ್ಞಾನ ಬೇಕಾ? ಒಳ್ಳೆಯ ಆರೋಗ್ಯ ಬೇಕಾ? ಏನು ಬೇಕು? ರಾಜನಿಗೆ ಅನು ವೃಂದಾವನದ ಸೇವೆ ಮಾಡಿದರೆ ಅನುಗ್ರಹವನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ದೇವವೃಂದ ಸಮಾಯುಕ್ತ 33 ಕೋಟಿ ದೇವತೆಗಳ ಸನ್ನಿಧಾನ ಈ ವೃಂದಾವನದಲ್ಲಿದೆ. ಯಾವ ದೇವನ ಕುರಿತು ನೀವು ತಪಸ್ಸನ್ನು ಮಾಡಿದರೆ ಇಲ್ಲಿ ಬಂದು ಮಾಡಿ. ರಾಜರ ವೃಂದಾವನದಲ್ಲಿ ಎಲ್ಲಾ ದೇವತೆಗಳ ಸನ್ನಿಧಾನ ಇದೆ. ರಾಜರು ನೀವು ಎಲ್ಲ ಇಷ್ಟಾರ್ಥವನ್ನು ಪಡೆಯಲು ಸಮರ್ಥರು ಎಂಬುದಾಗಿ ತಮ್ಮ ವೃಂದಾವನ ಮಹಿಮೆಯನ್ನ ಆಖ್ಯಾನದಲ್ಲಿ ಹೇಳಿದ್ದಾರೆ. ರಾಜರ ಮಹಿಮೆಯಂತ ಆಖ್ಯಾನದಲ್ಲಿ ಹೇಳ್ತಾರೆ. ಅವರಲ್ಲಿ ದಂಡ ಇದೆ. ರಾಜರ ದಂಡಕ್ಕೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ ಎಂದು ರಾಜಾಖ್ಯಾನದಲ್ಲಿ ಹೇಳ್ತಾರೆ. ರಾಜರ ಕಮಾಂಡೂರು ಅದು ವಾಮನದೇವರು ಕೊಟ್ಟಂತ ಕಮಾಂಡೂರು ಅಂತ. ರಾಜರ ಕಮಾಂಡೂರು ನೀರು ಅದು ಅಮೃತಕ್ಕೆ ಸಮಾನವಾದಂತ ನೀರು. ನಮ್ಮ ಎಲ್ಲ ಹಸಿವೆ ಬಾಯಾರಿಕೆ ನೀಗಿಸುವ ಶಕ್ತಿ ರಾಜರ ಕಮಾಂಡೂರಿನಲ್ಲಿ ಇದೆ. ರಾಜರ ಉತ್ತಮ ರಾಜಮೃತಕವಾಗುವುದು ಗೋಪಿನ ಕೃಷ್ಣದೇವರು ಕೊಟ್ಟಂತ ಗೋಪಿನಂತೆ. ಅದು ಕೃಷ್ಣದೇವರು ನಾರದ ಹೋಗಿ ಹೇಳ್ತಾರೆ, ನಿಮ್ಮ ಗೋಪಿನವನ್ನು ಕೊಡಿ ಅಂತ. ನಾರದಿಗೆ ನೋಡೋಣ ಅಂತ ಹೇಳಿದ್ರು ಕೃಷ್ಣದೇವರು. ರಾಜನೊಂದು ಕೇಳಿದಂತೆ ಕೊಟ್ಟು ಬಿಟ್ಟದ. ರಾಜನ ಮೇಲೆ ಅಂತಹ ವಾತ್ಸಲ್ಯ ಕೃಷ್ಣದೇವರಿಗಿದೆ. ಇನ್ನು ಈ ಒಂದು ಜೋಳ ಗಂಗೆ ನೋಡಲಿಕ್ಕೆ ಚಿಕ್ಕ ಸರೋವರವನ್ನು ಕಾಣುವುದು ನಮಗೆ. ರಾಜರಲ್ಲಿ ಪ್ರತಿನಿತ್ಯವೂ ದೇವತೆಗಳಿಂದ ಕೂಡಿಕೊಂಡು ಸ್ನಾನ ಮಾಡಿ ಹೋಗ್ತಾರಂತೆ. ಅಹಂ ನವ ಗಂಗಾಯ ದೇವೀ ಸಹ ಮೀಶ್ವರಿ ಅರುಣೋದಯ ಮೇಲಾಯ ಸ್ನಾತ್ವಾ ಗಚ್ಚಾಮಿ ವಿಶೇಷ. ಪ್ರತಿನಿತ್ಯವೂ ದೇವತೆಗಳಿಂದ ಕೂಡಿಕೊಂಡು ರಾಜರೊಂದಿಗೆ ನರೋದಯಗಳನ್ನು ಸ್ನಾನ ಮಾಡಿ ಹೋಗ್ತಾರೆ. ಅಂತಹ ಒಂದು ಪವಿತ್ರ ಸನ್ನಿಧಾನ ಇದು ನವಗಂಗೆಯಲ್ಲಿ ಇದೆ. ಅಂತ ಒಂದು ರಾಜ ಅನೇಕ ಮಹಿಮೆಯಾಗಿ ಒಂದು ಆಖ್ಯಾತ ಅಂತ ಹೇಳ್ತಾ ಇದೆ. ಪಂಡಿತರಾದರೆ ತಿಳಿಯಲು ಸಾಧ್ಯವಾದಂತಹ ಗ್ರಂಥ ಅಲ್ಲ ಇದು. ಸಂಸ್ಕೃತ ಗೊತ್ತಿಗೆ ನನ್ನ ಆಖ್ಯಾನ ಓದವರೆ ಅಟ್ಟಿಸಿಕೊಳ್ಳಿ ಅಂತ ಹೇಳಿದರೆ ಯಾರಿಗೂ ಅರ್ಥ ಆಗುವಂತ ಗ್ರಂಥ ಅಲ್ಲ ಇದು. ಈ ಗ್ರಂಥ ಅರ್ಥ ಆಗಬೇಕಂದ್ರೆ ಮೊದಲಿಗೆ ನಾವು ಅರ್ಥ ಆಗಬೇಕಾದ ವೃಂದಾವನಾಚಾರ್ಯರು. ಯಾಕೆ ಅಂತ ಹೇಳಿದರೆ ಪೂರ್ವ ಜನ್ಮದಲ್ಲಿ ಅವರು ವಿಪ್ರವಾಗಿ ಈ ಒಂದು ಆಖ್ಯಾನವನ್ನು ಶ್ರವಣ ಮಾಡಿದರು. ವೃಂದಾವನಾಚಾರ್ಯರಿಗೆ ಹುಟ್ಟುವ ಈ ಒಂದು ಆಖ್ಯಾನಕ್ಕೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಕೊಟ್ಟರು ವೃಂದಾವನಾಚಾರ್ಯರು. ರಾಜರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ವೃಂದಾವನಾಚಾರ್ಯರು. ವೃಂದಾವನಾಚಾರ್ಯರ ಮುಖಾಂತರ ಅವರ ಸೇವೆಯ ಫಲವಾಗಿ ರಾಜರ ಅನುಗ್ರಹದಿಂದ ಈ ಒಂದು ಗ್ರಂಥ ಅರ್ಥ ಆಗಬೇಕು ಹೊರತು ಬೇರೆ ಯಾವುದರಿಂದ ಈ ಗ್ರಂಥ ಅರ್ಥ ಆಗುವುದಿಲ್ಲ. ಇದರ ದೃಷ್ಟಿಯಲ್ಲಿ ಏಳು ದಿವಸಗಳ ಕಾಲ ರಾಜರ ಭಕ್ತರಾಗಿರುವ ಶ್ಯಾಮಲ ಅಮ್ಮನವರು ಬಹಳ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಜ್ಞಾನ ಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ. ರಾಜರಿಗೆ ಎರಡು ರೀತಿ ಯಜ್ಞ ನಡೆದಿದೆ. ಅಗ್ನಿಮುಖದಿಂದ ಯಜ್ಞವು ನಡೆದಿದೆ, ಹಾಗೆಯೇ ಪ್ರವಚನ ಯಜ್ಞ ರೂಪ ಎರಡು ರೀತಿಯ ಯಜ್ಞವನ್ನು ಅವರು ನಡೆಸಿದ್ದಾರೆ. ಮುಂದೆ ಕೂಡ ನಿರಂತರವಾಗಿ ಈ ಒಂದು ರಾಜರ ಸೇವೆಯನ್ನು ಮಾಡುವ ಭಾಗ್ಯವನ್ನು ಅವರು ರಾಜರ ಅನುಗ್ರಹ ಮಾಡಲಿ. ಹಾಗೆ ಈ ಒಂದು ಗ್ರಂಥವನ್ನು ಪ್ರವಚನ ಮಾಡಿದ ಕಡವರು ಶ್ರೀನಿವಾಸ ಆಚಾರ್ಯರು. ಸಂಘನಿಗೆ ಗೊತ್ತಾಗಿರುವುದು ಅವರ ಪ್ರವಚನವನ್ನು ಕೇಳಿ ರಾಜರ ಸಂಪೂರ್ಣ ಆರೋಗ್ಯ ರಾಜರ ಅರಿವಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಅವರ ಪ್ರವಚನದಿಂದ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿ ಈ ಗ್ರಂಥವನ್ನು ಪ್ರವಚನ ಮಾಡುವಷ್ಟು ಸುಲಭದ ಕೆಲಸ ಅಲ್ಲ. ರಾಜರ ಅನುಭವಕ್ಕೆ ಪಾತ್ರರಾದವರಿಗೆ ಮಾತ್ರ ಇಂದು ಗ್ರಂಥದ ಪ್ರವಚನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ಭುತವಾದ ರೀತಿಯ ಪ್ರವಚನವನ್ನು ನಡೆಸಿಕೊಂಡಿದ್ದಾರೆ. ರಾಜರ ಅವರಿಂದ ಮುಂದಿನ ಅನೇಕ ಸೇವೆಗಳನ್ನ ರಾಜರು ಸ್ವೀಕಾರ ಮಾಡಲಿ. ನಿಮ್ಮೆಲ್ಲ ಬೇರೆ ಬೇರೆ ಊರಿಂದ ಇಲ್ಲಿ ರಾಜರ ಸೇವೆಯಲ್ಲಿ ಬಂದಿದೆ. ಎಲ್ಲರೂ ಕೂಡ ರಾಜರ ಅವರ ಅಂದರೆ ಹಿರಿಯರು ವಿಶೇಷವಾಗಿ ಅನ್ನೋರನ್ನು ಅನುಗ್ರಹವನ್ನು ಮಾಡಲಿ. ಮತ್ತು ದೇವರಲ್ಲಿ ಪ್ರಾರ್ಥಿಸಿ ಕೊನೆಯದಾಗಿ ಒಂದು ಮಾತು, ಮುಂದಿನ ವರ್ಷ ಆಷಾಢ ಅಮಾವಾಸ್ಯೆ ವೃಂದಾವನಾಚಾರ್ಯ 150 ವರ್ಷದ ಆರಾಧನೆ, ಚತುರ್ದಶಿ ಅಮಾವಾಸ್ಯೆ ಪಾಡ್ಯ 3 ದಿವಸಗಳ ಕಾಲ ಇಲ್ಲಿ ಆರಾಧನೆ ನಡೆಯುತ್ತಿದೆ. ವೃಂದಾವನಾಚಾರ್ಯ ರಾಜಿಗೆ ಅತ್ಯಂತ ಪ್ರಿಯವಾದ ಸ್ವಪ್ನ ವೃಂದಾವನಕ್ಕೆ ಗ್ರಂಥದ ಒಂದು ಪ್ರವಚನೆ ಇಲ್ಲಿ ನಡೆಯುತ್ತಿದೆ. ಆ ಒಂದು ಪರ್ವದಲ್ಲಿ ತಾವೆಲ್ಲ ಬಂದು ರಾಜರ ವಿಶೇಷ ಅರ್ಹತೆ ಪಾತ್ರರಾಗಬೇಕೆಂಬುದಾಗಿ ಈಗ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಆಚಾರ ಬರಬೇಕಾವಾಗ ರಾಜವಾಗಿ ಇಲ್ಲಿ ವಿಶೇಷವಾಗಿ ಅನುಭವ ಮಾಡಲಿ ಮೂಲಕ ದೇವರಲ್ಲಿ ಪ್ರಾರ್ಥಿಸಿ ಮಾಡೋಣ ಅಂತ ನಮಿಸ್ತಾ ಇದ್ದೇವೆ.
ಎಲ್ಲರ ಕುರಿತು ಹೇಳಿದ್ದಾಯಿತು, ಹೇಳ್ತಾರೆ ಯೋಜಕಸ್ತತ್ರ ದುರ್ಲಭ. ಶ್ಯಾಮಲಮ್ಮ ಅವರಿಗೂ ಸ್ವಾಮಿಗಳವರಿಗೂ ನಿಮಗೂ ನನಗೂ ಎಲ್ಲರ ಮಧ್ಯೆ ವಾರಿಕೆಯಾಗಿ ನಿಂತು ಒಬ್ಬ ವ್ಯಕ್ತಿ ಹಗಲು ರಾತ್ರಿ ದುಡಿದಿದ್ದಾರೆ. ವಾಮನ ಮೂರ್ತಿ ಅಂತ ಕಾಣುತ್ತಾರೆ, ಕೀರ್ತಿ ದೊಡ್ಡದ್ರೆ ಜಗನ್ನಾಥ ತೋಟದ ಚೆಲ್ಲಾಯ ಅಂತ ಜೋರಾಗಿ ಕೊಟ್ಟರು. ಯಾಕಂದ್ರೆ ಶ್ರೀಗಳವರ ಪೂರ್ಣಾನುಗ್ರಹ ಪಡೆದಿದ್ದಾರೆ, ಆ ರೀತಿಯಾಗಿ ಯೋಜನೆ ಮಾಡಿದ್ದಾರೆ. ಶ್ರೀಗಳವರ ಆಶೀರ್ವಾದ ಅವರು ಸದಾ ಇರಲಿ ಅಂತ ನಾನು ಕೇಳಬೇಕಾಗಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಷ್ಟೇ. ಶ್ರೀಕೃಷ್ಣ ಹಾಗೆ ಇನ್ನೊಂದು ಮಾತು ನಾವು ಹೇಳಲೇಬೇಕಲ್ಲ, ಹೇಳದಿದ್ರೆ ನಾವು ಕೃತಜ್ಞರಾಗ್ತೀವಿ, ಹೌದಾ ಅಲ್ವಾ? ಯಾಕೆ ಸ್ವಾಮಿಗಳೇನೋ ಕರೆದ್ರಪ್ಪ, ಅವರು ಸ್ಟಾಫ್ ಮಾತ್ರ ಯಾಕಾದ್ರೂ ಬಂದ್ರು ಇವರು ಅಂತ ಟ್ರೀಟ್ಮೆಂಟ್ ಕೊಟ್ರೆ ಮತ್ತೆ ಬರ್ತೀರಾ ಸೋದರಿ? ಸಾಧ್ಯನೇ ಇಲ್ಲ. ಹೇಗೆ ನೋಡ್ಕೊಂಡಿದ್ದಾರೆ ನಿಮ್ಮನ್ನ? ಚೆನ್ನಾಗಿ
ದಾರಿ ದಾರಿ ಬಿಡಿ ಸಮಯ ದಾರಿ ಬಿಡಿ ದಾರಿ 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 ಇಲ್ಲಿಗೆ ಬರ್ತೀನಿ.